மம வாசமிமாம் பிரசுத்தாம் சஞ்சீவயத்யகிலசக்திதரஸ்வதாம்னா அன்யாம்ஸ்ச ஹஸ்தகரணஸ்ரவணத்வகாதீம் பிராணான் நமோ பகவதே புருஷாய துப்யம் வியாசாய பவநாசாய ஸ்ரீஷாய குணராசையே ஹிருத்யாய சுத்த வித்யாய மத்வாய ச நமோ நம. லசது ஸ்ரீமதானந்ததீர்த்தேந்துர்னோ ஹிருதம்பரே யத்வசந்திரிகா ஸ்வாந்த சந்தாபம் வினிகிருந்தது வாணிகே கரவாண்யம்ப சரணௌ ஹிருதி சர்வதா மத்வாக்கிய சரநிர்பூயாத் ஸ்ரீமதாச்சாரிய பாவகா. ஹராய பஜகாமிஷ்ட ஹராய புர வைரினே பவாய பவதே பூயாத் சிவாய சிரசா நம. சர்வோத்தமோ விஷ்ணுரதோ ரமா ச ப்ரஹ்மாச்ச வாயுச்ச ததீய பத்யம் அன்யேச்ச தேவாஹ சததம் ப்ரசன்னா ஹரௌ சுபக்திம் மயி சந்திஷந்து. ஸ்ரீகுருப்யோ நம. ஹரிஹி ஓ. நாராயணாய பரிபூர்ணகுணார்ணவாய விஸ்வோதயஸ்திதிலயோன்நியதிப்ரதாய ஞானப்ரதாய விபுதாசுரசௌக்யதுக்கசத்காரணாய விததாய நமோ நமஸ்தே. நாராயணம் சுரகுரும் ஜகதேகநாதம் பக்தப்ரியம் சகலலோக நமஸ்கிருதஞ்ச த்ரைகுண்யவர்ஜிதமஜம் உபுமாத்யமீஷம் வந்தே பவக்ன மமராசுர சித்தவந்தியம். நாராயணம் நமஸ்கிருத்ய நரஞ்சைவ நரோத்தமம் தேவீம் சரஸ்வதீம் வியாசம் ததோ ஜெயமுதீரை. பரம பவித்ரவாத ஸ்ரீமன் மகாபாரதத்தில் யாவ ரீதியாகி அஸ்வத்தாமாச்சாரியரு துரியோதனனிகே ಪ್ರೀತಿ ಉಂಟು ಮಾಡಬೇಕು ಅಂತ ಹೇಳಿ ಅತ್ಯಂತ ವಿಶಿಷ್ಟವಾದಂತಹ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಕಗ್ಗೊಲೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪಾಂಡವರ ಸೇನೆ ಸಾಕಷ್ಟು ಉಳಿದಿತ್ತು, ಅದೆಲ್ಲವನ್ನೂ ನಾಶ ಮಾಡಿಬಿಡ್ತಾರೆ. ಉಪ ಪಾಂಡವರನ್ನ ಕೊಲ್ತಾರೆ, ದುಷ್ಟದ್ಯುಮ್ನ ಶಿಖಂಡಿ ಮೊದಲಾದವರನ್ನು ಕೊಲ್ತಾರೆ. ಅಲ್ಲಿ ಹೆಣ್ಣು ಮಕ್ಕಳು ಕಾವಲುಗಾರರು ಸಾಮಾನ್ಯವಾಗಿ ಸಮಸ್ತ ಶಿಬಿರವನ್ನೇ ದಹನ ಮಾಡಿಬಿಡ್ತಾರೆ. ಅವರು ರುದ್ರದೇವರು ಲಯಕಾರಕರು ಅಂತಲೇ ಹೆಸರುವಾಸಿಯಾದವರು. ಅಂತ ಲಯದ ಕಾರ್ಯವನ್ನೇ ಮಾಡಿದ್ದು ಅವರ ಸ್ವರೂಪಕ್ಕೆ ತಕ್ಕಂತಹ ಒಂದು ಕಾರ್ಯ. ಆದರೆ ಅದನ್ನೆಲ್ಲ ವಿಷ್ಣು ಪ್ರೀತ್ಯರ್ಥವಾಗಿ ಮಾಡದೇನೆ ಈ ದುರ್ಯೋಧನ ಪ್ರೀತ್ಯರ್ಥವಾಗಿ ಮಾಡಿದ್ದು ಮಾತ್ರ ವಿಶೇಷ ಅವರ ಪ್ರಾರಬ್ಧದ ಫಲ ಅದು. ಅವರ ಕೆಲಸವನ್ನೇನೋ ಮಾಡಿದರು. ಈ ಕಡೆಗೆ ದುರ್ಯೋಧನ ಅಂತ ಸಮಯದಲ್ಲಿ ಪಶ್ಚಾತ್ತಾಪ ಆಗಲೂ ಪಡಲಿಲ್ಲ. ಶಿಶು ಹತ್ಯೆಯನ್ನು ಚಿಕ್ಕ ಮಕ್ಕಳನ್ನು ಕೊಲ್ಲಿಸಿದ್ದಾನೆ. ಕೊಲ್ಲಿಸಿ ಅವರ ತಲೆಗಳನ್ನು ನೋಡಿ ಹರ್ಷ ಪಡ್ತಾನೆ ಅಂತ ಹೇಳಿದರೆ ಅದು ಪೈಶಾಚಿಕವಾದ ತೃಪ್ತಿ. ಅದು ಅದು ನಿಜವಾದ ಆನಂದವಲ್ಲ, ಪಿಶಾಚಿಯಲ್ಲಿ ಮಾಡ್ತಕ್ಕಂಥ ಆನಂದ ಅದು. ಅದಕ್ಕೆ ದುರ್ಯೋಧನನ್ನ ಪಿಶಾಚಿ ಅಂತಾನೆ ಕರೆದಿದ್ದಾರೆ. ಮಹಾಪಿಶಾಚಿ, ಧನ ಪಿಶಾಚಿ ಅಂತಾರಲ್ಲ ಹಾಗೆ. ದುರ್ಯೋಧನ ಪಿಶಾಚಿ ಅಂದರೆ ಒಂದೇ, ಧನದ ಮೇಲೆ ಆಸೆಯಿರುವ ಜನಗಳಿಗೆ ಈ ಕರುಣೆ ಗಿರಿಣೆ ಏನೇನೂ ಇರೋದಿಲ್ಲ. ಎಷ್ಟೋ ಜನಗಳು ನೋಡ್ತೇವೆ ಪೇಪರ್ಲ್ಲಿ ಬರ್ತಿರುತ್ತಲ್ಲ, ಯಾರೋ ಮುದುಕರಿರ್ತಾರೆ, ಯಾರೋ ಮಕ್ಕಳಿರ್ತಾರೆ, ಹಣ ಮಧ್ಯಾಹ್ನ 11 ಗಂಟೆ ಹೊತ್ತಲ್ಲಿ ಬಂದು ಒಳಗೆ ಹೋಗಿ ತುಂಬ ಕತ್ತು ಕತ್ತರಿಸಿ ಹೋಗ್ತಾರೆ ಅಂತ ಕೇಳಿದರೆ ಅವರೆಲ್ಲ ಎಷ್ಟು ನೀಚರು ಇರಬೇಕು. ಅದೇನು 10,000 20,000 ತಿಕ್ಕಿಟ್ಕೊಂಡು ಹೋಗ್ಲಿಕ್ಕೆ ಲೈಫ್ ಅಶ್ಚೀಪ ಈ ಜನಗಳಿಗೆ. ಇಂಥ ಒಂದು ಮೂರ್ಖತನಕ್ಕೆ ಧನದ ಆಸೆ ಒಂದೇ ಕಾರಣ. ಅವರೆಲ್ಲ ದುರ್ಯೋಧನನ ಈ ಹೇಯ ಕಾರ್ಯವನ್ನು ನೋಡಿದವರಿಗೆ ಇದು ಆಶ್ಚರ್ಯ ಅಂತ ಕೆಲಸ. ಅವನು ಕಲಿಯಾಗಿ ಕೆಲಸವನ್ನು ಮಾಡದ, ಕಲಿಯುಗದ ಜನ ಅಂತ ಕೆಲಸವನ್ನು ಮಾಡ್ತಾರೆ ಎಂಬುದೇ ವಿಶೇಷ. ಅಶ್ವತ್ಥಾಮರು ಆ ರೀತಿ ಮಾಡಿದರಂತೆ ದುರ್ಯೋಧನ ಸತ್ತು ಹೋಗ್ತಾರೆ. ಅವರು 3 ಜನಗಳು ಯೋಚನೆ ಮಾಡ್ತಾರೆ ಮುಂದೇನು ಗತಿ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಒಂದೆಷ್ಟೋ ಯಾರ್ದೋ ಮಾತು ಕೇಳಿ ಕೆಲಸ ಮಾಡೋದು ದೊಡ್ಡದಲ್ಲ, ಅದರ ಪರಿಣಾಮ ಏನಾಗುತ್ತೆ ಯೋಚನೆ ಮಾಡಬೇಕು. ಏನ್ ಮಾಡಿ ಇವನ್ ಮಾತು ಕೇಳ್ಕೊಂಡು ಇಷ್ಟೆಲ್ಲ ಮಾಡಿ ಆಯ್ತು, ಇನ್ನು ಪಾಂಡವರು ಸುಮ್ಮನೆ ಬಿಡ್ತಾರಾ ಅಂತ ಯೋಚನೆ ಶುರುವಾಯಿತು. ದುರ್ಯೋಧನನ ಮಾತು ಕೇಳಿದ್ದಕ್ಕೆ ಅದು ಅನಾಹುತ ಆಯ್ತು. ನಲ್ಲಿಗೆ ಕೃಪಾಚಾರ್ಯರಂದ್ರಂತೆ ನಾನು ತಪಸ್ಸಿಗೆ ಹೋಗ್ತೇನೆ ಅಂತ ನಲ್ಲ ದಾರಿ ಹಿಡಿತಾರೆ, ಬೇರೆ ಕಡೆ ಹೊರಟು ಬಿಡ್ತಾರೆ. ಕೃತವರ್ಮ ನಾನಂತೂ ದ್ವಾರಕೆಗೆ ಹೋಗ್ತೇನೆ ಅಂತ ಆ ಕಡೆ ಹೊರಟು ಬಿಡ್ತಾರೆ. ಅವರಿಬ್ರು ಸೇಫ್ ಆದರು. ಅವ್ರದ್ದೇನು ಹೊರಗೆ ಬಂದವರು ಕೊಂದಿದ್ದಷ್ಟೇ ಅವ್ರ ಕೆಲಸ. ಅದು ಮುಖ್ಯವಾದ ಕೆಲಸ ಅಶ್ವತ್ಥಾಮಾಚಾರ್ಯರಾದ್ರಿಂದ ಇವಾಗ ಪ್ರಧಾನವಾದ ಪಾತ್ರ ಇದೆ. ಅದು ಉಪಪಾಂಡವರು ಬದಲಾದವನು ಕೊಂದಿದ್ದಂತೂ ಅವರೇ, ಆದ್ದರಿಂದ ಅವರಿಗೆ ಭಯ ಜಾಸ್ತಿ ಆಗಿಬಿಟ್ಟಿದೆ. ನಲ್ಲಿಗೆ ಒಂದೇ ರಥ ಹೇಗೂ ಇತ್ತಲ್ಲ, ಅವರು ರಥ ಉಪಯೋಗಿಸಲಿಲ್ಲ, ಇವ್ರು ಬಿಟ್ಟು ಹೋಗಿಬಿಡ್ತಾರೆ ಅಲ್ಲಿಂದ. ಅವಸರ ಅರ್ಜೆಂಟ್ ಹೋಗೋರು ಕಾರೇ ಬಿಟ್ಟು ಓಡೋಗ್ತಾರಲ್ಲ ಆಟೈತು. ಎಷ್ಟೋ ಜನಗಳು ತಮ್ಮ ವೆಹಿಕಲ್ ಬಿಟ್ಟು ಆದಷ್ಟು ಬೇಗ ತಪ್ಪಿಸ್ಕೊಂಡು ಬಿಡಬೇಕು, ಅವರಿಗೆ ಆ ಗಡಿ ಆಚೆ ಹೋಗಬೇಕು ಅಂತ ಅವರ ಕುತೂಹಲ. ಈ ಕಡೆಗೆ ಆ ಸೂತ ಒಬ್ಬರು ತಪ್ಪಿಸ್ಕೊಂಡಿದ್ನಲ್ಲ, ಅವನು ಹೋಗಿ ದ್ರೌಪದಿಗೆ ವಿಚಾರವನ್ನು ಹೇಳಿದ. ಕಷ್ಟ ದ್ರೌಪದಿ ದೇವಿ ಏನ್ ಮಾಡಿದ್ರಂತೆ, ಲೋಕದೃಷ್ಟಿಯಲ್ಲಿ ಒಬ್ಬ ತಾಯಿಗೆ ತನ್ನ ಮಕ್ಕಳನ್ನು ಕಳ್ಕೊಂಡಾಗ ದುಃಖ ಆಗೋದು ಸಹಜ ಅಂತ ತೋರಿಸ್ತಾ, ಹೇಗೆ ರಾಮದೇವರು ಕಳ್ಕೊಂಡಿದ್ದು ಸೀತೆಯನ್ನು ಅಲ್ವೇ ಇಲ್ಲ, ಅದು ಸೀತಾಕೃತಿಯನ್ನು ರಾವಣ ಅಪಹರಣ ಮಾಡಿದ್ದು, ನಿಜವಾದ ಸೀತೆಯನ್ನು ಕಳ್ಕೊಂಡ್ರೆ ಹೇಗೋ ಹಾಗೆ ಆ ಸೀತೆಯಿಂದ ಹೇಗೆ ಜನಗಳಿಗೆ ಒಬ್ಬ ಪತ್ನಿ ವಿಯುಕ್ತನಾದವನು ದುಃಖ ಪಡೋ ಹಾಗೆ ಪಟ್ಟು ತೋರಿಸಿದನಲ್ಲ, ಹಾಗೆ ದ್ರೌಪದಿ ಮಾಡ್ತಾ ಇದ್ದ, ಭಾರಿ ದುಃಖ ಪಡ್ತಾ ಇದ್ದಾರೆ. ಯೋಚನೆ ಮಾಡಬೇಕು, ಭೀಮ ದ್ರೌಪದಿಯರಿಗೆ ದುಃಖದ ಹೆಸರೇ ಇಲ್ಲ, ಅದು ಇಂಪಾರ್ಟೆಂಟ್. ಭೀಮ ದ್ರೌಪದಿಯರಿಗೆ ದುಃಖದ ಹೆಸರೇ ಇಲ್ಲ. ಪೂರ್ಣ ಚಿತ್ ಸುಖ ಶಕ್ತಿಯಾದವು ಯೋಗ್ಯವು ಕೃಷ್ಣಾಚ ಮಾರು ಸಿಹಿ, ಅವರಿಬ್ಬರು ಸಹ ರುಜುಗಳು, ದುಃಖ ಅವರಿಗೆ ಬರೋ ಚಾನ್ಸಸ್ಸೇ ಇಲ್ಲ. ಯಾಕೆ ಅಂದ್ರೆ ದುಃಖ ಯಾವಾಗಲೂ ಕೂಡ ಪಾಪ ಕಾರ್ಯದ ಫಲ, ಏನು ಪಾಪ ಮಾಡಿರ್ತೇವೆ ಅದರ ಫಲ ದುಃಖವಾಗಿ ನಮ್ಮನ್ನು ಕಾಡುತ್ತೆ. ಪಾಪ ಮಾಡದೆ ಹೋದಾಗ ದುಃಖಕ್ಕೆ ಕಾರಣನೇ ಇಲ್ಲ. ರುಜುಗಳು ಎಂದೂ ತಪ್ಪು ಮಾಡದೇ ಇಲ್ಲ, ಆದ್ರಿಂದ ಅವರಿಗೆ ಪಾಪದ ಪ್ರಶ್ನೆಯೇ ಇಲ್ಲ, ಅಂದ್ರೆ ದುಃಖದ ಪ್ರಶ್ನೆಯೂ ಅವರಿಗಿಲ್ಲ. ಅದಕ್ಕೆ ಹೇಳ್ತಾರೆ, ಯಾವಾಗ ದುಃಖ ಮಗ್ಧಸ್ಯ ಪರೇ ಅಜ್ಞಾನೇ ಕಿಮ್ನ ದುಃಖ ತರಂತವೆ, ಅಜ್ಞಾನಕ್ಕೂ ದುಃಖಕ್ಕೂ ಗಂಟಿದೆ. ಅವರಿಗೆ ಅಜ್ಞಾನವೇ ಇಲ್ಲ, ಆದ್ರಿಂದಾಗಿನೇ ಅವ್ರ ಹೆಸರು ಹೇಳಿದ್ರೆ ಅವ್ರು ಪೂರ್ಣ ಪ್ರಜ್ಞರು, ಅವರೆಲ್ಲಿಂದ ಅಜ್ಞಾನ ಬರಬೇಕು. ಅದಕ್ಕೆ ಆನಂದ ತೀರ್ಥರು, ಪೂರ್ಣ ಪ್ರಜ್ಞರಾಗಿದ್ದಕ್ಕೆ ಆನಂದ ತೀರ್ಥರು ಅಂತ. ಜ್ಞಾನ ಇದ್ದವರಿಗೆ ಆನಂದ, ಪೂರ್ಣ ಜ್ಞಾನ ಇದ್ದವರಿಗೆ ಪೂರ್ಣ ಆನಂದ, ಆದ್ರಿಂದ ಅವರಿಗೆ ದುಃಖದ ಹೆಸರೇ ಇಲ್ಲ. ಅದು ಲೋಕದೃಷ್ಟಿಯಲ್ಲಿ ವಿಡಂಬನೆ ಅಂತ ಮಾಡ್ತಾ ಇದ್ದಾರೆ. ಅದರ ಸ್ವಭಾವವನ್ನು ಅನುಕರಣೆ ಮಾಡಿದ್ದು, ಅವಸರವನ್ನು ಮೋಹನ ಮಾಡಿತ್ತು. ಆ ಹೊತ್ತಿಗೆ ಅಲ್ಲಿಗೆ ಭೀಮಸೇನನ್ನ ಕೇಳ್ಕೊತಾಳೆ, ಹೀಗಾಗಿದೆ ಅಶ್ವತ್ಥಾಮರನ್ನು ಶಿಕ್ಷಿಸಬೇಕು. ಕಷ್ಟ ಭೀಮಸೇನ ರಥವನ್ನು ಏರಿ ಹೊರಟುಬಿಟ್ರು. ಅಶ್ವತ್ಥಾಮರು ಮುಂದೆ ತುಂಬಾ ಹೊತ್ತಿಗೆ ಇಷ್ಟೆಲ್ಲ ನಡೆಯೋ ಹೊತ್ತಿಗೆ ಈತ ಓಡ್ಕೋತ ಬಂದು ಕತ್ಲಲ್ಲಿ ಹುಡುಕಿ ಹೇಳೋ ಹೊತ್ತಿಗೆ ಅವ್ರ ಆ ಕಡೆಯಿಂದ ರಥಲ್ಲಿ ಹೋಗಬೇಕು, ಎಷ್ಟು ಫಾಸ್ಟ್ ಆಗಿ ಹೋಗಿರ್ಬೇಕು. ಆಮೇಲೆ ಹೋಗ್ತಿರೋದೇ ಭೀಮಸೇನ, ಮೊದಲು ಹೋಗಿದ್ದು ಅಶ್ವತ್ಥಾಮರು. ಆದ್ರೆ ಭೀಮಸೇನ ಎಷ್ಟು ವೇಗವಾಗಿ ಹೋಗಿದ್ದು ಅಂದ್ರೆ ಅಶ್ವತ್ಥ ಅವರು ಸಿಕ್ಕಿಬಿಟ್ರಂತೆ. ಅಂದ್ರೆ ಇವತ್ತು ಕಾರಲ್ಲಿ ಹೋಗೋರನ್ನ ಅಡಿಸಿಕೊಂಡು ಸಾಮಾನ್ಯವಾಗಿ ಬೇರೆ ವೆಹಿಕಲ್ನಲ್ಲಿ ಹೋದ್ರೆ ಮುಟ್ಲಕ್ಕಾಗೋದಿಲ್ಲ, ಅದು ಟ್ರ್ಯಾಕ್ಟರ್ ಅಲ್ಲಿ ಹೋದ್ರಂತೂ ಗೋವಿಂದ ಫಾಸ್ಟ್ ಆಗಿ ಹೋಗ್ತೀವಿ ಅಂತೇಳಿ ಹೋಗ್ಬಿಟ್ರೆ ಅಲ್ಲೇ ಉಳ್ಕೋಬೇಕಾಗುತ್ತೆ, ಅವನು ನಡ್ಕೊಂಡು ಹೋಗೋದು ಹಾಗಾಗತ್ತೆ ಅಷ್ಟೇ. ಆದ್ರೆ ಭೀಮನಿಗೆ ಮಾತ್ರ ಯೋಚನೆಯೇ ಇಲ್ಲ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಂ. ಹನುಮಂತನೇ ಭೀಮಸೇನಾದ್ರಿಂದ ಮನೋಜವಂ ಮಾರುತ ತುಲ್ಯ ವೇಗಂ, ಮನೋವೇಗವಂದ ವೇಗ ಅವರದ್ದು, ವಾಯುವೇಗ ಅಶ್ವತ್ಥಾಮರ ಸಿಕ್ಕರಂತೆ ಭೀಮಸೇನ ಹಿಡಿತಾ ಇದ್ದ. ಇದು ನೋಡಿ ತಾರತಮ್ಯ ಎಲ್ಲ ಗೊತ್ತಾಗ್ತಾ ಇದೆ. ರುದ್ರದೇವರು ಸಾಮಾನ್ಯ ಓಟ ಅಲ್ಲ, ಮನೋನಿಯಾಮಕರವರು ಭಾರಿ ಫಾಸ್ಟ್ ಆಗಿ ಹೋಗ್ತಾರೆ, ಜೊತೆಗೆ ಅಶ್ವತ್ಥಾಮರು ರಸದಲ್ಲಿ ಬೇರೆ ಹೋಗ್ತಾ ಇದ್ದಾರೆ ರಸದಲ್ಲಿ. ಆದರೆ ಭೀಮಸೇನಿಗೆ ಮಾತ್ರ ಅವರು ದೂರ ಆಗ್ಲಿಕ್ಕೆ ಸಾಧ್ಯವಾಗಲಿಲ್ಲ, ಸಿಕ್ಕಾಕೊಂಡ್ಬಿಟ್ರು ಅಂತ ಹೇಳಿದ್ರೆ ವಾಯುದೇವರ ವೇಗದಷ್ಟು ವೇಗ ರುದ್ರದೇವರಿಗೆ ಇಲ್ಲ ಅಂತಾಯ್ತ. ಇವೆಲ್ಲ ತಾರತಮ್ಯವನ್ನ ಎಲ್ಲಾ ಕಡೆಗೂ ಕಾಣತಕ್ಕಂಥ ಭಾಗಗಳು. ಅದಕ್ಕೆ ತಾರತಮ್ಯ ಅನ್ನೋದು ಕ್ಯಾಜುವಲ್ ಆಗಿ ಒಂದೆರಡು ಸರ್ತಿ ಬರೋ ವಿಚಾರ ಅಲ್ಲ, ಅದು ಯಾವಾಗಲೂ ಇರತಕ್ಕಂಥ ಸತ್ಯವಾದ ಮಾತು. ದೇವದೈತ್ಯರ ತಾರತಮ್ಯವು ಪಾವಮಾನಿ ಮತಾನುಗರಿಗೆ ಕೇವಲ ಅವಶ್ಯಕವು ತಿಳಿಯುವುದು ಸರ್ವ ಕಾಲದಲ್ಲಿ. ಇವತ್ತೆಲ್ಲ ಕಾಲದಲ್ಲೂ ಕೂಡ ಸುಪೀರಿಯರ್ ಆಫೀಸರ್ ಅಂದ್ರೆ ಅವರ ಪೋಸ್ಟೇ ಅಂಥದ್ದು, ಅವ್ರ ಮೇಲಿರಲೇಬೇಕು, ಬೇರೆ ದಾರಿ ಇಲ್ಲ. ವಾಯು ತತ್ವ ಅಂತ ತತ್ವ. ಆಗ ಅಶ್ವತ್ಥಾಮರು ಸಿಕ್ಕರಂತೆ, ನೋಡ್ತಾರೆ ಗಾಬರಿ ಆಗಿಬಿಟ್ಟಿದೆ ಅವರಿಗೆ. ಭೀಮನ ಕೈಯಲ್ಲಿ ಸಿಕ್ಕರೆ ಎಷ್ಟೋ ಸೋತ್ ಎಷ್ಟೊತ್ತು ಅಭ್ಯಾಸ ಆಗಿದೆ ಅವರಿಗೆ ಲೆಕ್ಕನೇ ಇಲ್ಲ, ಇಷ್ಟೊತ್ತು ಸೋತಾಗಿದೆ. ಆದರೆ ಭೀಮಸೇನಿಗೆ ಈಗ ಸಿಕ್ಕರೆ ನನ್ನ ಬಿಡೋದಿಲ್ಲ ಅಂತ ಗಾಬರಿ ಶುರುವಾಯಿತು. ಯಾಕೆ ಮಕ್ಕಳನ್ನ ಕೊಂದಿದ್ದಾರೆ, ಆಗ ಅಂಥ ಹೊತ್ತಿನಲ್ಲಿ ನನ್ನ ಗಂಧಿತ ಬಿಡೋದಿಲ್ಲ ಅಂತ ಯೋಚನೆಯಿಂದ ಹೇಗೆ ಹುಡ್ಕೋಬೇಕು ಅಂತ ಯೋಚನೆ ಮಾಡಿ. ಅಲ್ಲಿ ಯುದ್ಧನೇ ನಡೀತಂತೆ, ಯುದ್ಧದಲ್ಲಿ ಸೋತು ಬಿಡ್ತಾರೆ ಅಶ್ವತ್ಥ, ಇನ್ನೊಮ್ಮೆ ಸೋತು ಬಿಡ್ತಾರೆ, ಯೋಚನೆ ಮಾಡ್ತಾರೆ ಯಾವ ರೀತಿ ಉಳ್ಕೋಬೇಕು ನಾವೀಗ. ಆಗ ಅವ್ರು ಹೇಳ್ತಾರೆ, ಅಸ್ತ್ರಂ ಬ್ರಹ್ಮಶಿರೋ ಮೇನೆ ಆತ್ಮತ್ರಾಣಂ ದ್ವಿಜೋತ್ತವ, ಇನ್ನು ಬೇರೆ ಯಾವ ಅಸ್ತ್ರ ಬಿಟ್ಟರು ನಾನು ಬದುಕಲಿಕ್ಕಾಗೋದಿಲ್ಲ, ಉಳಿಲಕ್ಕಾಗೋದಿಲ್ಲ ಅಂತ ಯೋಚನೆ ಮಾಡಿ ಒಂದು ಅಸ್ತ್ರವನ್ನು ತೆಗಿತಾರೆ. ಬ್ರಹ್ಮಶಿರೋಸ್ತ್ರ ಅಂತ ಅದಕ್ಕೆ ಹೆಸರು. ಎಲ್ಲರೂ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರ ಅಂತ ಹೇಳಿರ್ತಾರೆ, ಬ್ರಹ್ಮಾಸ್ತ್ರ ಬೇರೆ ಬ್ರಹ್ಮಶಿರೋಸ್ತ್ರ ಬೇರೆ. ಬ್ರಹ್ಮಾಸ್ತ್ರಕ್ಕೆ ಬ್ರಹ್ಮದೇವರೇ ದೇವತೆಗಳು, ಇದಕ್ಕೆ ಸಾಕ್ಷಾತ್ ಪರಬ್ರಹ್ಮನಾದ ನಾರಾಯಣ ದೇವತೆ ಇದಕ್ಕೆ. ಅಂತ ಅಪೂರ್ವವಾದ ಅಸ್ತ್ರವನ್ನ ಹಿಂದೆ ನಾರಾಯಣ ಅಸ್ತ್ರವನ್ನು ಬಿಟ್ಟಿದ್ದು ನಮಗೆ ಗೊತ್ತಿದೆ, ಬಹಳ ಅಸ್ತ್ರಗಳ ಬಳಿ ಭಾರಿ ಎಕ್ಸ್ಪರ್ಟ್ ಅವರು, ಆ ಅಸ್ತ್ರಾಸ್ತ್ರ ಕೋವಿದರವರು. ಅದನ್ನ ಅವರು ಸ್ಫೂಲತಃ ರುದ್ರದೇವರ ಅವತಾರ, ರುದ್ರದೇವರು ಪರಶುರಾಮದೇವರ ಶಿಷ್ಯರು, ಪರಶುರಾಮದೇವರ ಅಸ್ತ್ರ ಅವರಿಗೆ ಬಂದಿದೆ, ಅದು ವಿಶೇಷ. ಒಂದು ಕಡೆಗೆ ಅಪ್ಪ ದ್ರೋಣಾಚಾರ್ಯರು, ಅವ್ರ ಮೂಲಕ ಅಸ್ತ್ರಗಳು ಬಂದಿದೆ. ಮೂಲ ರೂಪ ರುದ್ರದೇವರು, ಅಲ್ಲಿ ಪರಶುರಾಮರು, ಆ ಮೂಲಕ ಅಸ್ತ್ರ ಬಂದಿದೆ. ಎರಡು ಕಡೆಯಿಂದ ಅಸ್ತ್ರ ಪಡೆದಿದ್ದರಿಂದ ಅವರ ಶಕ್ತಿ ಸ್ವರೂಪತಃ ಒಳ್ಳೆ ವಿಚಿತ್ರವಾದ ರುದ್ರದೇವರ ಅವತಾರರು. ಅದೆಲ್ಲ ಉಪಯೋಗ ಮಾಡಿ ಅಸ್ತ್ರ ಬಿಡ್ತಾ ಇದ್ದಾರೆ. ಇದು ಮಹಾಭಾರತ ಕಾಲದ ಯುದ್ಧದ ವೈಶಿಷ್ಟ್ಯಕ್ಕೆ ನಿದರ್ಶನ ಇದೆ. ಇವತ್ತು ಎಷ್ಟೋ ಯುದ್ಧಗಳು ನಾವು ಕೇಳ್ತಾ, ಎಷ್ಟು ವರ್ಷಗಟ್ಟಲೆ ನಡೆಯುತ್ತೆ, ನಡೀತೇವೆ ಇತ್ತೀಚೆಗೆ ಎಲ್ಲ ಕೂಡ. ವಿಯೆಟ್ನಾಂ ವಾರದಲ್ಲಿ ಎಷ್ಟು ದಿವಸ ನಡೆದಿದೆ, ಅಷ್ಟೋ ಡಿಕೇಡ್ಸ್ ಗಟ್ಟಲೆ ನಡೆದೇವೆ ಎಲ್ಲ ಕೂಡ. ಆದ್ರೆ ಇಂಥ ಯಾವ ಯುದ್ಧಗಳು ಕೂಡ ಮಹಾಭಾರತ ಯುದ್ಧಕ್ಕೆ ಸಾಟಿ ಆಗೋದಿಲ್ಲ. ಅದು ನಡೆದಿದ್ದು ಬರೀ 18 ದಿವಸ ಅಷ್ಟೇ. ಆದರೆ ಆ ಯುದ್ಧಕ್ಕೆ ವರ್ಷಗಟ್ಟಲೆ ನಡೆಯುವ ಯುದ್ಧ ಸಾಟಿಯಾಗೋದಿಲ್ಲ. ಮತ್ತೆ ಅದಕ್ಕಿಂತ ಹೆಚ್ಚನ ಸತ್ತಿರಬಹುದು, ಬೇಕಾದ್ರೆ ರಾಮಾಯಣದಲ್ಲಿ ಅದಕ್ಕಿಂತ ಜಾಸ್ತಿನ ಸತ್ತಿದ್ದಾರೆ ರಾಕ್ಷಸರೆಲ್ಲ ಕೊಟ್ಟಿದ್ರು. ರಾವಣನ ಮೂಲಬಲವೇ 36,000 ಮಹೋಗ ಅಕ್ಷೋಹಿಣಿ ಇತ್ತು. ಅಷ್ಟು ಅಕ್ಷೋಹಿಣಿ ಇಲ್ಲೇನೂ ಇಲ್ಲ. ಜನಗಳ ಸಂಖ್ಯೆ ಇಲ್ಲಿ ಸತ್ತಿದ್ದು ಕಡಿಮೆ, ಪಾರ್ಟಿಸಿಪೇಂಟ್ ಸಂಖ್ಯೆನೂ ಕಡಿಮೆ, ಆದರೆ ನಡೆದ ದಿವಸನೂ ಕಡಿಮೆ. ಆದರೆ ಪರಿಣಾಮದಲ್ಲಿ ಮಾತ್ರ ಮಹಾಭಾರತ ಯುದ್ಧವೇ ನಂಬರ್ 1 ಅಂತ ಹೇಳಿಬಿಡ್ತಾರೆ. ಕಾರಣ ಏನು ಅಂದ್ರೆ, ಅದು ಅಸ್ತ್ರದ ಹಿರಿಮೆ ಹೇಗೆ ಗೊತ್ತಾಗುತ್ತೆ ಗೊತ್ತೇನು, ಅವ್ರು ಯಾವ ವೆಪನ್ಸ್ ಉಪಯೋಗಿಸಿದ್ರು ಅಂದ್ರೆ ಅಸ್ತ್ರ ಎಷ್ಟು ಹೊಡೆದು ಅಂತ ಗೊತ್ತಾಗುತ್ತೆ. ಒಂದು ದೇಶದಲ್ಲಿ ಎಷ್ಟೇ ಶಸ್ತ್ರಾಸ್ತ್ರ ಇರಬಹುದು, ಆ ಬಾಂಬ್ ಇದೆ ಆಗ ಬೀತಿ ಬೇರೆ ಆಗಿಬಿಡುತ್ತಾಗಲೇ. ಗನ್ಗೂ ಬಾಂಬ್ಗೂ ಎಷ್ಟು ವ್ಯತ್ಯಾಸ ಇದೆ. ಗನ್ನಿಂದ ಎಷ್ಟು ಹೊಡೆದು ಕೂಡ 1,000 ಗಟ್ಟಲೆ ಜನ ಹೊಡಿಲಿಕ್ಕಾಗೋದಿಲ್ಲ. ಆದ್ರೆ ಬಾಂಬಿನಿಂದ ಬ್ಲಾಸ್ಟ್ ಮಾಡಿಬಿಡ್ತಾರೆ ನಿಮ್ಮಡಿ. ಆ ಬಾಂಬಿನ ಸಂಖ್ಯೆ ಆಟಮ್ ಬಾಂಬ್, ಹೈಡ್ರೋಜನ್ ಬಾಂಬ್ ಅಂತ ಹೇಳಿದ ತಕ್ಷಣ ಅದರ ಶಕ್ತಿ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಹಿರೋಷಿಮಾ ಬಾಂಬ್ ಲೆಕ್ಕ ಹಾಕೊಂಡ್ರೆ ಎಂಥ ನಾಶವಾಯಿತು. ಒಂದು ಕ್ಷಣದಲ್ಲಿ ಎಷ್ಟು ಬೆಳಕು ಬಂತು ಅಂದ್ರೆ 100,000 ಜನ ಸತ್ರು. ನೋಡಿದವ್ರು ಎಲ್ಲರ ಕಣ್ಣು ಹೋಯ್ತಂತೆ. ಅಂತಹ ಬೆಳಕು ಬಂದು ಒಂದು ಕ್ಷಣ ಬಂದು ಹೊರಟೋಯ್ತು ಅಂದ್ರೆ ನೋಡಿದ ಕಣ್ಣು ಹೋಯ್ತು, ಪ್ರಾಣ ಹೋಯ್ತು. ಇಂತಹ ಬಾಂಬ್ ಅಂದ್ರೆ ಎಷ್ಟು ಶಕ್ತಿಶಾಲಿಯಾಗಿರುತ್ತೆ. ಅಂತಹ ಬಾಂಬ್ ಒಂದಿದ್ದು ಬಿಟ್ರೆ ವೀರಪ್ಪನ ಒಬ್ಬನೇ ಇದ್ದ, ಎಷ್ಟೆಷ್ಟು ಅಸ್ತ್ರ ಇದ್ದಿದ್ದಕ್ಕೆ ಎಷ್ಟು ದಿವಸ ಹಿಡಿಬೇಕು, ಅಷ್ಟು ಬಿಡ ಬೀಳ್ಬೇಕಾಯ್ತು ಅವನಿಗೆ. ಅಡ್ವಾನ್ಸ್ಡ್ ವೆಪನ್ಸ್ ಇದ್ದಾಗ ಅವನ್ ಪವರ್ಫುಲ್ ಆಗಿಬಿಡ್ತಾನೆ. ಮಹಾಭಾರತ ಯುದ್ಧದೊಳಗೆ ಮೋಸ್ಟ್ ಅಡ್ವಾನ್ಸ್ ವೆಪನ್ಸ್ ಇದ್ದು ಬ್ರಹ್ಮಶಿರೋಸ್ತ್ರ, ನಾರಾಯಣಾಸ್ತ್ರ, ಬ್ರಹ್ಮಾಸ್ತ್ರ. ಅದಕ್ಕೆ ಯುದ್ಧದಕ್ಕೆ ಬಹಳ ಮಹತ್ವ ಬಂತು ಅಂತ ಹೇಳಿದ್ದಾರೆ. ಆ ಯುದ್ಧವನ್ನು ಬಿಟ್ಟು ಆ ಸರಿಯಾಗಿ ಬಾಣ ಬಿಟ್ರೆ ಕೋಟ್ಯಂತರ ಜನ ಸಾಯ್ಬೇಕು ಒಂದಕ್ಕೆ. ಇನ್ನು ಮುಂದೆ ಹೇಳ್ತಾರೆ ಎಷ್ಟು ಶಕ್ತಿ ಇದೆ ಅಂತ ಅದ್ರ ಬಗ್ಗೆ. ಅದು ಇನ್ನೊಂದು ಅಸ್ಥಿರ, ಒಂದು ಕಡೆಗೆ ಇದ್ರೆ ಅಲ್ಲ, ಎರಡು ಕಡೆಗೂ ಇರಬೇಕು. ಎರಡು ಕಡೆ ಇದ್ದಾಗ ಒಳ್ಳೆ ಒಂಥರ ಈಕ್ವಲ್ ಫೈಟ್ ಕೊಟ್ಟ ಹಾಗೆ ಆಗ್ತದೆ. ದ್ರೋಣಾಚಾರ್ಯ ಶಿಷ್ಯರು ಪಾಂಡವರ ಹೌದು, ಕೌರವರು ಹೌದು, ಇಬ್ಬರು ಶಿಷ್ಯರಾಗಿ ಕಲ್ತಿದ್ರಿಂದ ಇಬ್ಬರಲ್ಲೂ ಅಸ್ತ್ರಗಳಿವೆ. ದ್ರೋಣಾಚಾರ್ಯ ಪರಶುರಾಮರ ಶಿಷ್ಯರಾದ್ರಿಂದ ಅಷ್ಟೇ ಸ್ಟ್ರೆಂತ್ ಇದೆ, ಆಯುಧದ ಮಟ್ಟಿಗೆ ಸ್ಟ್ರೆಂತ್ ಅಷ್ಟೇ. ವ್ಯಕ್ತಿಗಳ ಸ್ಟ್ರೆಂತ್ ಬೇರೆ ಇರಬಹುದು, ಆಯುಧದ ಸ್ಟ್ರೆಂತ್ ಅಷ್ಟೇ ಇರೋದ್ರಿಂದ ಅದಕ್ಕೆ ಅಷ್ಟು ಮಹತ್ವಪೂರ್ಣವಾದ ಯುದ್ಧ ಅಂತ ಹೆಸರು ಬಂತು. ಅಶ್ವತ್ಥಾಮಾಚಾರ್ಯರು ಈಗ ಬ್ರಹ್ಮಶಿರೋತ್ಸವವನ್ನು ಪ್ರಯೋಗ ಮಾಡ್ತಾರೆ. ಸಂಕಲ್ಪ ಮಾಡಿದ್ರಂತ ಸಮಸ್ತ ಪಾಂಡವರು ನಿರ್ವಂಶವಾಗಿ ಸಾಯಿ, ಪಾಂಡವರು ಅವರ ಮಕ್ಕಳು ಮೊಮ್ಮಕ್ಕಳು ಯಾರು ವಂಶನೇ ಉಳಿಬಾರದು ಅಂತ ಸಂಕಲ್ಪ ಮಾಡಿ ದುರ್ಯೋಧನ ಮಾತು ಕೊಟ್ಟಿದ್ರಲ್ಲ, ಉಚ್ಛಿದ್ಯ ಸಂತತಿಂ ಪಾಂಡವ ಅಂತ ಮಾತು ಕೊಟ್ಟಿದ್ದಕ್ಕೋಸ್ಕರ ಸಮಸ್ತ ಪಾಂಡವರು ನಾಶವಾಗಬೇಕು ಅಂತ ಸಂಕಲ್ಪಿಸಿಬಿಟ್ಟು ಬಾಣ ಬಿಟ್ಟರು. ಅಷ್ಟೊತ್ತು ಭೀಮಸೇನ ಬಂದಾಗಿದೆ, ಭೀಮಸೇನ ಮೇಲೆ ಬಾಣ ಬಿಡ್ತಾರೆ, ಎಲ್ಲರೂ ಸಾಯ್ಬೇಕು ಅಂತ ಬಿಡ್ತಾ ಇದ್ದಾರೆ. ಅಷ್ಟೊತ್ತಿಗೇನಾಗಿದೆ, ಆ ಕಡೆಯಿಂದ ಭೀಮಸೇನ ಹೊರಟ ಮೇಲೆ ಕೃಷ್ಣ ಕೇಳಿದನಂತೆ, ಎಲ್ಲಿ ಭೀಮಸೇನ, ಏನ್ ನಡೀತು, ಏನು ಗೊತ್ತಿಲ್ಲದ ಕೇಳ್ತಾರೆ, ಅದು ದೇವರ ವೈಶಿಷ್ಟ್ಯ. ಏನ್ ನಡೀತು, ದ್ರೌಪದಿ ಮತ್ತೊಮ್ಮೆ ಹೇಳಿದ್ರಂತ ಅವರಿಗೂ ಗೊತ್ತು ಕೃಷ್ಣ ಯಾತ ಕೇಳ್ತಾನೆ ಅಂತೇಳಿ ಎಲ್ಲ ಹೇಳಿದ ತಕ್ಷಣ ಅರ್ಜುನ, ನಡಿ ಹೋಗೋಣ ಧರ್ಮರಾಜ, ಎಲ್ಲರೂ ಹೋಗ್ಬೇಕು ನಾವಿ, ಅರ್ಜುನ ಬೇಗ ಹೊರಡು. ಆ ಅಶ್ವತ್ಥಾಮರು ಸಾಮಾನ್ಯರಲ್ಲ, ಅವರಲ್ಲಿ ದೊಡ್ಡ ದೊಡ್ಡ ಅಸ್ತ್ರಗಳಿವೆ, ಅವರು ದೊಡ್ಡ ದೊಡ್ಡ ಅಸ್ತ್ರಗಳನ್ನು ಬಿಟ್ಟು ಬಿಡ್ತಾರೆ, ಭಾರಿ ಅಪಾಯ ಉಂಟು ಮಾಡ್ತಾರೆ, ಬಾ ಹೇಳ್ತೇನೆ ಅಂತ ಕೂಡಿಸ್ಕೊಂಡು ಕೃಷ್ಣ ಹೊರಟುಬಿಟ್ಟನಂತೆ. ರಥವನ್ನ ಕೃಷ್ಣ ಓಡಿಸ್ತಾನೆ. ಮತ್ತೆ ಇಲ್ಲಿ ಯೋಚನೆ ಮಾಡಿ, ಮೊದಲು ಓಡಿದವರು ಅಶ್ವತ್ಥಾಮರು, ಅನಂತರ ಹೋಗಿದ್ದು ಭೀಮಸೇನ, ಭೀಮಸೇನ ಸಿಕ್ಕರು, ಅವರಿಬ್ಬರು ಕೃಷ್ಣನೇ ಸಿಗ್ತಾರೆ, ಆಮೇಲೆ ಅವರು ಕೃಷ್ಣನೇ ಸಿಗ್ತಾರೆ, ಇದು ಇನ್ನೂ ಆಶ್ಚರ್ಯ. ಅಸ್ತ್ರ ಬಿಡದವಳು ಕೃಷ್ಣ ಅಲ್ಲಿ ಹೋಗಿದ್ದ ಅಂತ ಕೇಳಿದ್ರೆ, ಇವರು ಫಾಸ್ಟ್, ಭೀಮ ಫಾಸ್ಟರ್, ಕೃಷ್ಣ ಫಾಸ್ಟೆಸ್ಟ್ ಆದ. ಅದಕ್ಕೇನೆ ಕೃಷ್ಣನನ್ನ ಸರ್ವೋತ್ತಮ ಅಂತ ತದ್ಧಾವತೋ ಅನ್ಯಾನ್ ಅತ್ಯೈತಿ ತಿಷ್ಠತೆ. ಪರಮಾತ್ಮ ಎಷ್ಟು ವೇಗವಾಗಿ ಹೋಗ್ತಾನೆ ಅಂತ ಹೇಳಿದ್ರೆ ಸಾಕ್ಷಿ ಇದು. ಆಗ ನಮಗೆ ದೇವರಲ್ಲಿ ವಿಶ್ವಾಸ ಜಾಸ್ತಿ ಆಗ್ತದೆ. ನಾವು ಈ ಕರೆದ ದೇವರು ಬರೋದು ಎಷ್ಟತ್ತಾಗುತ್ತೋ ಏನೋ ಅಂತ ಯೋಚನೆ ಮಾಡೋ ಕಾರಣ ಇಲ್ಲ. ನಾವು ಕರೆಯೋದು ಲೇಟ್ ಆಗ್ತಾ ದೇವರು ಬರೋದು ತಡ ಆಗೋದೇ ಇಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಎಲ್ಲಿರುವನೋ ರಂಗ ಎಂಬ ಸಂಶಯ ಬೇಡ. ಎಲ್ಲಿ ಭಕ್ತರು ಕರೆದರೆ ಅಲ್ಲೇ ಬಂದು ಒದಗುವನು ಅನ್ನೋದಕ್ಕೆ ಇದು ದೃಷ್ಟಾಂತ. ಕೃಷ್ಣ ಹೋಗ್ತಾ ಇದ್ದಾನೆ, ಹೋಗ್ತಾ ಒಂದು ಕತೆ ಹೇಳ್ತಾನೆ, ಅರ್ಜೆಂಟ್ ಒಂದು ಕತೆ ಹೇಳ್ತಾನೆ. ಅಷ್ಟರೊಳಗೇನೆ ಮತ್ತೆ ಅದು ದೇವರಿಗೆ ಎಷ್ಟು ಸಾಮರ್ಥ್ಯ ಇದೆ ಲೆಕ್ಕ ಹಾಕಬೇಕು. ಅಲ್ಲಿ ನೋಡಿದ್ರೆ ಗೀತ ಉಪದೇಶ ಮಾಡ್ತಾನೆ, ಇಲ್ಲಿ ನೋಡಿದ್ರೆ ಒಂದು ಕತೆ ಹೇಳ್ತಾನೆ. ನೋಡಿ ಅಶ್ವತ್ಥಾಮರು ಸಾಮಾನ್ಯರಲ್ಲ. ಹಿಂದೆ ಏನಾಗಿತ್ತು ಗೊತ್ತಾ, ಒಂದ್ಸಲ ನಾನು ದ್ವಾರಕೆಯಲ್ಲಿ ಸಮುದ್ರ ತೀರದಲ್ಲಿ ಕೂತಿದ್ದೆ, ಧ್ಯಾನ ಮಾಡ್ತಾ ಕೂತಿದ್ದೆ. ಅದು ಬೇರೆ ಸೇರಿಸ್ತಾನೆ, ಮಿಸ್ಗೈಡ್ ಮಾಡ್ತಾನೆ ಜನಗಳು. ಸುಮ್ಮನೆ ಕೂತಿದ್ದೆ ಅಂತ ಹೇಳಬಾರ್ದೆ, ಧ್ಯಾನ ಮಾಡ್ತಾ ಕೂತಿದ್ದೆ. ಕೃಷ್ಣ ಯಾರನ್ನೋ ಧ್ಯಾನ ಮಾಡ್ತಾನೆ, ಅವನಿಗೆ ದೊಡ್ಡವರು ಇದ್ರು ಇರಬಹುದು ಅಂತ ಭಯ ಹುಟ್ಟಿಸ್ತಾನೆ. ಆದ್ರೆ ಕೃಷ್ಣ ಕೂತಿದ್ದು ಯಾರನ್ನೋ ಧ್ಯಾನ ಮಾಡ್ತಾ ಅಲ್ಲ, ಸಮು ತನ್ನೇ ಧ್ಯಾನ ಮಾಡ್ತಾ ಕೂತಿದ್ದನಂತೆ. ಆ ಹೊತ್ತಿಗೆ ಏನಾಗಿದೆ, ಅಶ್ವತ್ಥಾಮರು ಬಂದ್ರಂತೆ. ಕೃಷ್ಣ ಅವರನ್ನು ಮಾತಾಡಿಸ್ತಾನೆ, ದೇವರು ಭಕ್ತರನ್ನ ಮಾತಾಡಿಸ್ತಾನೆ. ಬನ್ನಿ ಆಚಾರ್ಯರೇ, ಬನ್ನಿ. ಆ ಬ್ರಾಹ್ಮಣರು ಬೇರೆ, ರೂಪ ವೇಷ, ಕೃಷ್ಣ ಹೆಸರು ಕ್ಷತ್ರಿಯ, ಅವರು ಬ್ರಾಹ್ಮಣರು ಬೇರೆ. ಓ ದೊಡ್ಡ ಆಚಾರ್ಯ ಬಂದಿದ್ದೀರಿ, ಬನ್ನಿ ಅಂತ ಕರೆದು ಉಪಚಾರವನ್ನು ಮಾಡ್ತಾನೆ ಕೃಷ್ಣ ಅವರು. ಅಶ್ವತ್ಥ ಸಮಾಚಾರ, ನಾವಲ್ಲಿ ಪದ್ಧತಿ ದೊಡ್ಡವರು ಬಂದು ಕೇಳಿ ಏನ್ ಬೇಕು ಅಂತ ಕೇಳ್ಬೇಕಂತೆ. ಫಸ್ಟ್ ನಮಗೆ ಅಭ್ಯಾಸ ಇಲ್ಲ, ನಮಗೆ ಏನ್ ಬೇಕು ಅಂತ ಕೇಳ್ಕೊಳ್ಳೋ ಅಭ್ಯಾಸ ಆಗಿರೋದ್ರಿಂದ ನಾವು ನಿಮಗೇನ್ ಬೇಕು ಅಂತ ಕೇಳೋ ಅಭ್ಯಾಸ ನಮ್ಗೆ ಇಲ್ಲವೇ ಇಲ್ಲ. ನಮಗೇನ್ ಬೇಕು ಅಂತ ಅಷ್ಟೇ ಯೋಚನೆ ಮಾಡ್ತಿರುತ್ತೆ. ಕೃಷ್ಣ ನಿಮ್ಗೆ ಏನು ಬೇಕು ಅಂತ ಕೇಳಿದೆ ನಾನು. ಆಗ ಅಶ್ವತ್ಥಾಮರು ಹೇಳ್ತಾರೆ, ಕೃಷ್ಣ ನಾನೊಂದು ಕೇಳ್ತೇನೆ, ನೀನು ಕೊಡಲೇಬೇಕು ಅಂದ್ರೆ. ಆ ಕೃಷ್ಣ ಹೇಳ್ತಾನೆ, ನಾನು ಇಲ್ಲ ಅಂತ ಯಾರಿಗೂ ಹೇಳೋದೇ ಇಲ್ಲ ಅಂತ ಹೇಳ್ತಾನೆ. ಕೇಳಿದವರು ಕೊಟ್ಟು ಯಾರಿಗಿಲ್ಲ ಅಂತ ಹೇಳಿದ್ದೇನೆ ಇಲ್ಲ ಅಂತ ಹೇಳಬೇಕು, ನಾನೀಗ ಕೊಟ್ಟೇ ಕೊಡ್ತೇನೆ, ಬೇಕಾದ್ದು ಕೇಳಿ ಅಂತ ಹೇಳುತ್ತಾ ಕೃಷ್ಣ ಕೊಡಲೇಬೇಕು, ಖಂಡಿತ ಕೊಡ್ತೇನೆ ಕೇಳ್ಕೊಳ್ಳಿ ಅಂತ. ಕೃಷ್ಣನಿಗೆ ಗೊತ್ತಿಲ್ವೇ ನೀನು ಕೇಳ್ತಾರೆ ಅಂತ, ಖಂಡಿತ ಕೇಳಿ. ಆ ದಶರಥಾಮರು ಕೇಳಿದ್ರೆ ಕೃಷ್ಣ ಇನ್ನೇನು ಬೇಡ, ನಿನ್ನ ಚಕ್ರ ನನಗೆ ಬೇಕು ಕೊಡು ಅಂತ ಹೇಳಿದ್ರು. ನಿನ್ನ ಸೂರ್ಯಸೇನ ಚಕ್ರ ನನಗೆ ಬೇಕು. ಕೃಷ್ಣ ಆಗ ಇಷ್ಟೇನಾ ಅವಶ್ಯ ತಗೊಳ್ಳಿ ಅಂತ ಹೇಳಿದ. ಅಲ್ಲಿಟ್ಕೊಂಡು ಕೂತಿದ್ದ ಕೃಷ್ಣ, ಇಲ್ಲ ಮನೆ ಇಟ್ಟಿದ್ದೀವಿ ತಂದಿಲ್ಲ, ಕೀ ಕಳ್ಕೋಗಿದೆ ಅವೆಲ್ಲ ಏನಿಲ್ಲ. ಅಂದ್ರೆ ದೇವರತ್ತೆ ಎಲ್ಲವೂ ಯಾವಾಗಲೂ ಇರುತ್ತದೆ. ಶಂಖಚಕ್ರ ಗದಾ ಪದ್ಮ ಧರಾಶ್ಚಿಂತ್ಯಾಹ ಹರೇರ್ ಭುಜಾಹ ವೀರವೃತ್ತ ಜಗದ್ರಕ್ಷ ಕೇವಲೋದ್ಯೋಗಿನೋ ಅನಿಶಂ ಅಂತ ಹೇಳಿದ. ಶಂಖಚಕ್ರ ಗದಾ ಪದ್ಮ ಧರಾಹ ಚಿಂತ್ಯಾಹ ಹರೇಹೇ ಭುಜಾಹ. ಪರಮಾತ್ಮನ ಅನಂತ ಕೈಗಳು ಯಾವಾಗಲೂ ಇರುತ್ತವೆ, ಅನಂತ ಆಯುಧಗಳು ಯಾವಾಗಲೇ ಇರುತ್ತವೆ. ಏನ್ ಬೇಕಾದ್ರೂ ಅದನ್ನು ಕೊಡುತ್ತಾನೆ. ಅದಕ್ಕೆ ದೇವರನ್ನ ಪೂರ್ಣ ಅಂತ ಕರೆದಿದ್ದು. ಪೂರ್ಣ ಎಂಬ ಶಬ್ದ ಮ್ಯಾಥಮೆಟಿಕ್ಕಿನ ಪೂರ್ಣಕ್ಕಿಂತ ಭಾರಿ ದೊಡ್ಡ ಪೂರ್ಣ. ಅದು ದೇವರಲ್ಲಿರ್ತಕ್ಕಂಥ ಪೂರ್ಣತೆ ಎಂಬುದನ್ನ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪೂರ್ಣ ಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣ ಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಇಂಥ ಪರಿಪೂರ್ಣತೆ ಪರಮಾತ್ಮನದು. ಅದಕ್ಕೆ ಆಚಾರ್ಯ ಹೇಳ್ತ, ದೇವಂ ನಾರಾಯಣಂ ನತ್ವ ಸರ್ವದೋಷ ವಿವರ್ಜಿತಂ ಸಮಸ್ತ ಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯ ಮುಚ್ಚತೆ. ಇದರಲ್ಲೆಲ್ಲ ಪರಿಪೂರ್ಣತ್ವದ ಕಲ್ಪನೆ ಕೊಡ್ತಾರೆ. ಇದು ನಮಗೆ ಅರ್ಥವಾದರೆ ದೇವರ ಚಿತ್ರ ಎಷ್ಟು ಅದ್ಭುತವಾಗಿ ಕಾಣುತ್ತೆ ನಮಗೆ. ನಿಮಗೆ ಆಕಾಶ ಅರ್ಥವಾಗಿದೆ, ಆಕಾಶ ಅಂದ ತಕ್ಷಣ ಓ ಕೊನೆಯೇ ಇಲ್ಲ ಅಂತ ಅಷ್ಟ ಅಂದ್ಬಿಡ್ತೇವೆ. ಸಮುದ್ರ ಅಂತ ಅಷ್ಟ ಅರ್ಥ ಮಾಡ್ಕೋತೇವೆ. ದೇವರೊಂದು ನಮಗೆ ಅರ್ಥನೇ ಆಗೋದಿಲ್ಲ. ದೇವರೊಂದು ಗುಡಿನೋ ದೇವಸ್ಥಾನನೋ ಅಥವಾ ಮನೆಯೋ ಅಲ್ಲಿ ಸಂಪುಟ ಒಳಗೆ ಸಾಲಿಗ್ರಾಮ ಇಷ್ಟೇ ಇಷ್ಟಿರಬೇಕು, ಅದು ಕಪ್ಪುಗಿರಬೇಕು, ಅದು ದೇವರು ಇಷ್ಟು ತಿಳ್ಕೊಂಡ್ಬಿಟ್ಟಿರುತ್ತೆ. ನಾವು ಹಾಕಿದ್ರೆ ಉಂಟು, ನೀರಿಲ್ಲದೆ ಹೋದ್ರೆ ಇಲ್ಲ. ಇದು ದೇವರ ಸ್ಥಿತಿ ಅಲ್ಲ. ಇದು ದೇವರ ಪ್ರತೀಕ ಬೇರೆ, ದೇವರು ಬೇರೆ. ದೇವರು ಎಷ್ಟು ಅದ್ಭುತ ಶಕ್ತಿ ಸಂಪನ್ನ. ತಗೊಳ್ಳಿ ತಕ್ಷಣ ಅಂತ ಹೇಳಿದ ತಕ್ಷಣ ಅಶ್ವಥ ಅವ್ರಿಗೆ ಖುಷಿ ಆಯ್ತಂತ. ಹೋದ್ರಂತೆ ತಗೊಳಕ್ ಹೋದ್ರಂತೆ ಅಲಗಾಡ್ತಾ ಇಲ್ಲ, ಗಟ್ಟಿಯಾಗಿ ಕೂತ್ಬಿಟ್ಟಿದ್ರೆ ಹೇಳಿ ಅಂತ. ಒಂದು ಕೈ ಎತ್ತಿದ್ರು ಆಗ್ಲಿಲ್ಲ, ಬರೀ ಎರಡು ಕೈ ಹಾಕಿದ್ರು ಆಗ್ತಾ ಇಲ್ಲ. ಭಾರಿ ಕಷ್ಟಪಟ್ರು, ಎಷ್ಟೋ ಕಡೆ ಡೌತ್ ಹೋದ್ರು, ದಪ್ಪ ಅಂತ ಬಿದ್ರು. ಚಕ್ರ ಎತ್ತಕ್ಕೆ ಆಗ್ತಾ ಇಲ್ಲ ಅವರಿಗೆ. ಇನ್ನು ಯೋಚನೆ ಮಾಡಬೇಕು, ಎಲ್ಲಿಯ ನಾರಾಯಣ, ಎಲ್ಲಿಯ ಇತರ ದೇವತೆಗಳು ಅಂತ ಹೇಳುತ್ತಾರೆ. ಎಲ್ಲಿಯ ನಾರಾಯಣ, ಚಕ್ರಾದಿಗಳನ್ನು ಅನಾಯಾಸವಾಗಿ ತಿಳಿಸಿಬಿಡಬಲ್ಲ ಪರಮಾತ್ಮನಲ್ಲಿ ಎತ್ತರಕ್ಕೆ ಇವರಿಗೆ ಆಗ್ತಾ ಇಲ್ಲ. ಆದ್ರಿಂದ ಚಕ್ರಪಾಣಿ ಅಂತ ಈ ನಮಗೆ ಅರ್ಥವಾಗ್ತದೆ. ನಾವು ಚಕ್ರಪಾಣಿಗಳು ಬೇಕಾಶ್ ಜನ ಇರ್ತಾರೆ, ಚಕ್ರ ಕೂಡ ಕೈ ಇರ್ತದೆ. ಚಕ್ರಪಾಣಿ ದೇವರಿಗೆ ಚಕ್ರ, ಅದು ಕೂಡ ಸಂಧ್ಯಾವನ ಚಕ್ರರು, ಪೂಜೆ ಚಕ್ರ ಅಂದ್ರೆ ಯಾರ್ಯಾರಿಗೆ ಚಕ್ರ, ಸ್ಕೂಲಿ ಚಕ್ರ ಅಲ್ಲ, ಪೂಜೆಗೆ ಚಕ್ರ, ಏಕಾದಶಿ ಉಪವಾಸಕ್ಕೆ ಚಕ್ರ ಅಂತ ಕೇಳಿದ್ರೆ ಇದಕ್ಕೆ ಶಿಕ್ಷೆ ಸಣ್ಣ ಪುಟ್ಟ ಶಿಕ್ಷೆ ಸಿಗೋದಿಲ್ಲ, ಭಯಾನಕವಾದ ಶಿಕ್ಷೆನೆ ಭಗವಂತ ಕೊಡ್ತಾನೆ. ಚಕ್ರವನ್ನ ಕೈಯಲ್ಲಿ ಹಿಡ್ಕೊಂಡು ಯಾವಾಗಲೂ ಇರತಕ್ಕಂಥ ಭಗವಂತನಲ್ಲಿ ಒಮ್ಮೆ ಎತ್ತಲಕ್ಕಾಗೋದಿಲ್ಲ ಅಂದಮೇಲೆ ಎಷ್ಟು ವ್ಯತ್ಯಾಸ ಇದೆ ಲೆಕ್ಕ ಹಾಕಿ. ಇವತ್ತು ಉಳಿದ ದೇವತೆಗಳಿಗಿಂತ ದೇವರು ಜಸ್ಟ್ ಗ್ರೇಟ್ ಅಲ್ಲ. ಇವತ್ತು 100 ಇದೆ, 99 ಇದೆ, 98 ಇದೆ, ಎಲ್ಲ ಒಂದೊಂದು ಅಂಕೆ ಜಾಸ್ತಿ ಅಷ್ಟೇ ಇದೆ. ಗ್ರೇಟ್ ಆದರೂ ಕೂಡ ತುಂಬಾ ಡಿಫರೆನ್ಸ್ ಏನೂ ಅಲ್ಲ. ಆದರೆ ದೇವರು ಎಲ್ಲರ ಮೇಲೆ ಎಷ್ಟು ದೊಡ್ಡವನಾಗಿದ್ದಾರೆ ಅಂದ್ರೆ ಜಸ್ಟ್ ಗ್ರೇಟ್ ಅಲ್ಲ, ಅನಿಮ್ಯಾಜಿನೇಬಲಿ ಗ್ರೇಟ್ ಅಂತ ಹೇಳಿದ್ದಾರೆ. ಇವತ್ತು ಲಕ್ಷ್ಮೀ ದೇವಿ ಇಲ್ಲಿ ಮೇಲಿದ್ದಾರೆ ಅಂತ ತಿಳ್ಕೊಳ್ಳಿ, ಅವ್ರ ಮೇಲೆ ನಾರಾಯಣ ಎಲ್ಲಿದ್ದಾರೆ ಅವರಿಗೆ ಕಣ್ಣು ಕಾಣಬೇಕು, ಅಷ್ಟು ಮೇಲಿದ್ದಾರೆ ಪರಮಾತ್ಮ. ಮಹಾಲಕ್ಷ್ಮೀ ದೇವಿ ಬ್ರಹ್ಮವಾಯುಗಳು ಎಲ್ಲೋ ಕಂಡ ದೂರಶತ ಕಂಡ ಕಾಣ್ತಾರೆ, ಅವರೇ ನಾರಾಯಣ ಎಷ್ಟು ಇಷ್ಟು ಕಾಣ್ತಾನೆ ಅಂತ ತಿಳ್ಕೊಂಡ್ರೆ ಎಷ್ಟು ಎತ್ತರ ಇರಬೇಕು ದೇವರು. ಇದನ್ನ ಅರ್ಥ ಮಾಡಿಕೊಂಡಾಗ ಶ್ರೀಹರಿಯ ಮಹಿಮೆಗೆ ಇತಿಮಿತಿಗಳೇ ಇಲ್ಲ. ಅವರು ಆಗ ತಲೆ ಜೋಡಿಸ್ಕೊಂಡು ನಿಂತ್ಕೊಂಡ್ರಂತೆ. ಒಂದು ಚಕ್ರ ಎತ್ತಕ್ಕೆ ಇವರಿಗೆ ಆಗೋದಿಲ್ಲ. ಇನ್ನು ಶಂಖ ಇದೆ, ಗದಾ ಇದೆ, ಪದ್ಮ ಇದೆ, ಎಷ್ಟು ಆಯುಧಗಳಿವೆ ಜೊತೆಗೆ. ಒಂದು ಚಕ್ರ ಎತ್ತಕ್ಕೆ ಎಷ್ಟು ಕಷ್ಟಪಡೋದಾದ್ರೆ ಒಂದು ಸಬ್ಜೆಕ್ಟೇ ಕಷ್ಟಪಟ್ಟರೆ ಎಲ್ಲ ಸಬ್ಜೆಕ್ಟ್ ಗತಿ ಏನಾಗಬೇಕು ಈ ಮಧ್ಯೆ? ಆ ಥರ ಆಗುತ್ತೆ ನಮಗೆ. ಅಲ್ಲಿ ನಮ್ಮ ತಲೆಗೆ ವಿಷಯಗಳು ಬುದ್ಧಿಗೆ ಭಾರವಾದರೆ ಅವರಿಗೆ ಕೈಗೆ ಭಾರ ಆಯಿತು, ಮೈಗೆ ಭಾರ ಆಯಿತು. ಆಗ ನಿಮ್ಗೆ ಎತ್ತಕ್ಕೆ ಆಗ್ತಾ ಇಲ್ಲ, ಏನಾದ್ರು ತಲೆ ತೆಗೆಸ್ಕೊಂಡು ನಿಂತು ಬಿಟ್ಟಿದ್ದಾರೆ. ಅಶ್ವತ್ಥಾಮರೆ, ಯಾತಕ್ಕೆ ಎತ್ತಕ್ಕೆ ಆಗ್ತಾ ಇಲ್ವೇನು, ಹೋಗ್ಲಿ ಬಿಡಿ, ನಿಮ್ಗೆ ಚಕ್ರ ಯಾತಕ್ಕೆ ಬೇಕಾಗಿತ್ತು ಅಂತ ಕೃಷ್ಣ ಕೇಳಿದ್ದೇನೆ. ಚಕ್ರ ತಗೊಂಡು ಏನ್ ಮಾಡ್ತಾ ಇದ್ರಿ ನೀವೀಗ ಅಂತ ಕೇಳಿದ್ರೆ ಕೃಷ್ಣ ಇನ್ನೇನು ಇಲ್ಲ ನೋಡಿ, ನಿಮ್ಮ ದಿಷ್ಟಕ್ಕೋ ಹೇಳ್ಬಿಡ್ತಾರೆ ಏನ್ ಮಾಡ್ಬೇಕು ಅಂತ. ಮುಂದೆ ಕೌರವ ಪಾಂಡವರ ಯುದ್ಧ ನಡೆಯುತ್ತೆ, ನೀನಂತೂ ಪಾಂಡವ ಪಕ್ಷಪಾತಿ, ನಾವೆಲ್ಲ ಕೌರವರ ಕಡೆ ಸೇರ್ತೇವೆ, ದುರ್ಯೋಧನೆ ಹಿತ ಮಾಡಬೇಕಾಗಿದೆ, ನೀನು ಪಾಂಡವರ ರಕ್ಷಕನಾದ್ದರಿಂದ ನಿನ್ನ ಎಲ್ಲಿವರೆಗೂ ಕೊಲ್ಲೋದಿಲ್ಲೋ ನಾವು, ಅಲ್ಲಿವರೆಗೂ ಪಾಂಡವನ ಗೆಲ್ಲಬೇಕಾಗೋದಿಲ್ಲ, ಅದಕ್ಕೆ ನಾನು ಯೋಚನೆ ಮಾಡಿದೆ ನಿನ್ನ ಕೊಲ್ಲಬೇಕು ಅಂತ ಯೋಚನೆ ಮಾಡಿದೆ. ಈ ಮಾತು ಯೋಚನೆ ಮಾಡಕ್ ಬರುತ್ತಾ ಯಾರಾದ್ರೂ ಕೂಡ, ನಿನ್ನ ಕೊಲ್ಲಬೇಕು ಅಂತ ಯೋಚನೆ ಮಾಡಿದೆ. ಆದ್ರೆ ನೀನ್ ಅಂತಿಂತವನಲ್ಲ, ನೀ ಉಳಿದ ಆಯುಧಗಳಿಗೆ ಸಾಯೋದೇ ಇಲ್ಲ ನೀನು, ಅದು ನಿನ್ನ ಚಕ್ರ ಹಿಡಿದವ ನಿನ್ನ ಮೇಲೆ ಬಿಡಬೇಕು ಅಂತ ಪ್ಲಾನ್ ಮಾಡಿದೆ ಅಂತ ಹೇಳಿದ. ನಿಂದೇ ಚಕ್ರ ಎಸ್ಕೊಂಡು ನಿನ್ನ ಮೇಲೆ ಎಷ್ಟು ಬಿಡೋದು, ಆಗ ನಿನಗೆ ತೊಂದರೆ ಆಗುವ ಅಂತ ಯೋಚನೆ ಮಾಡಿದೆ. ಕೃಷ್ಣ ಇದಕ್ಕೆ ಉಳಿದವರಾಗಿರೋ ಪಡವ ಹೊರದಾಕಿ ಬಿಡ್ತಿದ್ರು, ಏ ಎಂತ ಕೆಲಸ ಮಾಡಿದ್ರು, ಕೃಷ್ಣ ನಕ್ಕು ಬಿಟ್ಟಂತೆ. ಕೃಷ್ಣನ್ ಏನ್ ಯೋಚನೆ ಇದೆ ಇದರಿಂದ? ಯಾರು ಪಕ್ಕದ ಹೊಡೆ ಹಿಂದಿನ ಹೊಡೆತ ಹಾಕಿಡಿ ಹೇಳ್ತಾರೆ, ಏನಿಲ್ಲ ಪರಮಾತ್ಮನಿಗೆ. ಅದು ದೇವರ ಚಿತ್ರ. ದೇವರೊಂದು ಹಾಗೆ ಅರ್ಥ ಮಾಡ್ಕೋಬೇಕೆ ಹೊರತು, ಯಾರೋ ಒಬ್ಬ ವ್ಯಕ್ತಿ ಸಾಮಾನ್ಯ ವ್ಯಕ್ತಿ ಬಹಳ ಹುಷಾರಾಗಿರ್ತಾರೆ ಬದುಕಿದ್ದಾನೆ ಅಂತ ತಿಳ್ಕೊಂಡ್ರೆ ಅಲ್ಲ. ದೇವರನ್ನು ಯಾರು ಇವತ್ತು ಆಕಾಶದ ಯಾರು ಡೆಸ್ಟ್ರೈ ಮಾಡಿದಾರೋ ಸಿಗ್ತಾರೆ ನಿಮಗೀಗ? ಎಷ್ಟು ಬಾಂಬ್ ಹಾಕಿದ್ರೆ ಆಕಾಶ ಆಗಿರೋದು ಮೊದಲಾಗ ಹಾಗೆ ಇರುತ್ತೆ ಏನಾಗೋದಿಲ್ಲ. ಅದು ವಿಷ್ಣು ಪಾದ ಅಂತ ಹೆಸರು, ಅಂದ್ರೆ ವಿಷ್ಣು ಪಾದದಂತೆ ಇದೆ. ಇನ್ನು ಅದೇ ನಾಶವಾಗದೆ ಹೋದಾಗ ಇನ್ನು ಭಗವಂತನ ಯಾರು ನಾಶ ಮಾಡ್ತಾರೆ? ಇಷ್ಟನ್ನ ಕೆಡುತ್ತಾನೆ ಅಶ್ವತ್ಥಾಮರೆ. ಮತ್ತೆ ತಗೊಂಡು ಬಿಡಬಹುದಲ್ಲ, ಎತ್ತಲಕ್ಕೆ ಆಗೋದಿಲ್ಲ ನನಗೆ. ನೋಡಿದ್ರ ಇಂಥ ಕೆಲಸ ಮಾಡ್ತೀರಿ, ಎತ್ತಲಕ್ಕೆ ನಿಮಗೆ ಆಗೋದಿಲ್ಲ, ಹೊಡಿಲಕ್ಕೆ ಹೋಗ್ತಿರಲ್ಲ. ಎಷ್ಟು ಕೆಟ್ಟ ಬುದ್ಧಿ ಇದು! ಪಾಂಡವರ ದ್ವೇಷವನ್ನು ಮಾಡಬೇಡಿ, ಹಾಗೆಲ್ಲ ಕೂಡ ನನ್ನ ದ್ವೇಷ ಮಾಡಿ ಹೇಳೋದಲ್ಲ ಕೃಷ್ಣ. ನನ್ನ ಭಕ್ತರ ದ್ವೇಷ ಮಾಡಬೇಡಿ, ಅದು ಮುಖ್ಯ. ಇವತ್ತು ದೇವರ ದೊಡ್ಡ ಸಂದೇಶ, ನನ್ನ ಭಕ್ತರ ದ್ವೇಷವನ್ನು ಮಾಡಬೇಡಿ. ನಾವು ಮಾಡೋದೇ ಆ ಕೆಲಸನ, ದೇವ್ರ ಪೂಜೆ ಮಾಡ್ತೇವೆ, ದೇವರ ಭಕ್ತರು ಬೈತಾ ಇರ್ತೇವೆ, ಮತ್ತೆ ತಪ್ಪದು. ದೇವರ ಭಕ್ತರನ್ನ ಗೌರವಿಸ್ಬೇಕು ನಾವು. ಆಚಾರ್ಯ ಹೇಳ್ತಾರೆ, ಭಕ್ತಿ ದೋಷೋ ಹಿ ಅಸೌ ಯತ್ ತದ್ಭಕ್ತೇಶ್ವಪಿ ನ ಭಕ್ತಿಮಾನ್. ಭಗವಂತನಲ್ಲಿ ಭಕ್ತಿ ಎಷ್ಟು ಮಾಡಿದ್ರು ಕೂಡ ಆತನ ಭಕ್ತರಲ್ಲಿ ಭಕ್ತಿ ಮಾಡದೆ ಹೋದ್ರೆ ದೇವರಿಗೆ ಸಮಾಧ ಸಂತೋಷವಾಗೋದೇ ಇಲ್ಲ. ಆದ್ದರಿಂದ ನಾವು ದೇವರ ಹೆಸರು ಸಂತೋಷ ಪಡಿಸಬೇಕಾದ್ರೆ ದೇವರ ಭಕ್ತರಲ್ಲಿ ಭಕ್ತಿ ಮಾಡಬೇಕು. ಅದೇ ನಿಜವಾಗಿಯೋ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಸ್ಯೈತೆ ಕಥಿತಾ ಹ್ಯರ್ಥಾಃ ಪ್ರಕಾಶಂತೆ ಮಹಾತ್ಮನಃ. ಇದು ಶ್ವೇತಾಶ್ವತರ ಉಪನಿಷತ್ತಿನ ಮಾತು. ನೀವು ಹೀಗೆ ಮಾಡಬೇಡಿ, ಇನ್ಮೇಲೆ ಹೋಗಿ ಅಂತ ಹೇಳಿದೆ, ತಲೆ ತೆಗೆಸ್ಕೊಂಡು ಹೋಗಿಬಿಟ್ಟಿರುವಾಗ ಅಂದ್ರೆ ಅವ್ರ ದುರ್ಬುದ್ಧಿ ಗೊತ್ತಾಯ್ತಲ್ಲ ನಿಮಗೆ. ಎಂಥ ದುರ್ಬುದ್ಧಿ, ನನ್ನೇ ಕೊಲ್ಲ ಯೋಚನೆ ಮಾಡ್ತಾರೆ ಅವರು, ಇನ್ನು ಉಳಿದವ್ರು ಬಿಟ್ಟು ಬಿಡ್ತಾರಾ? ಅವ್ರ ಬುದ್ಧಿ ಬಾ ದುರ್ಯೋಧನ ಸಹವಾಸದಿಂದ ಭಾರಿ ಕೆಟ್ಟ ಹೋಗಿಬಿಟ್ಟಿದೆ. ಆದ್ದರಿಂದ ನಾ ಬೇಗ ಹೋಗಿ ಅದನ್ನ ತಡಿಬೇಕು ಅಂತ ಕೃಷ್ಣ ಹೇಳಿದರು. ಬೇಗ ಹೋಗಿ ಅದನ್ನ ತಡಿಬೇಕು. ಆಗ ತಕ್ಷಣ ಹೊರಟಾಯ್ತು ಈ ಕಥೆ. ಇಷ್ಟು ಅವಸರದಲ್ಲಿ ನಿಧಾ ಇಷ್ಟು ಹೇಳೋದಕ್ಕೆ ಎಷ್ಟು ಬೇಕಾಗುತ್ತೆ? ಕೃಷ್ಣ ಸಾಕ್ಷಾತ್ ಹೇಳಿ ಆ ವೇಗದಲ್ಲಿ ನಡ್ತಾನಲ್ಲ ಅಂದ್ರೆ ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಅಪಿ ಸುಸಮರ್ಥ ಪರಮಾತ್ಮ. ಅದನ್ನು ತೋರಿಸಿ ಅಲ್ಲಿ ಹೋಗ್ತಾನೆ. ಅಷ್ಟೊತ್ತಿಗೆ ಅಸ್ತ್ರ ಬಿಟ್ಟಾಗಿದೆ ಅವರು, ಅಸ್ತ್ರ ಬಿಟ್ಟಾಗಿದೆ. ಅರ್ಜುನ ಅಲ್ಲಿದ್ದಾನೆ, ಕೃಷ್ಣ ನಾನು ಏನು ಮಾಡಲಿ ಈಗ ಅಂತ ಕೇಳ್ತಾನೆ. ಯಾಕಂದ್ರೆ ಸಣ್ಣ ಪುಟ್ಟ ಅಸ್ತ್ರ ಅದು, ಭಯಂಕರವಾದ ಅಸ್ತ್ರ ಅದು, ನಾನು ಏನು ಮಾಡಲಿ ಈಗ? ಆ ಕೃಷ್ಣ ಹೇಳ್ತಾನೆ ಅಂತ ಅರ್ಜುನ, ಯೋಚನೆ ಮಾಡಬೇಡ, ಅದಕ್ಕೆ ಪ್ರತ್ಯಸ್ತ್ರ ಗೊತ್ತಲ್ಲ ನಿನಗೆ, ಈಗ ಅದನ್ನೇ ಬಿಟ್ಟುಬಿಡು ಅಂತ ಹೇಳಿದ್ರೆ. ಬ್ರಾಹ್ಮಂ ಬ್ರಹ್ಮಾಯ ಸಂದಧೇ ಭಾಗವತಲ್ಲಿ ಹೇಳುತ್ತಾರೆ, ಬ್ರಾಹ್ಮಂ ಬ್ರಹ್ಮಾಯ ಸಂದಧೇ. ಅದು ನಾಮೈಕ ದೇಶ ನಾಮಗ್ರಹಣ ನ್ಯಾಯ. ಆ ಬ್ರಹ್ಮಶಿರೋತ್ಸವ ಅವರು ಬಿಟ್ಟಿದ್ರಿಂದ ಇನ್ ಯಾವ ಅಸ್ತ್ರ ಬಿಟ್ಟರು ಏನೋ ಆಗೋದಿಲ್ಲ, ಅದಕ್ಕೆ ತಡೆದಕ್ಕಾಗೋದಿಲ್ಲ. ಆದ್ರಿಂದ ಬ್ರಹ್ಮಶಿರೋತ್ಸವನ್ನೇ ಪ್ರತಿಯಾಗಿ ಬಿಟ್ರೆ. ಇವತ್ತು ನಮಗೆ ಅಸ್ತ್ರ ಪ್ರತ್ಯಸ್ತ್ರ ಕಾನ್ಸೆಪ್ಟ್ ಹೇಗೆ ಗೊತ್ತಾಗ್ತದೆ ಅಂದ್ರೆ, ಆ ಡಿಸೀಸ್ ತಕ್ಕಂತೆ ಡ್ರಗ್ ಕೊಡ್ತಾರಲ್ಲ ಹಾಕಿ, ಇಂಥ ರೋಗಕ್ಕಿಂತ ಔಷಧಿ, ಅದು ಅಸ್ತ್ರ ಪ್ರತ್ಯಸ್ತ್ರ ಇದ್ದಾದ್ರೆ. ಯಾವುದೋ ಔಷಧಿ ಏನೋ ಕೊಟ್ಟರೆ ವಾಸಿಯಾಗೋದಿಲ್ಲ, ಅದು ಕೊಟ್ಟರೆ ಕಷ್ಟ ವಾಸಿಯಾಗ. ಅದನ್ನು ಗುರುತಿಸೋಕೆ ವೈದ್ಯ ಅಂತ ಕರೆಯೋದು. ಏನಾಗಿದೆ, ಏನು ಕೊಟ್ಟರೆ ವಾಸಿಯಾಗುತ್ತೆ? ತಲೆನೋವಾಗಿರೋದು ನಮಗೆ, ತಲೆನೋವು ಅಂತ ನಮಗೆ ಗೊತ್ತು, ಏನು ಕೊಟ್ಟರೆ ವಾಸಿಯಾಗುತ್ತೆ ಅದು ವೈದ್ಯರನ್ನು ಕೇಳಿದೆ. ಅದಕ್ಕೆ ಅಸ್ತ್ರ ಗೊತ್ತಿದೆ ಅಂತ ಹೇಳಿದ್ರೆ, ಔಷಧಿ ಎಂಬುದು ಹೇಗೆ ರೋಗಕ್ಕೆ ಅಸ್ತ್ರವೋ ಈ ಶಾಸ್ತ್ರಕ್ಕೆ ಪ್ರತ್ಯಸ್ತ ಅಂದ್ರೆ ಹಾಕಿ. ಅದನ್ನು ಕೊಟ್ಟರೆ ಮಾತ್ರ ಸರಿ, ಇಲ್ಲದೆ ಹೋದ್ರೆ ವೇಸ್ಟ್ ಆಗಿ ಕೆಲಸಕ್ಕೆ ಬರೋದಿಲ್ಲ. ಅದನ್ನು ಬಿಟ್ಟರೆ ನ್ಯೂಟ್ರಲೈಸ್ ಆಗಿಬಿಡುತ್ತೆ. ತಕ್ಷಣ ಅಶ್ವತ್ಥಾಮರ ಮೇಲೆ ಅರ್ಜುನ ತಾನು ಅಸ್ತ್ರ ತಗೊಳ್ತಿದ್ದಾನೆ, ಪ್ರಯೋಗ ಮಾಡ್ತಾ ಇದ್ದಾನೆ. ಪ್ರಯೋಗ ಮಾಡಬೇಕಾದ್ರೆ ಅರ್ಜುನ ಸಂಕಲ್ಪ ಮಾಡಿದನಂತೆ, ಸ್ವಸ್ಥ್ಯಸ್ತು ದ್ರೋಣಪುತ್ರಾಯ ಭೂತೇಭ್ಯೋ ಮಹ್ಯಮೇವ ಚ. ಅಸ್ತ್ರ ಬಿಡ್ತಿರೋದು ಅಶ್ವತ್ಥಾಮರ ಮೇಲೆ, ಸಂಕಲ್ಪ ಮಾಡ್ತಿರೋದು ಅಶ್ವತ್ಥಾಮರಿಗೆ ಒಳ್ಳೆಯದಾಗಲಿ. ಎಲ್ಲಿ ಅಶ್ವತ್ಥಾಮರು, ಎಲ್ಲಿ ಅರ್ಜುನ, ಎಷ್ಟು ಡಿಫರೆನ್ಸ್ ಇದೆ? ಪಾಂಡವರೆಲ್ಲ ಕೆಟ್ಟು ಸತ್ತೋಗಲಿ ಅಂತ ಅವರ ಅಸ್ತ್ರ ಬಿಟ್ರೆ, ಮೊದಲನೇದು ಅಶ್ವತ್ಥಾಮರಿಗೆ ಒಳ್ಳೆಯದಾಗಲಿ. ಎಂಥ ಅದ್ಭುತವಾದಂತಹ ಗುರುಭಕ್ತ ಅರ್ಜುನ. ಗುರುಗಳು ದ್ರೋಣಾಚಾರ್ಯರು, ಅವರ ಮಗನಿಗೆ ಕೆಟ್ಟದಾಗಬಾರದು. ಇಲ್ಲದವರು ಗುರುಗಳು ದ್ರೋಹ ಮಾಡಿದಾಗತ್ತೆ, ಸಿಂಪಲ್. ಗುರುಗಳಿಗೆ ಗುರುವರ್ತನೆ ಮಾಡಿದ ದ್ರೋಹ ಗುರುಗಳಿಗೆ ದ್ರೋಹ ಮಾಡಿದಾಗತ್ತ. ಆದ್ರಿಂದ ನಿರ್ವಾಹಲ್ಲಿ ಅಸ್ತ್ರ ಬಿಡ್ತಾ ಇದ್ದೇನೆ, ಅದು ಅಸ್ತ್ರದಿಂದ ನಾವು ಉಳ್ಕೊಳ್ಳೋದಕ್ಕೆ ಬಿಡ್ತಿದ್ದೇನೆ ಹೊರತು ಅಶ್ವತ್ಥಾಮರಿ ಕೆಟ್ಟದಾಗಲಿ ಅಂತ ನಾನು ಬಿಡೋದಿಲ್ಲ. ಸಂಕಲ್ಪ ಮಾಡಿದ್ದಂತ ಭೂತೇಭ್ಯ ಎಲ್ಲ ಲೋಕಕ್ಕೂ ಒಳ್ಳೆಯದಾಗಲಿ ಅಂತ ಹೇಳಿದ. ಎಲ್ಲ ಲೋಕಕ್ಕೂ ಒಳ್ಳೆಯದಾಗಲಿ, ಮಹ್ಯಮೇವಚ ನನಗೂ ನಮ್ಮವರಿಗೂ ಒಳ್ಳೆಯದಾಗಲಿ. ಕೊನೆಗೆ ತನ್ನ ಕೊನೆ ಸೇರಿಸ್ಕೊತಾನೆ, ಮೊದಲು ಅವ್ರಿಗೆ ಒಳ್ಳೆಯದಾಗಲಿ ಅಂತ ಹೇಳಿದ್ದಾರೆ. ಈ ಮಾತನ್ನ ಯಾರಿಗೆ ನಮ್ಗೆ ಅರ್ಥ ಆಗೋದಿಲ್ಲ. ಆಚಾರ್ಯ ಎಕ್ಸ್ಪ್ಲೇನ್ ಮಾಡ್ತಾರೆ, ಅರ್ಜುನ ಯಾತಕ್ಕೆ ಹೇಳಿದ ಅಂತ ಹೇಳ್ತಾರೆ. ಅರ್ಜುನ ಯಾತಕ್ಕೆ ಈ ಮಾತನ್ನು ಹೇಳಿದ ಅಂದ್ರೆ, ಅಸ್ತ್ರ ಎಂಥದ್ದು ಗೊತ್ತೇನು? ಅಶ್ವತ್ಥ ಅವರು ಬ್ರಹ್ಮಶಿರ ಅಸ್ತ್ರ ಬಿಟ್ಟುಬಿಟ್ಟಿದ್ದಾರೆ, ಅವ್ರು ಏನ್ ಡೇಂಜರ್ ಇದೆ ಗೊತ್ತಿಲ್ಲ. ಅದನ್ನ ಅರ್ಜುನ ಗಮನಿಸಿದ್ದಾನೆ. ಬ್ರಹ್ಮಶಿರೋಸ್ತ್ರವನ್ನು ಬಿಡಬೇಕಾದ್ರೆ ಒಂದು ನಿಯಮ ಇದೆ ಅಂತ. ಏನ್ ನಿಯಮ ಅಂದ್ರೆ, ಯಾರಿಗೆ ಬ್ರಹ್ಮಶಿರೋಸ್ತ್ರ ಗೊತ್ತಿದೆಯೋ ಅವ್ರ ಮೇಲೆ ಬಿಡಬೇಕೇ ಹೊರತು ಗೊತ್ತಿಲ್ಲದೇನು ಬಿಡಬಾರದು. ಇವತ್ತು ಔಟ್ ಆಫ್ ಸಿಲೆಬಸ್ ಕ್ವಶನ್ ಕೊಟ್ರೆ ಆಗೋ ಹಾಕಿ, ಇವತ್ತು ಫಸ್ಟ್ ಬಿ ಎಸ್ ಸಿ ತರ್ಡ್ ಬಿ ಎಸ್ ಸಿ ಸೆಟ್ ಮಾಡಿಬಿಟ್ರೆ ನೆಕ್ಸ್ಟ್ ಮನೆ ಕಳಿಸ್ತಾರೆ ಅಷ್ಟೇ. ಯಾಕೆ ಔಟ್ ಆಫ್ ಸಿಲೆಬಸ್. ಬ್ರಹ್ಮಶಿರೋಸ್ತ್ರವನ್ನ ಯಾರ ಮೇಲೆ ಬಿಡಬೇಕು? ಬ್ರಹ್ಮಶಿರೋಸ್ತ್ರ ಗೊತ್ತಿದ್ದವರಿಗೆ ಬಿಡಬೇಕು. ಖಡ್ಗ ಇದ್ದ ಯಾರ ಮೇಲೆ ಮಾಡಬೇಕು? ಖಡ್ಗ ಹಿಡ್ಕೊಂಡು ಬಂದೇನು ಮಾಡಬೇಕು? ಗದಾ ಯುದ್ಧವ್ರ ಗದೆ ಹಿಡ್ಕೊಂಡು ಬಂದೇನು ಮಾಡಬೇಕು? ಬ್ರಹ್ಮಶಿರೋಸ್ತ್ರವನ್ನ ಗೊತ್ತಿದ್ದವರು ಬ್ರಹ್ಮಶಿರೋಸ್ತ್ರವನ್ನು ಬಿಡಬೇಕು. ಆದ್ರೆ ಅವ್ರು ಏನ್ ಬಿಟ್ಟಿದ್ದಾರೆ ಗೊತ್ತೇನೀಗ? ಪಾಂಡವರ ಮೇಲೆ ಬಿಟ್ಟುಬಿಟ್ಟಿದ್ದ ಪಾಂಡವ ಅರ್ಜುನಿಗೆ ಬ್ರಹ್ಮಶಿರೋಸ್ತ್ರ ಗೊತ್ತು, ಭೀಮನಿಗೆ ಎಲ್ಲ ಗೊತ್ತು, ಪೂರ್ಣ ಪ್ರಜ್ಞ. ಆದರೆ ಧರ್ಮರಾಜನ ನೇತ್ರ ಸಹದೇವರಿಗೆ ಅಸ್ತ್ರ ಗೊತ್ತಿಲ್ಲ. ಅವ್ರ ಮೇಲೆ ಬಿಟ್ಟಾಗಾಯ್ತಲ್ಲ ಈಗ. ಮತ್ತೆ ಅವ್ರ ವಂಶದಲ್ಲಿ ಬಿಟ್ಟಿದ್ದಾನೆ, ಅವ್ರು ಯಾರು ಬ್ರಹ್ಮಶಿರೋಸ್ತ್ರ ಗೊತ್ತಿಲ್ಲ, ಅವ್ರೆಲ್ಲ ಬಿಟ್ಟುಬಿಟ್ಟಿದ್ದಾನೆ. ಆ ರೀತಿ ಬಿಟ್ಟ ಏನಾಗುತ್ತೆ ಅಂದ್ರೆ ಹೇಳ್ತಾರೆ, ಹನ್ಯಾತ್ ಅಸ್ತ್ರ ಮುಚ್ಚಮೇವ ತತ್, ಅಸ್ತ್ರ ತಿಳಿದೇ ಇದ್ದವರು ಅಸ್ತ್ರ ಪ್ರಯೋಗ ಮಾಡಿದರೆ ಅಸ್ತ್ರ ಅವರನ್ನು ಕೊಲ್ಲುತ್ತೆ, ಇವರನ್ನು ಕೊಲ್ಲುತ್ತೆ ಅಂತ ಹೇಳಿದ್ದಾರೆ. ಇವರನ್ನು ಕೊಲ್ಲುತ್ತೆ, ಹೇಗೆ ನಮಗೆ ಸ್ವಾರಸ್ಯ ಏನಂತ, ಅಶ್ವತ್ಥಾಮರು ಹೊಡೆಯುತ್ತೆ, ಆಮೇಲೆ ಅವರೆಲ್ಲ ಹೊಡೆದು ಬಿಡುತ್ತೆ, ಕೊನೆಗೆ ಅವ್ರನ್ನು ಹೊಡೆಯುತ್ತೆ. ಅಶ್ವತ್ಥಾಮರು ಅದು ಬಲಿ ಆಗ್ತಾರೆ, ಅರ್ಜುನಿಗೆ ಗೊತ್ತು, ಅದಕ್ಕೆ ಅವರು ಬಲಿ ಆಗಬಾರದು ಅಂತ ಭಟ್ರ ಅಸ್ತ್ರ ಬಿಟ್ಟಾರೆ. ಪ್ರತ್ಯಸ್ತ್ರ ಬಿಡಬೇಕಾದ್ರೆ ಅವ್ರು ಉಳ್ಕೊಳ್ಬೇಕು. ಎಷ್ಟು ಕರುಣಾತ್ಮನ ಅಂತ ಆಚಾರ್ಯ ಹೇಳಿದೆ, ಕರುಣಾತ್ಮನ, ಬಹಳ ಕಾರುಣ್ಯ ಇದೆ. ಅವ್ರ ಅವಸರದಲ್ಲಿ ಅಬ್ಸರ್ವ್ ಮಾಡಿಲ್ಲ ಏನಾಗುತ್ತೆ ಅಂತ ಹೇಳಿಬಿಟ್ಟು ದುರ್ಯೋಧನೆಗೆ ಪ್ರೀತಿ ಉಂಟು ಮಾಡೋ ಗಲಾಟೆ ಒಳಗೆ ತಮ್ಮ ಪ್ರಾಣ ಕಳ್ಕೊಳ್ಳೋ ಕೆಲಸ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ಚಿರಂಜೀವಿಗಳು ಅಂತ ಕೇಳಿದ್ರೆ, ಚಿರಂಜೀವಿಗಳು ಅಂದ್ರೆ ಸಾಮಾನ್ಯವಾದ ಕಾರಣಕ್ಕೆ ಸಾಯೋದಿಲ್ಲ ಅಂತ ಅಷ್ಟೇ ಹೊರತು ಹೊರತು ಅವ್ರು ಯಾವುದಕ್ಕೂ ಸಾಯೋದಿಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಬ್ರಹ್ಮಶಿರ ರಾವಣಾದಿಗಳು ಎಷ್ಟು ಸ್ವರ ತಗೊಂಡ್ರೆ ಸಾಯಲಿಲ್ವೇನು, ಆ ತರ ಇವರು ಕೂಡ ಚಿರಂಜೀವಿಗಳನ್ನು ಮಾತ್ರಕ್ಕೆ ಟೇಕನ್ ಫಾರ್ ಗ್ರಾಂಟೆಡ್ ಅಲ್ಲ, ಸರಿಯಾಗಿರಬೇಕು ಅಂತ ಅರ್ಥ. ಅದಕ್ಕೆ ಸರಿಯಾಗಿದ್ರೆ ಗ್ರಾಂಟೆಡ್, ವಾಚ್ ಗ್ಯಾರಂಟಿ ಅಂತ ಕೊಟ್ಟ, 10 ವರ್ಷ ಗ್ಯಾರಂಟಿ ಅಂತ ಕೊಟ್ಟ, ಪಟ್ಟದ ನೆಲ ಕೊಡದ ಟೂಸ್ ಮೇಲೆ ಏನ್ರಿ ಗ್ಯಾರಂಟಿ ಅಂತ ಕೇಳಿದ್ರೆ, ನಿಮ್ ವಾಚ್ ಬೇರೆ ಕೊಟ್ಟದಾನೆ ಬುದ್ಧಿ ಇಲ್ಲ ಅನ್ಕೋತಾನು. ಗ್ಯಾರಂಟಿ ಶಬ್ದಕ್ಕೆ ಅರ್ಥ ಆಗಲ್ಲ, ಸರಿಯಾಗಿ ಮೇಂಟೈನ್ ಮಾಡಿದ್ರೆ ಗ್ಯಾರಂಟಿ ಅಂತ ಅರ್ಥ, ಕಲ್ಲೀರ್ ಕೊಟ್ಟಿದ್ರೆ ಅವೆಲ್ಲ ಗ್ಯಾರಂಟಿ ಅಲ್ಲ. ಅದಕ್ಕೆ ಅಶ್ವತ್ಥ ಅವರ ಚಿರಂಜೀವಿತ್ವ ಯಾವ ರೀತಿ, ಇಂಥ ಕೆಲಸ ಮಾಡದವರು ಗ್ಯಾರಂಟಿ ಅಷ್ಟೇ. ಬ್ರಹ್ಮಶಿರವಸ್ತ್ರಕ್ಕೆ ಮಾತ್ರ ಅವ್ರ ಚಿರಂಜೀವಿತ್ವ ಕೆಲಸಕ್ಕೆ ಬರೋದಿಲ್ಲ. ಅರ್ಜುನ ಎಲ್ಲ ಗಮನಿಸಿಬಿಟ್ಟು ಮೊದಲು ಅವ್ರಿಗೆ ಒಳ್ಳೇದಾಗಲಿ ಅಂತ ಬಿಟ್ಟಂತ, ತಮಗೆಲ್ಲ ಮೊದಲು ಅವ್ರಿಗೆ ಒಳ್ಳೇದಾಗಲಿ. ಇಂಥ ಗುರುಭಕ್ತಿ ಇದ್ದಿದ್ದಕ್ಕೆ ಅರ್ಜುನಿಗೆ ಅಂಥ ವಿದ್ಯಾಸಿದ್ಧಿ ಬಂತು ಅಂತ ಹೇಳ್ತಾರೆ. ಯಾರಿಗೆ ಭಕ್ತಿ ಪುಸ್ತಕ ಓದಿದರೆ ಜ್ಞಾನ ಬರುತ್ತೆ ಎಂಬುದು ಸೆಕೆಂಡರಿ, ಆಚಾರ್ಯ ಬ್ರಹ್ಮಸೂತ್ರ ಹೇಳ್ತಾರೆ ಅದು ಸೆಕೆಂಡರಿ, ಗುರುಗಳ ಅನುಗ್ರಹ ಇದ್ದರೆ ಜ್ಞಾನ ಬರುತ್ತೆ ಎಂಬುದು ಪ್ರೈಮರಿ ಅಂತ ಹೇಳ್ತಾರೆ. ಆದ್ರಿಂದ ಲಿಂಗಭೂಯಸ್ತ್ವ ತದ್ಧಿ ಬಲಿಯ ತದಪಿ ಓಂ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಅದು ಎಷ್ಟು ಶಾಸ್ತ್ರದ ಮಾತು, ಗುರುಪ್ರಸಾದೋ ಬಲವಾನ್ ನ ತಸ್ಮಾತ್ ಬಲವತ್ತರಹ. ಇವತ್ತು ಓದೋದು ಅದೆಲ್ಲ ಮಾಡೋದೆಲ್ಲ ಒಂದು ಪಾರ್ಟ್, ಆದ್ರೆ ಗುರುಭಕ್ತಿ ಮಾಡೋದೆಲ್ಲ ಸೆಕೆಂಡ್ ಪಾರ್ಟ್, ಎರಡು ಸೇರಿದಾಗ ಮಾತ್ರ ಆಗುತ್ತೆ ಹೊರತು ಒಂದರಿಂದ ಆಗೋದಿಲ್ಲ. ಅರ್ಜುನಿಗೆ ಅಂತ ನಿಸ್ಸೀಮವಾದ ಗುರುಭಕ್ತಿ ಇದ್ದಿದ್ದಕ್ಕೆ ವಿದ್ಯೆಗಳು ಅಷ್ಟು ಸಿದ್ಧಿ ಬಂದಿತ್ತ ಆತನಿಗೆ. ಆಮೇಲೆ ಭೂತೇಭ್ಯ ಎಲ್ಲಾ ಪ್ರಾಣಿಗಳಿಗೆ ಒಳ್ಳೆಯದಾಗಲಿ ಅಂತ ಯಾತಕ್ಕಂದ ಅಂದ್ರೆ, ಆ ಅಸ್ತ್ರ ಎಂಥದ್ದು ಗೊತ್ತೇನು, ಅದು ಹೋಗ್ತಾ ಹೋಗ್ತಾ ಉಳಿದ ಯಾರ್ಯಾರಿಗೆ ಪರಮೇಶ್ವರ ಹೋಗ್ತಾರೆ ಎಲ್ಲರೂ ಕೊಂದ್ಕೋತ ಹೋಗುತ್ತೆ, ಬಿಡೋದಿಲ್ಲ ಅದು. ಅವತ್ತು ಮತ್ತೆ ಯಾರಿಗೂ ಹೊಡಿತಾನೆ ಕಲ್ಲನ್ನ, ಅವನಿಗೆ ಬೀಳೋದು ದಾರಿ ನೋಡಿ ಅವನಿಗೂ ಹೊಡೆಯುತ್ತೆ, ಅದು ಬಿಡೋದಿಲ್ಲ. ಯಾಕಂದ್ರೆ ಶಕ್ತಿ ಇರೋದೇ ಹೇಗೆ, ಅದಕ್ಕೆ ಅಡ್ಡ ಬಂದವ್ರು ಹೊಡೆದೇ ಹೊಡೆಯುತ್ತೆ. ಜೊತೆಗೆ ಅಲ್ಲಿ ಇದ್ದೋರ್ ಮೇಲೆಲ್ಲ ಬೆಂಕಿ ಎಸಿತಾನೆ, ಕಿಡಿ ಬಿದ್ದರೆ ಕೆಳಬಿದ್ದೇ ಬಿಡುತ್ತೆ, ಕೆಳಬಿದ್ದರೆ ಸುಡ್ಲಕ್ಕೆ ಶುರುವಾಗುತ್ತೆ. ಹೇಗೆ ಬೆಂಕಿಯ ನೇಚರ್ ಸಿಕ್ಕಿದ್ದನ್ನೆಲ್ಲ ಸುಡುತ್ತೋ, ಬ್ರಹ್ಮಶಿರವಸ್ತ್ರ ಯಾರನ್ನ ಮೇಲೆ ಬಿಡ್ತಾರೋ ಅವ್ರನ್ನಷ್ಟೇ ಅಲ್ಲ, ಉಡುಗೊರು ಸುಟ್ಟಾಕಿ ಬಿಡುತ್ತೆ. ಅದಕ್ಕೆ ಭೂತೇಭ್ಯ ಎಲ್ಲಾ ಪ್ರಾಣಿಗಳಿಗೂ ಒಳ್ಳೆಯದಾಗಲಿ, ನ್ಯೂಟ್ರಲೈಸ್ ಮಾಡ್ತಾ ಇದ್ದಾನೆ. ಆಮೇಲೆ ಮಹ್ಯಮೇವಚ, ನನಗೆ ನಮ್ಮ ಎಲ್ಲರಿಗೂ ಒಳ್ಳೆಯ, ನನ್ಗಲ್ಲಿ ಬಿಟ್ಟಿರೋದ್ರಿಂದ ಅವರೆಲ್ಲರೂ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಯೋಗ ಮಾಡಿದ್ರಂತೆ. ಆದ್ರೆ ಒಂದು ಸಮಸ್ಯೆ ಇದೆ, ಭೀಮನ ಮೇಲೆ ಅಸ್ತ್ರ ಬಿಟ್ಟಿದ್ದಾರೆ, ಅಕತ್ಯವರು ಬಂದಿದ್ದಾರೆ, ಅಸ್ತ್ರಗಳು ಸರಿ ಬಂದಿದ್ದಾರೆ, ಭೀಮನಿಗೆ ಅಪಾಯ ಉಂಟು ಅನ್ನೋ ಒಂದು ಸೂಕ್ಷ್ಮ ಪ್ರಶ್ನೆ ಇದೆ. ಭೀಮಸೇನಿಗೆ ಅಪಾಯ ಇತ್ತು ಅಂದ್ರೆ ಇದು ಮತ್ತೆ ಮತ್ತೆ ಕೇಳಕ್ ಹೋಗಬೇಡಿ, ನಾರಾಯಣಾಸ್ತ್ರ ಬಿಟ್ಟರೆ ಅಪಾಯ ಇತ್ತು ಭೀಮಸೇನಿಗೆ? ಇಲ್ಲ, ಎಲ್ಲ ನಾರಾಯಣಾಸ್ತ್ರ ಬ್ರಹ್ಮಸೇನ ಈಕ್ವಲ್ ಕೇಡರ್ ಅಸ್ತ್ರಗಳವೆಲ್ಲ ಕೂಡ, ಎಲ್ಲಕ್ಕೂ ಭಗವಂತನೇ ದೇವತೆ. ಅದಕ್ಕೆ ಭೀಮಸೇನಿಗೆ ಯಾವುದರಿಂದ ಯಾವ ಕಾಲಕ್ಕೂ ಭಯ ಇಲ್ಲ, ಅದಕ್ಕೆ ಭೀಮ ಅಂತ ಆತನ ಹೆಸರು. ಯಾವುದಕ್ಕೂ ಇದ್ದರೂ ಭಯಪಡದೆ ಹೋಗಿದ್ದಕ್ಕೆ ಭೀಮ ಅಂತ ಹೇಳಿ ಮಾತನ್ನು ಭೀಮಸೇನೇ ಹೇಳುತ್ತಾರೆ. ಕೃಷ್ಣ, ನಾನು ಜಗತ್ತಿನಲ್ಲಿ ಗೊತ್ತಿಲ್ಲದರೆ ಒಂದೇ ಒಂದು ಪದ ಅಂದ್ರೆ ಭಯ ಅಂತ ಹೇಳುತ್ತಾನೆ. ಭಯ ಕಾರಣವೇ ಇಲ್ಲ ಭೀಮಸೇನಿಗೆ, ನನ್ನ ಭಯ ಗೊತ್ತಿಲ್ಲ. ಭೀಮಸೇನ ತರೋ ಅರ್ಥ ಎರಡು, ಒಂದು ನನಗೆ ಭಯ ಇಲ್ಲ, ನನ್ನ ನಂಬಿದವರಿಗೆ ಭಯ ಬರದಂತೆ ನೋಡ್ಕೋತೇನೆ, ಅದು ಬೇರೆ. ಜೊತೆಗೆ ನನ್ನ ನಂಬಿದವರಿಗೆ ಭಯ ಬರದಂತೆ ನೋಡ್ಕೊಳ್ಳುತ್ತೇನೆ. ಭವದವೋಷ್ಣೇನ ತಾತಪ್ಯಮಾನಾನ್ ಭುವನಮಾನ್ಯೇನ ಚಾನ್ಯೇನ ದೋಷ್ಣ ಭವತು ಭೀರ್ಮೇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿ ಪ್ರೀಣಯೇ ಪೂರ್ಣಬೋಧಂ. ಭವದವೋಷ್ಣೇನ ತಾತಪ್ಯಮಾನಾನ್, ಸಂಸಾರದ ಬಿಸಿಗೆ ನೊಂದು ಸುಟ್ಟೋಗ್ತಿರತಕ್ಕಂಥ ಜನಗಳಿಗೆ ಭವತು ಭೀರ್ಮೇತಿ ನ ಸಾಂತ್ವಯಂತಂ, ಭಯಪಡಬೇಡಿ ಅಂತ ಭರವಸೆಯನ್ನು ಕೊಡ್ತಕ್ಕಂಥ ವ್ಯಕ್ತಿ ಭೀಮಸೇನ. ಅದಕ್ಕೆ ಭೀಮಸೇನ ಅಂತ ಹೆಸರು. ಭೀಹೀಮ ಅದಕ್ಕೆ ಭೀಮ, ಭಯ ಬೇಡ ಅಂತ ಅದಕ್ಕೆ ಸಂದೇಶ. ಆದ್ದರಿಂದ ಭಯ ಇಲ್ಲ, ಆದರೆ ಉಳಿದವರಿಗೆ ಭಯ ಇತ್ತು ಅಂತ ಪ್ರತ್ಯಸ್ತ್ರನೆ ಹೊರತು ಭೀಮೋ ಅಸ್ತ್ರಮೇವ ತತ್ ಅಂತ ಹೇಳ್ತಾರೆ. ಅಸ್ತ್ರದ ಸ್ವರೂಪವೇ ಭೀಮ, ಅಸ್ತ್ರದ ದೇವತೆಯೇ ಭೀಮಸೇನ, ಅಂದ್ರೆ ಅಭಿಮಾನಿ ದೇವತೆ, ಪ್ರತಿಪಾದ್ಯ ದೇವತೆ ಸಾಕ್ಷಾತ್ ಪರಬ್ರಹ್ಮನಾದ ನಾರಾಯಣ. ಉಳಿದವರಿಗೆ ಅಪಾಯ ಇತ್ತು, ಅದು ಮೂರೋಯಿತು. ಎರಡು ಅಸ್ತ್ರ, ಅಸ್ತ್ರ ಬರ್ತಾ ಇದೆ, ಈ ಅಸ್ತ್ರ ಬರ್ತಾ ಇದೆ. ಆ ಹೊತ್ತಿಗೆ ಅಸ್ತ್ರ ಬಿಡ್ಲಿಕ್ಕೆ ಇನ್ನೇನು ಬೇಕಿಲ್ಲ, ಅದಕ್ಕೆ ಬಿಲ್ಲು ಬಾಣ ಬೇಕಿಲ್ಲ, ಒಂದು ಹುಲ್ಲು ಕಡ್ಡಿ ತಗೊಂಡಿರುತ್ತೆ, ಮಂತ್ರಿಸಿ ಬಿಟ್ಟುಬಿಟ್ರಿ ಅಷ್ಟೇ. ಮಂತ್ರ ಹಾಕಿದ್ರೆ ಆಯ್ತು ಅಷ್ಟೇ. ಇವತ್ತು ಇಂಜೆಕ್ಷನ್ ಕೊಡಬೇಕಾದ್ರೆ ಹೇಗೆ, ಸಿರಂಜ್ ಕಾಮನ್ ಇರ್ತದೆ, ಔಷಧಿ ಚೇಂಜ್ ಆಗ್ತದೆ, ಆ ಟೈಪ್ ಸೇಮ್ ಸಿರಂಜೆ, ಆದ್ರೆ ಔಷಧಿ ಬೇರೆ ಬೇರೆ ಹಾಕಿದಷ್ಟು ಕೂಡ ಪವರ್ ಬೇರೆ ಇರುತ್ತೆ. ಆದ್ರಿಂದ ಏನ್ ಸಿಕ್ಕರೂ ಸಾಕು, ಅದು ಮಂತ್ರಿಸಿಬಿಟ್ರೆ ಅಸ್ತ್ರ ಆಗಿಬಿಡುತ್ತೆ, ಇದು ಅದರ ಶಕ್ತಿ. ಆದ್ರಿಂದ ಅಸ್ತ್ರ ಬರ್ತಾ ಇದೆ, ಅರ್ಜುನ ಅಸ್ತ್ರ ಬಿಟ್ಟ, ಎರಡು ಅಸ್ತ್ರದಲ್ಲಿ ಒಂದಕ್ಕೊಂದು ತಾಕಿಲ್ಲ, ಅವು ಎರಡರ ಮಧ್ಯೆ ವೇದವ್ಯಾಸರು ಬಂದು ನಿಂತರಂತೆ. ಈ ಅಸ್ತ್ರ ಎರಡು ಅಸ್ತ್ರಗಳ ಮಧ್ಯೆ ವೇದವ್ಯಾಸರು ನಿಂತು ಎರಡು ಅಸ್ತ್ರ ಫುಲ್ ಸ್ಟಾಪವು, ಈ ಕಡೆ ಆ ಕಡೆ ಬರ್ತಾನೇ ಇಲ್ಲ. ಎಂಥ ಶಕ್ತಿ ವೇದವ್ಯಾಸರ ಶಕ್ತಿ ಯೋಚನೆ ಮಾಡಿ. ಇವತ್ತು ಕೈ ಹಿಡಿದ್ರೆ ಕಾರು ಗೀರು ನಿಲ್ಲುತ್ತೆ ಅಂದ್ರೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆಗಿರ್ಬೇಕು, ಅದು ನಿಲ್ಲೋದಿಲ್ಲ ಆಗೆಲ್ಲ ಕೂಡ ಉಳೋಗ್ಬಿಡ್ತಾರೆ. ಕೈ ಹಿಡಿದ್ರೆ ನಿಲ್ಬೇಕು, ಉಳಿದ ಕೈ ಇಟ್ಟರೆ ಮೈ ಮೇಲೆ ಹೋಗ್ತಾರೆ, ಇವ್ರು ಹಾಗಲ್ಲ ತಪ್ಪು ನಿಲ್ತಾರೆ. ಆದ್ರೆ ಪರಬ್ರಹ್ಮನಾದ ಪರಮಾತ್ಮ ನಿಂತರೆ ಫುಲ್ ಸ್ಟಾಪ್, ಅದು ಮೂಮೆಂಟೇ ಇಲ್ಲ. ಈಗ ವೇದವ್ಯಾಸರು ಯಾರು ಅಂತ ಗೊತ್ತಾಯ್ತಲ್ಲ ಅಂತ ಕೇಳುತ್ತಾರೆ. ಎರಡು ಒಂದು ಬ್ರಹ್ಮ ಶಿರೋಸ್ತ್ರಕ್ಕೆ ಬದುಕಿ ಉಳಿಯಲಿಕ್ಕಾಗೋದಿಲ್ಲ, ಎರಡು ಬ್ರಹ್ಮ ಶಿರೋಸ್ತ್ರಗಳು ನಿಂತ್ಕೊಂಡ್ಬಿಟ್ಟು ಮಾತಾಡ್ತಾರೆ ಅಂತ ಕೇಳಿದ್ರೆ ಪರಬ್ರಹ್ಮನಲ್ಲದವರಿಗೆ ಶಕ್ತಿ ಇಲ್ಲ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ ಕೋಶ್ಯನ್ಯ ಪುಂಡರೀಕಾಕ್ಷಾತ್ ಮಹಾಭಾರತ ಕೃದ್ಧವೇ. ಅದಕ್ಕೆ ವೇದವ್ಯಾಸರನ್ನ ಯಾರೋ ಮುನಿ ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ, ಅದು ಸಾಕ್ಷಾತ್ ನಾರಾಯಣ. ಎರಡು ಬದಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ, ಮತ್ತೆ ಸುಮ್ಮನೆ ನಿಂತಿಲ್ಲ, ಮಾತಾಡ್ತಾರೆ. ಏನು ಅರ್ಜುನ, ಏನು ಅಶ್ವತ್ಥ ಅವರು, ಏನು ಕೆಲಸ ಮಾಡ್ತಾ ಇದ್ದೀರಿ ಅಂತ ಕೇಳುತ್ತಾರೆ. ಏನ್ ಮಾಡ್ತಾ ಇದ್ದೀರಿ ನೀವೀಗ, ಎಂತ ಅಸ್ತ್ರ ಬಿಟ್ಟಿದ್ದೀರಿ ಗೊತ್ತಾ ನೀವು? ಬ್ರಹ್ಮಸುರ ಅಸ್ತ್ರ ಬಿಟ್ಟಿದ್ದೀರಿ. ಅಸ್ತ್ರ ಒಂದಕ್ಕೊಂದು ತಾಕಿದ್ರೆ ಏನಾಗುತ್ತೆ ಗೊತ್ತಾ ಅಂತ ಹೇಳ್ತಾರೆ. ಒಂದಕ್ಕೊಂದು ಟಚ್ ಆಗಿಬಿಟ್ಟು ಏನಾಗುತ್ತೆ ಗೊತ್ತಾ? ಬ್ರಹ್ಮಾಂಡ ಸ್ಫೋಟವಾಗಬೇಕು. ಬ್ರಹ್ಮಾಂಡ ಸ್ಫೋಟವಾಗತಕ್ಕಂಥ ಅಸ್ತ್ರಗಳು, ಈ ಅಸ್ತ್ರ ಶಕ್ತಿ ಗೊತ್ತಾಯ್ತಲ್ಲ, ಇಡೀ ಭೂಗೋಳನ ಬ್ಲಾಸ್ಟ್ ಮಾಡತಕ್ಕಂಥ ಶಕ್ತಿ ಅದಕ್ಕಿದೆ ಅಂತ ಅಸ್ತ್ರ ಬಿಟ್ಟಿದ್ದೀರಿ. ಆದ್ರೆ ಒಂದು ಕಿಡಿ ಬಿದ್ದರೆ ಸಾಕು, ಅಲ್ಲಿ 12 ವರ್ಷ ಏನೇನು ಬೆಳೆಯೋದಿಲ್ವಂತ ಅಂಥದ್ದಂತ. ಒಂದು ಕಿಡಿ ಸಣ್ಣ ಚಿಕ್ಕ ಕಿಡಿ ಬಿದ್ದರೆ 12 ವರ್ಷ ಒಂದು ಚೂರು ಬ್ಯಾಕ್ಟೀರಿಯಾ ಕೂಡ ಬರಲಿಕ್ಕಾಗೋದಿಲ್ಲ, ಅಂತ ವೈರಸ್ ಮೂವ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಂತ ಶಕ್ತಿ ಇರತಕ್ಕಂಥ ಅಸ್ತ್ರಗಳನ್ನು ಬಿಟ್ಟಿದ್ದೀರಲ್ಲ, ಏನು ಯೋಚನೆ ಮಾಡಿದ್ದೀರಾ? ಜಗತ್ತೇನಾಗತ್ತೆ ಗೊತ್ತಾ ನಿಮಗೆ? ನಿಮ್ಮ ನಿಮ್ಮ ಗಲಾಟಿಯೊಳಗೆ ಲೋಕದ ಬಗ್ಗೆ ಕರುಣೆ ತೋರಿಸಿದ್ದೀರೇನು? ಅಸ್ತ್ರ ಗೊತ್ತಿದೆ ಎಂದು ಮಾತ್ರಕ್ಕೆ ಬಿಡಬೇಕು ಅಂತ ಅರ್ಥನ ಅಂತ ಕೇಳ್ತಾರೆ. ಲೋಕೋಪದ್ರವ ಕೃತ್ ಕರ್ಮ ಸಂತಃ ಕುರಿಯುಹು ಕಥಂ ಕ್ವಚಿತ್. ವೇದವ್ಯಾಸರ ಮಾತಿದೆ, ಲೋಕಕ್ಕೆ ಅನರ್ಥ ಉಂಟು ಮಾಡತಕ್ಕಂಥ ಕೆಲಸವನ್ನು ಸಜ್ಜನರು ಮಾಡೋದಿಲ್ಲ. ನೀವು ಮಾಡಿರೋ ಕೆಲಸ ಲೋಕನಾಶ ಮಾಡ್ತಾ ಇದೆ, ಎಂತ ಕೆಲಸ ಮಾಡಿದ್ದೀರಿ ಅಂತ ಬೈದ್ರಂತೆ. ಆ ಕ್ಷಕ್ಷಣ ಅರ್ಜುನ ಮಾತಾಡುತ್ತಾನೆ. ಅರ್ಜುನ ಹೇಳುತ್ತಾರೆ, ವೇದವ್ಯಾಸರೇ ದಯವಿಟ್ಟು ನನ್ನ ಕ್ಷಮಿಸಬೇಕು, ನಾನು ಲೋಕನಾಶಕ್ಕೋಸ್ಕರ ಅಸ್ತ್ರ ಬಿಟ್ಟವನಲ್ಲ, ಕೇವಲ ಪ್ರಾಣ ಸಂರಕ್ಷಣೆಗೋಸ್ಕರ, ಆತ್ಮರಕ್ಷಣೆಗೋಸ್ಕರ ಬಿಟ್ಟಿದ್ದೇನೆ, ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಪ್ರಾರ್ಥನೆ ಮಾಡಿ. ವೇದವ್ಯಾಸರಿಗೆ ಗೊತ್ತದು, ಅವರ ಬಾಯಿಂದ ಬರಲಿ ಅಂತ ಮಾತಾಡಿಸ್ತಾರೆ. ಆತ್ಮರಕ್ಷಣೆಗೆ ಬಿಟ್ಟಿದ್ದೇನೆ ಹೊರತು ಬೇರೆದಕ್ಕಲ್ಲ. ಆಗ ಅಶ್ವತ್ಥ ಅವರು ಏನ್ ಮಾಡಿದರಂತೆ, ಅವ್ರು ಹೇಳ್ತಾರೆ, ಇದೇ ಉಸ್ತ್ರ ಕಾಪಿ ಹೊಡಿತಾರೋ, ನಾನು ರಕ್ಷಣೆಗೋಸ್ಕರ ಬಿಟ್ಟೆ ಅಂತ ಹೇಳಿ. ನನ್ನ ರಕ್ಷಣೆ ನಾನು ಬಿಟ್ಟುಕೊಂಡೆ, ನಿಮಗೇನು ಬಂದಿತ್ತು ರಕ್ಷಣೆ ಕೊರತೆ ಅಂದ್ರೆ ಭೀಮಸೇನ ಭಯಾನ್ ಮುನಿ ಅಂತ ಹೇಳ್ತಾರೆ. ಇಂಟ್ರೆಸ್ಟಿಂಗ್, ಭೀಮಸೇನ ಭಯಾನ್ ಮುನಿ. ಅಶ್ವತ್ಥ ಅವರಿಗೆ ಭೀಮಸೇನನ ಭಯ ಇದೆ, ಭೀಮನಿಗೆ ಯಾರ ಭಯನೂ ಇಲ್ಲ. ಅಂದ್ರೆ ಅಶ್ವತ್ಥ ಅವರು ಭೀಮನಿಗಿಂತ ಕಡಿಮೆ ಅಂತ ಹೇಳೋದಕ್ಕೆ ಸ್ಪಷ್ಟ ನಿದರ್ಶನರು. ಭೀಮನ ಭಯಕ್ಕೆ ನಾನು ಬಿಟ್ಟೆ, ಇದ್ರ ಉಳ್ಕೊಳಕ್ ಆಗ್ತಿರ್ಲಿಲ್ಲ, ನಾನು ಅದಕ್ಕೆ ಬಿಟ್ಟುಬಿಟ್ಟೆ ಅಂತ ಹೇಳಿದ್ದಾರೆ. ಆಗ ವೇದವ್ಯಾಸ ಹೇಳ್ತಾರೆ, ಆ ವಿಷಯ ಆಮೇಲೆ ಮಾತಾಡೋಣಂತೆ, ಅದು ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ. ಅದು ವಾಪಸ್ ತಗೊಳ್ಳಿ ನೀವೀಗ, ಒಳ್ಳೆ ಸಮಸ್ಯೆ ಇದು. ವಾಪಸ್ ತಗೊಳ್ಳೋದು ಗೊತ್ತಲ್ಲ, ಟ್ರಾಫಿಕ್ ಜಾಮ್ ಆಗಿರುತ್ತೆ, ವೆಹಿಕಲ್ ನಿಂತು ರಿವರ್ಸ್ ತಗೊಳ್ಳಿ ಬರೋದು ಒದ್ದಾಡ್ತಿರ್ತಾರೆ ಪಾಪ. ಇವತ್ತು ಆ ಕಡೆ ಇಲ್ಲ ಈ ಕಡೆ ಜಾಗ ಎಲ್ಲ ಕೆಲವರು ವಾಪಸ್ ತಗೊಳಕ್ಕೆ ಬರೋದು, ಇನ್ನೊಂದು ಬೇರೆ ಜೊತೆಗೆ ಜಾಗ ಎಲ್ಲ ತಗೊಳಕ್ ಬರೋದಿಲ್ಲ, ಅವರಿಗೆ ಬಿಡ್ಲಕ್ಕೆ ಬರೋದಿಲ್ಲ, ತಗೊಳಕ್ ಬರೋದಿಲ್ಲ, ಆ ಸ್ಥಿತಿ ಆಗಿಬಿಟ್ಟಿದೆ. ಅಸ್ತ್ರ ವಾಪಸ್ ತಗೊಳ್ಳಿ. ಆಗ ಅರ್ಜುನ ಏನ್ ಮಾಡಿದನಂತೆ, ಆ ಕ್ಷಣದಲ್ಲೇನೆ ನೀವು ವೇದವ್ಯಾಸರ ಅಪ್ಪಣೆ ಅಂತ ಹೇಳಿದ್ದು ವಾಪಸ್ ಮಂತ್ರ ಹಾಕಿದಂತೆ, ತಕ್ಷಣ ವಿತರ ಮಾಡ್ಕೊಂಡಂತ. ಇದು ಎಂಥ ಮ್ಯಾಜಿಕ್ ಇರಬೇಕು. ಅರ್ಜುನ ಮಾತಾಡ್ತಾ ಕೊಡೋದಿಲ್ಲ, ಅವಾಗ ತೊಡ ಅವ್ರಿಗೆ ಬಂದ್ಬಿಟ್ರೆ ನಂಗೆ ಹೊಡೆದು ಬಿಟ್ರೆ ಏನ್ ಮಾಡಲಿ, ಅವೆಲ್ಲ ಕೇಳೋದಕ್ಕೆ ಹೋಗೋದಿಲ್ಲ. ನಾನೇನು ತಗೊಂಡ್ಬಿಡ್ತೀನಿ, ಅವ್ರು ತಗೊಳ್ಳೋದೆ ಹೋದ್ರೆ ನನ್ನ ಪಟ್ಟ ದೊಡ್ಡದು ಬಿಟ್ರೆ ಅವೆಲ್ಲ ಇಲ್ಲ. ವೇದವ್ಯಾಸರು ಮಾತು ಅಂದ್ರೆ ಅದು ಮೀರ್ಲಕ್ಕೆ ತೇನವಿನ ತೃಣಮಪಿ ನ ಚಲತಿ, ಬ್ರಹ್ಮಶಿರೋಸ್ತ್ರವೂ ಚಲನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಪೂರ್ಣ ನಂಬಿಕೆ, ಕಷ್ಟ ವಾಪಸ್ ತಗೊಂಡ್ಬಿಟ್ಟಂತೆ. ವೇದವ್ಯಾಸರು ಹಾಗೆ ನಿಂತಿದ್ದಾರೆ ಮಧ್ಯದೊಳಗೆ. ಅಶ್ವತ್ಥಾಮರೆ ನೀವು ವಾಪಸ್ ತಗೊಳ್ಳಿ ಅಂತ ಹೇಳುತ್ತಾರೆ. ಅಷ್ಟು ತಗೊಳ್ಳಕ್ಕೆ ಹೋದಂತೆ ಬರ್ತಾ ಇಲ್ಲ ಅವರಿಗೆ, ತಗೊಳಕ್ ಹೋಗ್ತಾ ಎಷ್ಟು ಪ್ರಯತ್ನ ಮಾಡಿದ್ರು ವಾಪಸ್ ಬರ್ತಾ ಇಲ್ಲ. ಅವರಿಗೆ ಆಶ್ಚರ್ಯ ಆಯ್ತಾಗ ತಲೆ ಹಾಗೆ ತಲೆ ತಗ್ಗಿಸಿಬಿಟ್ರು. ಆಗ ಕೃಷ್ಣ ಮಾತಾಡ್ತಾರೆ, ವೇದವ್ಯಾಸರೆ ಅರ್ಜುನ ತಗೊಂಡು ಬಿಟ್ಟ ವಾಪಸ್ಸು, ಆದರೆ ಇವರಿಗೆ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾತಕ್ಕೆ ಅಂದ್ರೆ ಒಂದು ರಹಸ್ಯ ಇದೆ ಅಂತ ಹೇಳುತ್ತಾರೆ. ಈ ಅಸ್ತ್ರಗಳ ಮೇಲೆ ಸ್ವಾಧೀನತೆ ಬರಬೇಕಾದ್ರೆ ಅದಕ್ಕೆ ವಾಪಸ್ ತಗೊಳ್ಳೋಕ್ಕೂ ಬರಬೇಕು, ಬಿಡ್ಲಕ್ಕೂ ಬರೋಕ್ಕೂ ಶಕ್ತಿ ಇರಬೇಕಾದ್ರೆ ಬರೀ ಅಸ್ತ್ರ ಗೊತ್ತಿದ್ರೆ ಸಾಲದು, ಅದು ತಕ್ಕಂತ ಆಚಾರ ಇರಬೇಕು ಅಂತ ಹೇಳುತ್ತಾರೆ. ವೆರಿ ಇಂಪಾರ್ಟ್, ಅನುಷ್ಠಾನ ಇಲ್ಲದೆ ಹೋದರೆ ಅಸ್ತ್ರಗಳ ಮೇಲೆ ಅವರು ಸಿದ್ಧಿ ಬರೋದಿಲ್ಲ. ಈ ಬ್ರಹ್ಮಶಿರೋಸ್ತ್ರಕ್ಕೆ ಮಿನಿಮಮ್ ಕ್ವಾಲಿಫಿಕೇಶನ್ ಏನು ಅಂದ್ರೆ ಬ್ರಹ್ಮಚರ್ಯ ಇರಬೇಕು. ಬ್ರಹ್ಮಶಿರೋಸ್ತ್ರ ಬ್ರಹ್ಮಚರ್ಯ ಇರಬೇಕು. ಅರ್ಜುನಿಗೆ ಯಾತಕ್ಕೆ ಸಾಧ್ಯವಾಯಿತು ಅಂದ್ರೆ ಕ್ಷತ್ರ ತೇಜ ಬ್ರಹ್ಮಚಾರಿ ಕೌಮಾರಾದಪಿ ಚಾರ್ಜುನ. ಅರ್ಜುನ ಶುದ್ಧ ಧರ್ಮದಲ್ಲಿ ಬದುಕಿದವನು, ಬ್ರಹ್ಮಚಾರಿಯಾಗಿ ಜೀವನ ಪೂರ್ತಿ ಕಳೆದವನು, ಅದಕ್ಕೆ ಅವನಿಗೆ ಸಾಮರ್ಥ್ಯ ಬಂದಿದೆ. ಕೌಮಾರಾದಪಿ ಚಾರ್ಜುನ, ಅದಕ್ಕೆ ಸಿದ್ಧಿ ಇದೆ. ಆದರೆ ಅಶ್ವತ್ಥಾಮರಿಗೆ ಅದಿಲ್ಲ ಅಂತ ಹೇಳಿಬಿಟ್ಟು, ಅಶ್ವತ್ಥಾಮರಿಗೆ ಅದಿಲ್ಲ, ಅರ್ಜುನನಿಗಿದೆ. ಇದು ಬಹಳ ಕುತೂಹಲದ ಮಾತು. ನಾವು ಅವ್ರು ಹೇಳ್ತಾರೆ, ಕೃಷ್ಣ ಹೇಳ್ತಾನೆ, ಅರ್ಜುನ ಬಾಲ ಬ್ರಹ್ಮಚಾರಿ, ಜೀವನ ಪೂರ್ತಿ ಬ್ರಹ್ಮಚಾರಿ, ಅದಕ್ಕೆ ಸಾಧ್ಯವಾಯಿತು. ಅಶ್ವತ್ಥ ಅವರು ಅಬ್ರಹ್ಮಚರ್ಯಾದಿತ್ಯುಕ್ತೆ, ಅದು ಬ್ರಹ್ಮಚರ್ಯ ಇಲ್ಲ, ಅದಕ್ಕೆ ವಾಪಸ್ ತಗೊಳಕ್ ಬರಲಿಲ್ಲ. ನಮ್ಮ ತಲೆ ಕೆಟ್ಟ ಹೋದಾಗ ಇದ್ಯಾವ ಮಹಾಭಾರತ ಇದು? ಒಂದು ಅರ್ಜುನಿಗೆ 3 ಮದುವೆ ಆಗಿದೆ, ದ್ರೌಪದಿ ದೇಹದಲ್ಲಿರ್ತಕ್ಕಂತಹ ಶಚಿದೇವಿ, ಆಮೇಲೆ ಸುಭದ್ರಾದೇವಿ, ಅನಂತರ ಚಿತ್ರಾಂಗದೆ ಶಚಿ ಇನ್ನೊಂದು ರೂಪ, ಮೂರು ದಿನದಲ್ಲಿ ಮದುವೆ ಮಾಡಿಕೊಂಡಿದ್ದಾನೆ. ಜೊತೆ ಉಲೂಪಿಯಲ್ಲಿ ಗರ್ಭಧಾರ ಮಾಡಿ ಇರಾವಂತನೇ ತಂದೆಯಾಗಿದ್ದಾನೆ. ಇಂಥವ್ರು ಬಾಲಬ್ರಹ್ಮಚಾರಿ ಅಂತ, ಅದು ಕೂಡ ನಮ್ ಲೆಕ್ಕ ಸಾಧ್ಯ ಇಲ್ಲ. ಕೃಷ್ಣನ್ ಲೆಕ್ಕ ಮತ್ತೆ ಅಶ್ವತ್ಥ ಅವರು ಬ್ರಹ್ಮಚಾರಿಗಳಪ್ಪ, ಮದುವೆನೇ ಮಾಡ್ಕೊಂಡಿಲ್ಲ, ಬ್ರಹ್ಮಚಾರಿ ಅಲ್ಲ ಅಂತಾನೆ. ಹೊರಗಿನ ಲೆಕ್ಕದ ಪ್ರಕಾರ ಕೃಷ್ಣ ಅವಸರದಲ್ಲಿ ತಪ್ಪಿಟ್ಟು ಬಿಟ್ಟರು ಅನ್ಸಿಬಿಡುತ್ತೆ ನಮ್ಗೆ. ಇಷ್ಟ ಭಾರಿ ಫಾಸ್ಟಾಗಳ ಗಲಾಟೆಯೊಳಗೆ ಅಶ್ವತ್ಥ ಅವರೇ ಬ್ರಹ್ಮಚಾರಿಗಳು, ಅರ್ಜುನ ಅಲ್ಲ ಅಂತ ಹೇಳೋದ್ರ ಬದಲು ಅರ್ಜುನ ಬ್ರಹ್ಮಚಾರಿ ಅಶ್ವತ್ಥ ಅವರಲ್ಲ ಅಂತಾರಲ್ಲ, ಏನಿದು ಅಂತ ಅನಿಸಿಬಿಡುತ್ತಾನೆ. ಆದ್ರೆ ದೇವರ ಲೆಕ್ಕ ಹೇಗಿರುತ್ತೆ ಲೆಕ್ಕ ಹಾಕಿ, ಅರ್ಜುನ ಬ್ರಹ್ಮಚಾರಿ ಯಾತಕ್ಕೆ ಅಂದ್ರೆ ನಮಗೆ ಬ್ರಹ್ಮಚಾರ್ಯದ ಅರ್ಥ ಗೊತ್ತಾಗಬೇಕು. ಇವತ್ತಿನ ದಿವಸ ಮನುಸ್ಮೃತಿಯಲ್ಲಿ ಹೇಳ್ತಾರೆ ಬ್ರಹ್ಮಚಾರಿ ಅಂದ್ರೆ ಏನು, ಮದುವೆ ಆದ್ರೆ ಹೋದ್ರೆ ಬ್ರಹ್ಮಚಾರಿ ಅಲ್ಲ, ಮದುವೆ ಆದರೂ ಬ್ರಹ್ಮಚಾರಿ ಆಗ್ಲಿಕ್ಕೆ ಬರ್ತದೆ. ಇದು ಮಹಾಭಾರತದ ಸಂದೇಶ. ಹೇಗೆ ಅಂದ್ರೆ ಬ್ರಹ್ಮಚಾರಿಯೇವ ಭವತಿ ಯತ್ರ ತತ್ರಾಶ್ರಮೇ ವಸನ್, ಮನುಸ್ಮೃತಿಯ ಮಾತು. ಯಾವ್ದಾಶ್ರಮದಲ್ಲಿ ಬೇಕಾದ್ರೂ ಇರಲಿ, ಆಶ್ರಮ ಧರ್ಮಕ್ಕೆ ತಕ್ಕಂತೆ ಬದುಕಿದರೆ ಬ್ರಹ್ಮಚರ್ಯ ಹೋಗೋದಿಲ್ಲ ಅಂತ ಹೇಳಿದ್ದಾರೆ. ಗೃಹಸ್ಥನಾದ, ಆ ರೀತಿ ತಕ್ಕಂತೆ ಬದುಕಿದ, ಗೃಹಸ್ಥಾಶ್ರಮಕ್ಕೆ ಲೋಪ ಮಾಡಲಿಲ್ಲ ಅವನು ಬ್ರಹ್ಮಚಾರಿ ಅಂತ ಅರ್ಥ. ವಾನಪ್ರಸ್ಥನಾದ, ಆಶ್ರಮ ತಕ್ಕಂತೆ ಬದುಕಿದ ಅವನು ಬ್ರಹ್ಮಚಾರಿ ಅಂತ ಕರೀತಾರೆ. ಆದರೆ ಬ್ರಹ್ಮಚಾರಿಯಾಗಿದ್ದಾನೆ, ಬ್ರಹ್ಮಚರ್ಯ ಧರ್ಮ ಉಳಿಸಿಕೊಳ್ಳಿಲ್ಲ, ಬ್ರಹ್ಮಚಾರಿ ಅಲ್ಲ ಅಂತ ಅರ್ಥ. ಈ ಮಾತು ಅರ್ಥ ಮಾಡಿಕೊಂಡು ಹೊಸ ಅರ್ಥ ಅದು ಬಂದು ಆಗ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕನ್ಯಾ ಸ್ಮರೇನ್ ನಿತ್ಯಂ ಮಹಾಪಾತಕ ನಾಶನಂ. ಒಂದು ಶ್ಲೋಕ ಪ್ರತಿನಿತ್ಯ ಬೆಳಿಗ್ಗೆ ಹೇಳಬೇಕಾದ ಶ್ಲೋಕ ಇದು. ಅದರ ಅರ್ಥ ಏನು ಅಂದ್ರೆ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ, ಐದು ಜನಗಳಿದ್ದಾರಲ್ಲ, ಇವರೆಲ್ಲ ಎಂಥವರು ಅಂದ್ರೆ ಪಂಚಕನ್ಯಾ, ಪಂಚಕನ್ಯೆಯರು. ಇವರು ನಿತ್ಯ ಸ್ಮರಣೆ ಮಾಡಬೇಕು, ಮಹಾಪಾತಕ ಪರಿಹಾರವಾಗುತ್ತೆ. ಸುಮಾರು 1968ರಲ್ಲಿ ಒಬ್ಬ ಪ್ರೊಫೆಸರ್ ಬ್ಯಾತನಾಳ ಅಂತ ಹೆಸರು, ಆತ ಪಂಚಕನ್ಯರು ಲೇಖನ ಬರೆದಿದ್ದ, ಅದರಲ್ಲಿ ಪ್ರಸ್ತಾಪ ಮಾಡಿದ್ದ. ಎಂತ ಶ್ಲೋಕ ಇದು ಒಂದು, ಇವರೆಲ್ಲ ಮದುವೆ ಆದವರು ಕನ್ಯಾ ಅಂತ ಬರೆದಿದ್ದಾರೆ, ಈ ಶ್ಲೋಕ ಬರೆದ್ರೆ ಬುದ್ಧಿ ಇಲ್ಲ ಅಂತ ಆತನ ವಾದ. ಈ ಶ್ಲೋಕದಲ್ಲಿ ಹೇಳ್ತಾರೆ ಪಂಚಕನ್ಯರನ್ನ ಸ್ಮರಣೆ ಮಾಡಿ ಅಂತ ಹೇಳಿ. ಇವರ್ಯಾರು ಕನ್ಯರಲ್ಲ, ಎಲ್ಲ ಮದುವೆ ಆದವರು, ಇವ್ರು ಕನ್ಯರು ಹೇಗಾಗ್ತಾರೆ, ಈ ಶ್ಲೋಕ ಸರಿ ಇಲ್ಲ. ಇಲ್ಲಿಂದ ಶುರು ಬೈಲಕ್ಕೆ, ಇದು ಹೆಡಿಂಗ್, ಅಲ್ಲಿಂದ ಶುರು ಮಾಡಿ ಬರೀ ಬೈದಿದ್ದು ಬೈದಿದ್ದೇನೆ. ಆ ಮನುಷ್ಯ ಸ್ವಲ್ಪ ದಿವಸ ಸತ್ತೇ ಹೋಗ್ಬಿಟ್ಟ, ಆಮೇಲೆ ಆ ವಿಚಾರ ಬಿಟ್ಟುಬಿಡಿ. ಅದಕ್ಕೆ ಉತ್ತರ ಬರೆದಾಗ ಪಂಚಕನ್ಯರು ಅಂತ ಉತ್ತರನೇ ಆಗ ಬರೆದಿತ್ತು. ಅದ ಅರ್ಥ ಏನು ಅಂದ್ರೆ ಪಂಚಕನ್ಯಾ ಅನ್ನ ಮಾತು ಸರಿ. ಅದು ಯಾತಕ್ಕೆ ಸರಿ ಅಂದ್ರೆ, ಅರ್ಜುನ ಮದುವೆಯಾಗಿದ್ರು ಬ್ರಹ್ಮಚಾರಿ ಹೇಗೋ, ಅವರು ಮದುವೆಯಾಗಿದ್ರು ಕನ್ಯೆಯರು ಹೌದು ಅಂತ ಹೇಳಿದ್ದಾರೆ. ಮದುವೆಯಾಗಿದ್ರು ಕನ್ಯೆಯರು, ಅದು ಹೇಗೆ ಅಂದ್ರೆ ಮದುವೆ ಆದ್ಮೇಲೂ ಕೂಡ ಆಶ್ರಮ ಧರ್ಮ ತಕ್ಕಂತೆ ಬದುಕಿದರೆ ಅವರು ಕನ್ಯಾತ್ವ ಹಾಗೆ ಇರುತ್ತೆ, ಅವರು ಕನ್ಯಾತ್ವ ಚ್ಯುತಿ ಹೊಂದೋದಿಲ್ಲ. ಗಂಡಸರಿಗೆ ಬ್ರಹ್ಮಚರ್ಯ ಹೇಗೋ, ಹೆಂಗಸರಿಗೆ ಕನ್ಯಾತ್ವ ಹಾಕಿ ಮದುವೆ ಆದರೂ ಬ್ರಹ್ಮಚರ್ಯ ಅರ್ಜುನಿಗೆ ಹೋಗಲಿಲ್ಲ ಹೇಗೋ, ಇವರಿಗೂ ಆ ರೀತಿಯಲ್ಲಿ ಕನ್ಯಾತ್ವ ಹೋಗಲಿಲ್ಲ. ಎಷ್ಟು ಸುಲಭ ಇದು. ಆದ್ರಿಂದ ಪಂಚಕನ್ಯಾನ ಮಾತ್ರ ಅರ್ಥ ಮಾಡಿಕೊಳ್ಳದೆ ಹುಚ್ಚಾಪಟ್ಟೆ ಬೈದಿದ್ದಕ್ಕೆ ಎಷ್ಟು ಅನರ್ಥ ಆಗುತ್ತೆ ಯೋಚನೆ ಮಾಡಿ. ಅದು ಸರಿಯಲ್ಲ. ಇದು ಸುಕನ್ಯಾ, ಸತೀ ಸುಕನ್ಯಾ ಅಂತ ಹೆಸರು, ಅದನ್ನು ಬಯೋಪೈಕಿ ಮನುಷ್ಯ. ಸುಕನ್ಯಾ ಹೇಗಾಗ್ತಾಳೆ ಮದುವೆ ಆದವರು, ಸತಿ ಸುಕನ್ಯಾ ಕಾಂಟ್ರಡಿಕ್ಷನ್ ಇದ್ದಾಗೆ. ಸತಿ ಅಂದ್ರೆ ಮದುವೆ ಆದವಳು, ಸುಕನ್ಯಾ ಅಂದ್ರೆ ಕನ್ಯಾ ಆದವಳು, ಕಾಂಟ್ರಡಿಕ್ಷನ್ ಇದ್ದಾಗೆ. ರೌಂಡ್ ಸ್ಕ್ವೇರ್ ಅಂದಾಗ ಲೆಕ್ಕ, ಅದು ಹೇಗಾಗುತ್ತೆ? ರೌಂಡ್ ಸ್ಕ್ವೇರ್ ಸರ್ಕಲ್ ಅಂದ್ರೆ ಇರುತ್ತಾ? ಸರ್ಕಲ್ ಆದ ಸ್ಕ್ವೇರ್ ಅಲ್ಲ, ಸ್ಕ್ವೇರ್ ಆದ ಸರ್ಕಲ್ ಅಲ್ಲ. ಅದು ಹೇಗಾಯ್ತು ಅಂತ ಕೇಳಿ ಅರ್ಥ ಆಗಿಲ್ಲ ಸರ್. ಇದೇ ಅರ್ಥ ಅದು. ಸುಕನ್ಯಾ ಮದುವೆ ಆಗಿದ್ರು ಕೂಡ ಅವಳು ಶುದ್ಧ ಸರ್ಭದಲ್ಲಿ ಬದುಕಿದ್ದಕ್ಕೋಸ್ಕರ ಅವಳು ಮದುವೆ ಆಗಿದ್ದಾಳೆ ಸತಿ, ಆದ್ರೆ ಕನ್ಯಾತ್ವದಿಂದ ಬದುಕಿದ್ದಾಳೆ ಸುಕನ್ಯಾ. ಆ ರೀತಿಯಲ್ಲಿ ಅರ್ಜುನ ಬ್ರಹ್ಮಚಾರಿಯಾಗಿದ್ದಾನೆ, ಯಾವ ದೋಷವೂ ಇಲ್ಲ. ಅರ್ಜುನ ಬ್ರಹ್ಮಚರ್ಯಕ್ಕೆ ಕೃಷ್ಣನಿಂದ ಬಂದ ಪ್ರಶಂಸೆ ಇದು ಒಂದು. ಅದಕ್ಕೆ ಅಂತ ಸಿದ್ಧಿ ಬಂತು, ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀರ್ ವಿಜಯೋ ಭೂತಿ ಧ್ರುವ ನೀತಿರ್ ಮತಿರ್ಮಮ. ಈ ರೀತಿ ಉಲ್ಲೇಖಿಸಲ್ಪಡಬೇಕಾದ್ರೆ ಎಷ್ಟು ಪುಣ್ಯವಂತ ಅರ್ಜುನ. ಅದರ ಜೊತೆಗೆ ಇನ್ನೊಂದು ಭಾಗ ನೋಡಿದ್ದೀವಿ ಅರ್ಜುನ ಬಗ್ಗೆ. ನಾವು ಸ್ವರ್ಗಕ್ಕೆ ಹೋಗಿದ್ದಾನೆ ಅರ್ಜುನ, ಅಲ್ಲಿ ಸ್ವತಃ ಉರ್ವಶಿ ಬಂದಿದ್ದಾಳೆ, ತಾನಾಗಿ ಬಯಸಿ ಬಂದಿದ್ದಾಳೆ. ಅರ್ಜುನನನ್ನ ತನ್ನ ಸ್ವೀಕಾರ ಮಾಡುವಂತ ಕೇಳ್ತಾಳೆ. ಅರ್ಜುನ ಹೇಳ್ತಾನೆ, ನಾನು ಸ್ವೀಕಾರ ಮಾಡೋದಿಲ್ಲ, ಮಾತಾ ಕುಲಶ್ಚೇತಿ ನಿರಾಕೃತ ಆಹುತ್. ಅಮ್ಮ ನೀನು ನನ್ನ ತಾಯಿ, ನನ್ನ ವಂಶದ ತಾಯಿ ನೀನು, ನಿನ್ನನ್ನು ನಾನು ತಾಯಿಯಾಗಿ ನೋಡ್ತೇನೆ ಹೊರತು ಬೇರೆ ರೀತಿ ಅಲ್ಲ ಅಂತ ಹೇಳಿಬಿಟ್ಟೆ. ಉರ್ವಶಿ ಯಾರು, ಕನಸಿನ ಕನ್ಯೆ ಉರ್ವಶಿ. ಎಷ್ಟೋ ಜನ ಸ್ವರ್ಗಕ್ಕೆ ಹೋಗತಕ್ಕಂತಹ ಜನಗಳಿಗೆ ವಿಶೇಷವಾದಂತಹ ಆಸಕ್ತಿ ಕೆರಳಿಸ್ತಕ್ಕಂತಹ ವಸ್ತು, ಅಂಥವಳು ತಾನಾಗಿ ಬಂದ್ರೆ ಅರ್ಜುನ ಕಣ್ಣೆತ್ತಿ ನೋಡ್ಲಿಲ್ವಂತ. ಈ ನಮಗೆ ಅರ್ಥ ಆಗುತ್ತೆ. ಕೌಮಾರಾದಪಿ ಚಾರ್ಜುನ ಛತ್ರ ತೇಜ ಬ್ರಹ್ಮಚಾರಿ ಕೌಮಾರಾದಪಿ ಚಾರ್ಜುನ. ಇಂಥ ಮಹಾಮಹಿಮ ಅರ್ಜುನ. ಅದಕ್ಕೆ ಧರ್ಮೋ ವಿವರ್ಧತಿ ಯುಧಿಷ್ಠಿರ ಕೀರ್ತನೇನ ಪಾಪಂ ಪ್ರಣಶ್ಯತಿ ವೃಕೋದರ ಕೀರ್ತನೇನ ಶತ್ರುರ್ವಿನಶ್ಯತಿ ಧನಂಜಯ ಕೀರ್ತನೇನ ಮಾದ್ರೀಸುತೌ ಕಥಯತಾಂ ನಭವಂತಿ ರೋಗಾಃ. ಪಂಚ ಪಾಂಡವರ ಹೆಸರು ಹೇಳೋದೇ ಅತ್ಯಂತ ಪುಣ್ಯಕರವಾದದ್ದು, ಅಂತ ಮಹಿಮಾಶೀಲರವರು. ಅದಕ್ಕೆ ಸರಿ ಹೋಗಿದೆ. ಅರೆ ಅಶ್ವತ್ಥಾಮರಿಗೆ ಆಗಲಿಲ್ಲ, ಅಶ್ವತ್ಥಾಮರಿಗೆ ಯಾಕೆ ಆಗಲಿಲ್ಲ ಅಂತ ಕೃಷ್ಣ ಹೇಳುತ್ತಾನೆ. ಅರೆ ಬ್ರಹ್ಮಚರ್ಯ ಇಲ್ಲ, ಮದುವೆ ಆಗಿಲ್ಲ ಅಂದ್ರೆ ಮದುವೆ ಆಗಿಲ್ಲ ಅಲ್ಲ, ಅದಿರಬಹುದು, ಆದ್ರೆ ಬ್ರಹ್ಮಚಾರಿಯಾಗಂತೂ ಅವರಿಲ್ಲ. ಅದು ಹೇಗೆ ಅಂತ ಕೇಳಿದ್ರೆ ಹೇಳ್ತಾರೆ, ಅವರು ಏನು ತಪ್ಪು ಮಾಡಿದ್ದಾರೆ ಗೊತ್ತಾ? ಈಗ ದುರ್ಯೋಧನ ಹೇಳಿದ, ನೀವು ಪಾಂಡವರ ಸಂತಾನವನ್ನು ನಾಶ ಮಾಡಬೇಕು, ನನ್ನ ಸಂತಾನವನ್ನು ನನ್ನ ಹೆಂಡತಿಯಲ್ಲಿ ಬೆಳೆಸಬೇಕು ಅಂತ ಕೇಳಿದ್ರು. ಅದಕ್ಕೆ ಹೂ ಹೊಂದಿದ್ರು ಅಷ್ಟಕ್ಕೆ ಬ್ರಹ್ಮಚಾರ್ಯ ಹೋಗಿಬಿಡ್ತಂತೆ. ಇನ್ನೊಬ್ಬ ಸ್ತ್ರೀಯಲ್ಲಿ ತಾನು ಗರ್ಭಾಗಾರ ಮಾಡ್ತೇನೆ ಅಂತ ಒಪ್ಕೊಂಡಿದ್ದಕ್ಕೇನೆ ಬ್ರಹ್ಮಚಾರ್ಯ ಹೊರಟೋಯ್ತು. ಇನ್ನು ಏನು ಮಾಡಿಲ್ಲ ಆ ರೀತಿಯಾಗಿ, ಆದ್ರೆ ಹೂ ಅಂತ ಹೇಳಿದ್ದಕ್ಕೆ ಬ್ರಹ್ಮಚಾರ್ಯ ಹೋಯ್ತಂತೆ. ಇದು ಅರ್ಥ ಮಾಡ್ಕೊಂಡು ಬ್ರಹ್ಮಚಾರ್ಯ ಸೂಕ್ಷ್ಮದ ವಸ್ತು ಅಂತ ಕರೀತಾರೆ. ಇವತ್ತು ಮನುಷ್ಯರು ಇರ್ತಾರೆ ಉಚ್ಚಾಪಟ್ಟೆ ಅಶ್ಲೀಲವಾದ ಮಾತಾಡ್ತಾ ಇರ್ತಾನೆ, ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾನೆ. ಬ್ರಹ್ಮಚಾರ್ಯ ಬರೀ ದೇಹದ ಬ್ರಹ್ಮಚಾರ್ಯ ಅಲ್ಲ, ಮಾತಿನಲ್ಲಿ ಬ್ರಹ್ಮಚಾರ್ಯ ಇರಬೇಕು, ಕೆಟ್ಟ ಪದಗಳನ್ನು ಉಪಯೋಗಿಸಬಾರದು ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಬ್ರಹ್ಮಚಾರ್ಯ ಇರಬೇಕು, ಕೆಟ್ಟ ಯೋಚನೆಯನ್ನು ತಂದುಕೊಳ್ಳಬಾರದು. ಅದೇ ರೀತಿ ದೇಹದಲ್ಲಿ ಬ್ರಹ್ಮಚಾರ್ಯ ಇರಬೇಕು, ಚಾರಿತ್ರ್ಯವನ್ನು ಕಳ್ಕೊಳ್ಬಾರದು. ಇದು ಅರ್ಥ ಮಾಡಿಕೊಂಡ್ರೆ ಇವತ್ತು ಕೆಟ್ಟ ಮಾತಾಡ ಅನೇಕರ ಬಾಯಲ್ಲಿ ಬಂದ್ರೆ ಹೇಳ್ತಾರಲ್ಲ ಮಂತ್ರಪುಷ್ಪ ಅಂತಾನೆ ಹೆಸರು. ಅದಕ್ಕೆ ಶಾಸ್ತ್ರೋಕ್ತ ಮಂತ್ರಪುಷ್ಪ ಅಲ್ಲ, ಬಾಯಿ ಬಂದ ಬೈಯೋದಷ್ಟೇ. ಅದು ಬಹಳ ತಪ್ಪದು. ಒಂದು ಕೆಟ್ಟ ಮಾತನ್ನು ಉಪಯೋಗಿಸಿದ್ರೆ ಸರಸ್ವತಿ ದೇವಿ ಸನ್ನಿಧಾನ ಬಿಟ್ಟು ಹೋಗಿಬಿಡ್ತಾಳಂತೆ, ಅಲ್ಲಿ ದೇವತೆಗಳು ಶಾಪ ಹಾಕಿ ಹೋಗಿಬಿಡ್ತಾರೆ. ಹೇಗೆ ಅಪವಿತ್ರ ಜಾಗದಲ್ಲಿ ಪವಿತ್ರ ವಸ್ತು ಇರೋದಿಲ್ಲವೋ, ಹಾಗೆ ಅಪವಿತ್ರವಾದ ನಾಲಿಗೆಯೊಳಗೆ ಎಂದು ದೇವತಾ ಸನ್ನಿಧಾನ ಇರೋದಿಲ್ಲ. ವಾಕ್ಸಿದ್ಧಿ ಹೋಗಿಬಿಡುತ್ತೆ ಅವರಿಗೆ, ವಾಕ್ಸಿದ್ಧಿನೂ ಹೋಗಿಬಿಡುತ್ತೆ. ಚತುರ ಭದರನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರತತಿಗಳಿಗಭಿಮಾನಿ ವೀಣಾಪಾಣಿ ಬ್ರಹ್ಮಾಣಿ ನತಿಸಿ ಬೇಡುವೆ ಜನನಿ ಲಕ್ಷ್ಮೀಪತಿಯ ತುತಿ ಗುಣಗಳನ್ನು ತುತಿಪುದಕ್ಕೆ ಸನ್ಮತಿಯ ಪಾಲಿಸಿ ನೆಲೆಸು ನೀ ಮದ್ವದನ ಸದನದಲ್ಲಿ. ಇಷ್ಟು ಭಕ್ತಿಯಿಂದ ಅವರು ನಾವು ಕೇಳಬೇಕಾದ್ರೆ ಎಂಥ ಒಂದು ಪ್ಯೂರಿಟಿ ಮೇಂಟೈನ್ ಮಾಡಿರ್ಬೇಕು. ನಾವಾಗ ಸ್ವಾಮಿಗಳು ಮನೆ ಕರಿತೇವೆ, ಇದ್ರಾಗ ಕ್ಲೀನ್ ಮಾಡ್ತಾನೆ, ಏನೋ ಮಾಡ್ತಾನೆ, ಒಳ್ಳೆ ಚೇರ್ ಹಾಕ್ತಾರೆ, ಅದು ಒಂದು ಗೊತ್ತಾಗಂತ ಹೊದಿಸ್ತಾನೆ, ಒಂದೇನೋ ಒಂದು ಇದ್ರಲ್ಲಿ ಅಲಂಕಾರ ಮಾಡ್ತಾನೆ. ಅದಕ್ಕೆ ದೊಡ್ಡವರು ಬರ್ತಾರೆ, ಲಕ್ಷಣವಾಗಿರಬೇಕು, ಇದ್ರಲ್ಲೇ ಸ್ವಚ್ಛ ಮಾಡ್ತಾನೆ. ನಾವು ಈ ರೀತಿ ನಮಗಿಂತ ಸ್ವಲ್ಪ ದೊಡ್ಡವರು ಬರ್ತಾರೆ ಇಷ್ಟು ಮಾಡ್ತೇವಲ್ಲ. ಇನ್ನು ದೇವತೆಗಳು ಸನ್ನಿಧಾನ ಇಡಬೇಕಾದ್ರೆ ಎಂಥ ಪಾವಿತ್ರ್ಯ ಇಟ್ಕೊಳ್ಬೇಕು. ಅವರು ಆ ರೀತಿ ಮಾತಿನಲ್ಲಿ ಹೂ ಹೊಂದಿದ್ದಕ್ಕೆ ಅವರ ಚಾರಿತ್ರ ಹೊರಟೋಯ್ತು, ಬ್ರಹ್ಮಚಾರ್ಯ ಹೊರಟೋಯ್ತು. ಆದ್ದರಿಂದ ಅವರ ಅಸ್ತ್ರ ಸಿದ್ಧಿ ಬಿಡ್ಲಕ್ಕೆ ಬಂದರೆ ವಾಪಸ್ ತಗೊಳಕ್ ಬರಲಿಲ್ಲ ಅವರಿಗೆ. ಇನ್ನೊಂದು ಪ್ರಶ್ನೆಗೆ ಉತ್ತರ ಸಿಗ್ತದಾಗ, ಕಲಿಯುಗದಲ್ಲಿ ಅಸ್ತ್ರಗಳು ಯಾಕೆ ಉಪಯೋಗಿಸೋದಿಲ್ಲ? ಉತ್ತರ ಇದೆ, ಬ್ರಹ್ಮಚರ್ಯ ಆದ ಗುಣಗಳು ಅದಕ್ಕೆ ಬೇಕು. ಅದು ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಕಲಿಯುಗದಲ್ಲಿ, ಅದಕ್ಕೆ ಅಸ್ತ್ರಗಳು ಔಟ್ಡೇಟೆಡ್ ಆಗೋಯ್ತದೆ, ಉಪಯೋಗಿಸೋಕೆ ಸಾಧ್ಯನೇ ಇಲ್ಲದಂತ ಪ್ರಸಂಗ ಬಂದೋಗಿದೆ. ಆ ಸಿದ್ಧಿ ನಮಗಿರಬೇಕು. ಅದಕ್ಕೆ ಹೇಳ್ತಾರೆ, ಮನುಷ್ಯ ಕಲಿಯುಗದಲ್ಲಿ ಆಡಬಾರದ ಮಾತನ್ನ ಆಡ್ತಾನೆ, ಅವನ ಕೈ ಬಾಯಲ್ಲಿ ಶುದ್ಧಿ ಹೋಗಿಬಿಡುತ್ತೆ. ಅವನು ತಗೊಳ್ಬಾರದ ದಾನವನ್ನು ತಗೊಳ್ಳುತ್ತಾನೆ, ಅವನ ಕೈಯಲ್ಲಿ ಪಾವಿತ್ರ್ಯ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ಮಂತ್ರಾಕ್ಷರಿ ಕೊಟ್ಟ ಕೆಲಸ ಆಗೋದಿಲ್ಲ, ಬಹಳ ಇಂಪಾರ್ಟೆಂಟ್ ಅದು. ಮಂತ್ರಾಕ್ಷರಿ ಕೊಡೋದು ದೊಡ್ಡದಲ್ಲ, ಆ ಶುದ್ಧಿ ಇರಬೇಕು. ಸಾಲಿಗ್ರಾಮ ಪೂಜೆ ಮಾಡಿರಬೇಕು, ಶಾಸ್ತ್ರ ಗ್ರಂಥ ಓದಿರಬೇಕು. ಕೆಟ್ಟ ವಸ್ತುವನ್ನು ದಾನ ಸ್ವೀಕಾರ ಮಾಡಬಾರದು ಅಂತ ಹೇಳ್ತಾರೆ. ಯಾವುದು ತನಗೆ ಅರ್ಹತೆ ಇಲ್ಲ ಸ್ವೀಕಾರ ಮಾಡಬಾರದು. ಅದನ್ನು ಮಾಡಿದರೆ ಹೇಳ್ತಾರೆ, ಪರದ್ರವ್ಯೈಹಿ ಹಸ್ತವು ದಗ್ಧವು ಅಂತ ಹೇಳ್ತಾರೆ. ಕೈ ಶಕ್ತಿ ಸುಟ್ಟೋಗ್ಬಿಡುತ್ತಂತ ಅದರಿಂದ. ಅದೇ ರೀತಿಯಲ್ಲಿ ಕೆಟ್ಟ ಮಾತನ್ನಾಡಿದಾಗ ಬಾಯಲ್ಲಿರುವ ಶಕ್ತಿ ಸುಟ್ಟೋಗ್ಬಿಡುತ್ತಂತೆ. ಇವತ್ತು ಅಶ್ವತ್ಥಾಮಾಚಾರ್ಯಂತವ್ರಿಗೆ ಅಫೆಕ್ಟ್ ಆಯ್ತು. ನಮ್ಮಲ್ಲಿ ಬಾರಿ ಬುದ್ಧಿವಂತರಿರ್ತಾರೆ, ನಮಗೆಲ್ಲ ಅಪ್ಲೈ ಆಗೋದಿಲ್ಲವಲ್ಲ, ಅಬೋಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ನಾವೆಲ್ಲ ಮೇಲಿದ್ದೇವೆ, ಏನ್ ಮಾಡಿದ್ರೆ ನಡೆಯುತ್ತೆ ಅಂತ ಹೇಳ್ತಾರೆ. ಅಶ್ವತ್ಥಾಮರಷ್ಟು ಮೇಲಿದ್ದೇವೆ ನಾವೀಗ, ಮನೋನಿಯಾಮಕರವರು. ಅಂಥವ್ರಿಗಿಂತ ಅಫೆಕ್ಟ್ ಆಗಬೇಕಾದ್ರೆ ನಮ್ಮಂಥವ್ರ ಹಣೆ ಬಾರ ಏನು ಯೋಚನೆ ಮಾಡಿ. ಆದ್ದರಿಂದ ಕಾಯೇನ ವಾಚಾ ಮನಸ ಬ್ರಹ್ಮಚರ್ಯಾದಿ ಧರ್ಮಗಳನ್ನ ಪಾಲಿಸಬೇಕು. ಅದಕ್ಕೆ ಹನುಮಂತನನ್ನ ಒಂದೇಹಂ ತಂ ಹನುಮಾನಿತಿ ಮಹಿತ ಮಹಾಪೌರುಷೋ ಬಾಹುಶಾಲಿ ಖ್ಯಾತಸ್ಥೆ ಅಗ್ರ್ಯೋವತಾರ ಸಹಿತ ಇಹ ಬಹು ಬ್ರಹ್ಮಚರ್ಯಾದಿ ಧರ್ಮೈಹಿ. ಖ್ಯಾತಸ್ಥೆ ಅಗ್ರ್ಯೋವತಾರ, ನಿಮ್ಮ ಮೊದಲ ಅವತಾರ ಎಂಥದ್ದು ಅಂದ್ರೆ ಬ್ರಹ್ಮಚರ್ಯಾದಿ ಧರ್ಮಗಳಿಗೆ ಹನುಮಂತ ಮಾಡೆಲ್ ಆಗಿದ್ದಾರೆ. ಬ್ರಹ್ಮಚಾರಿ ಹಾಗಿರಬೇಕು, ಹನುಮಂತ ಇದ್ದಾಗಿರಬೇಕು. ಯೇ ಗುಣಾನಾಮ ಜಗತ್ ಪ್ರಸಿದ್ಧಾ ಯಮತೇಷು ತೇಷು ಸ್ಮ ನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತ ಮೇನಂ ಹನುಮಂತ ಮಾಹು. ಅದಕ್ಕೆ ಗುಡಿ ಕಟ್ಟಿ ಪೂಜೆ ಮಾಡೋದು. ಅದಕ್ಕೆ ಎಷ್ಟು ಗುಡಿ ಇಲ್ಲದ ಊರೇ ಊರಲ್ಲ, ಹನುಮಂತನ ಗುಡಿ ಇಲ್ಲದವರೆ ಊರು ಊರೇ ಅಲ್ಲ, ವಾಸ ಮಾಡಬಾರದು ಅಂತ ಹೇಳಿಬಿಡ್ತಾರೆ. ಅಂತ ಪವಿತ್ರವಾದ ವ್ಯಕ್ತಿ ಹನುಮಂತ, ಪರಿಶುದ್ಧವಾದ ಬ್ರಹ್ಮಚರ್ಯ ಅಶ್ವತ್ಥಾಮರ ಬ್ರಹ್ಮಚರ್ಯ ಕಲಂಕಿತವಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಅವರ ಶಕ್ತಿ ಹೊರಟೋಗ್ಬಿಟ್ಟಿದೆ. ಅಶ್ವತ್ಥಾಮಂತವರು ಒಂದು ಸಲ ಈ ಮಾತನ್ನ ಇಂಡೈರೆಕ್ಟ್ ಒಪ್ಕೊಂಡಿದ್ದಕ್ಕೆ ಶಕ್ತಿ ಹೋಗೋದಾದರೆ, ಇನ್ನು ಟಿವಿಯಲ್ಲಿ ಕಾಣಬಾರದನ್ನು ಕಾಣ್ತಾನೆ, ನೋಡಬಾರದನ್ನ ನೋಡ್ತಾನೆ, ಕತೆ ಪುಸ್ತಕ ಕೆಟ್ಟ ಕೆಟ್ಟದ್ದನ್ನು ಓದ್ತಾನೆ, ಇನ್ನು ಏನು ಶುದ್ಧಿ ಇರಬೇಕು ಮನುಷ್ಯನಿಗೆ? ಎಷ್ಟು ಮನಸ್ಸು ವಿಕಾರವಾಗಿರುತ್ತೆ. ಆದ್ದರಿಂದ ದೇವರನ್ನು ನಾವು ಆರಾಧನೆ ಮಾಡಬೇಕಾದ್ರೆ ಎಷ್ಟು ಪಾವಿತ್ರ್ಯವನ್ನು ಹೊಂದಿರಬೇಕು ಅನ್ನೋದಕ್ಕೆ ಒಳ್ಳೆಯ ಸೂಚನೆ ಇದೆ. ಹೀಗಾಗಿದೆ, ಅದು ತೊಡಕಾಗ್ತಾ ಇಲ್ಲ ಅವರಿಗೆ ಅಂತ ಕೃಷ್ಣ ಹೇಳಿದ್ದಾನೆ. ಕೃಷ್ಣ ಬ್ರಹ್ಮಚರ್ಯ ಜಡ್ಜ್ ಮಾಡ್ತಾ ಇದ್ದಾನೆ, ಇವರು ಬ್ರಹ್ಮಚರ್ಯ ಹೀಗೆ, ಇವರು ಬ್ರಹ್ಮಚರ್ಯ ಹೀಗೆ ಅಂತ ಜಡ್ಜ್ ಮಾಡ್ತಾ ಇದ್ದಾನೆ. ಅಶ್ವತ್ಥಾಮ ಮಾತು ಕೊಟ್ಟಿದ್ದಕ್ಕೆ ಬ್ರಹ್ಮಚರ್ಯ ಹೋಗಿದೆ ಅಂತ ಬೈತಾ ಇದ್ದಾನೆ. ಕೃಷ್ಣ ಯಾರು ಗೊತ್ತೇನು, 16,108 ಹೆಂಡಂದ್ರ ಆತರಿಗೆ 16,108 ಹೆಂಡಂದ್ರಿದ್ದಾರೆ. ಗೋಪಿಕಾಸ್ತ್ರೀಯರು 1,000 ಜನ ಅವರಲ್ಲಿ ವಿಹಾರ ಮಾಡಿದ್ದಾನೆ. ಕೃಷ್ಣ ಹೇಳ್ತಾನೆ, ನೀವು ಬ್ರಹ್ಮಚಾರಿಗಳಲ್ಲ. ಅಶ್ವತ್ಥ ಅವರು ತಿರುಗಿ ಒಂದು ಮಾತಾಡಿ, ಕೃಷ್ಣ ನೀನೇನು ಮಹಾಬ್ರಹ್ಮಚಾರಿ ಅಂತಾರ ಅನ್ನೋದಿಲ್ಲ. ಬಾಯಿ ಹೋಗ್ಬಿಟ್ಟಿದೆ ರೀ, ಮಾತೇ ಇಲ್ಲ ಅವ್ರಿಗೀಗ. ಅದಕ್ಕೆ ಹೇಳ್ತಾರೆ ಇಬ್ಬರ ಬ್ರಹ್ಮಚರ್ಯದ ಬಗ್ಗೆ ಚರ್ಚೆ ಮಾಡತಕ್ಕಂಥ ಕೃಷ್ಣ ಯಾರು ಗೊತ್ತಾ? ಅನಾದಿ ಬ್ರಹ್ಮಚಾರೀಚ ಕೃಷ್ಣ ವ್ಯಸನಕರ್ಷಕ, ಅಂತ್ಯದ ಬ್ರಹ್ಮಚಾರಿ ಅಲ್ಲ, ಅನಾದಿ ಬ್ರಹ್ಮಚಾರಿ. ಆದ್ದರಿಂದ ಇದು ಉತ್ತರ ಸಿಗ್ತಾ ಇದೆ ನಮಗೀಗ. ಕೃಷ್ಣ ಯಾವ ಎಷ್ಟು ಜನ ಮದುವೆ ಆಗಿದ್ರು ಕೂಡ ಅವನ ಬ್ರಹ್ಮಚರ್ಯ ಎಂಬುದು ವಿಚಿತ್ರವಾದ ಬ್ರಹ್ಮಚರ್ಯ, ರಮಾಪತಿಯ ಹೊರತು ಇನ್ಯಾರ ಪತಿನೂ ಭಗವಂತನಲ್ಲ ಅಂತಕ್ಕಂಥ ತತ್ವ ನಮಗೆ ಗೊತ್ತಾಗ್ತಾ ಇದೆ. ಇಲ್ಲ ಹುಡುಗಿ ಮಾತನ್ನು ತಿರುಗಿ ಅಶ್ವತ್ಥಾವರು ಸುಮ್ಮನೆ ಬಿಡ್ತಿದ್ರಾ? ಅದೇನೇ ಇಲ್ಲ, ಮತ್ತೆ ಬಾಯಲ್ಲಿ ಅಂದಕ್ಕಿಷ್ಟೆಲ್ಲ ಮಾತಾಡ್ತೀಯಲ್ಲಯ್ಯ, ನೀವು ಎಷ್ಟು ಜನ ಮಕ್ಕಳಿದ್ದಾರೆ ಗೊತ್ತಾ? ಕೃಷ್ಣನಿಗೆ ಬರೀ ಹೆಣ್ಣಂದಿರಿದಾರಲ್ಲ, ಒಬ್ಬೊಬ್ಬ ಹೆಂಡತಿಲಿ ಹತ್ತು ಗಂಡು ಮಕ್ಕಳು, ಒಂದೊಂದು ಹೆಣ್ಣು ಮಗು, ತಲೆ ತಿರುಗಿ ಹೋಗ್ಬೇಕು ಅಷ್ಟು ಜನ ಮಕ್ಕಳಿದ್ದಾರೆ, ಅಷ್ಟು ಜನ ಹೆಣ್ಣಂದಿರಿದ್ದಾರೆ. ಅಷ್ಟೆಲ್ಲ ಬಂದು ಅಡಿಯಂದ್ರು ಮಕ್ಕಳು ಎಷ್ಟಿದರ ಲೆಕ್ಕನೇ ಇಲ್ಲ. ಅಂಥವ್ರ ಮಧ್ಯೆ ಬ್ರಹ್ಮಚಾರಿಯಾಗಿದ್ದಾನೆ, ಅಂತಿಂತ ಬ್ರಹ್ಮಚಾರಿಯಾಗಿಲ್ಲ, ಅನಾದಿ ಬ್ರಹ್ಮಚಾರೀಚ. ಆಗ ಕೃಷ್ಣ ಸರ್ವೋತ್ತಮ ಅಂತ ಗೊತ್ತಾಗ್ತಿತ್ತು. ಎಷ್ಟು ವಿಚಿತ್ರವಾದ ಕಥೆ ಇದು, ಸಣ್ಣ ಕಥೆ, ಎಷ್ಟೆಲ್ಲ ತತ್ವಗಳನ್ನು ಸುರಿಮಳೆ ಮಾಡತಕ್ಕಂಥ ಭಾಗ ಇದು. ಹೀಗಿದ್ದಾರೆ ಇಲ್ಲಿ ಯೋಚನೆ ಮಾಡಿ, ಬ್ರಹ್ಮಸೂರ್ಯ ಶಿರೋಸ್ತ್ರವನ್ನ ಬಿಡ್ಲಿಕ್ಕೆ ವಾಪಸ್ ತಗೊಳ್ಳಕ್ಕಿಂತ ಬ್ರಹ್ಮಚಾರ್ಯ ಬೇಕು ಅಂತ ಹೇಳ್ತಾರಲ್ಲ, ಎರಡು ಬ್ರಹ್ಮಶಿರೋಸ್ತ್ರಗಳ ಮಧ್ಯೆ ನಿಂತಿದ್ದಾರಲ್ಲ ವೇದವ್ಯಾಸರು, ಅವರೆಂತ ಬ್ರಹ್ಮಚಾರಿಗಳಾಗಿರ್ಬೇಕಾಗಿ ಎರಡು ಬ್ರಹ್ಮಶಿರೋಸ್ತ್ರಗಳ ಮಧ್ಯೆ ನಿಂತಿದ್ದಾರೆ ಅಂತ ಹೇಳಿದ್ರೆ, ಅವರೇ ಅವರು ಸಾಕ್ಷಾತ್ ಅನಾದಿ ಬ್ರಹ್ಮಚಾರಿ ಆದ ಕೃಷ್ಣನೇ ವೇದವ್ಯಾಸರ ಹೊರತು ಮತ್ತೊಬ್ಬರಲ್ಲ. ಅವ್ರ ಬಗ್ಗೆ ಒಂದು ಕೆಟ್ಟ ಕಥೆ ಉಂಟು, ಜನ ಅಂಥದ್ದನ್ನು ಎತ್ತಿ ಕೇಳಿರ್ತಾರೆ. ವೇದವ್ಯಾಸ ದೇವರು ಅರಣಿ ಮಥನ ಮಾಡ್ತಾ ಇದ್ರೆ, ಅರಣಿ ಅಂತ ಹೇಳಿದ್ರೆ ಈ ಯಜ್ಞಕ್ಕೋಸ್ಕರ ಬೆಂಕಿ ಹುಟ್ಟಿಸ್ಬೇಕಲ್ಲ, ಅದನ್ನ ಎಲ್ಲಿಂದ ತಂದ್ರೆ ಉಪಯೋಗ ಇಲ್ಲದು ಅಂತ, ಅದನ್ನ ಕಾಷ್ಟಗಳನ್ನ ಮಥನ ಮಾಡಿದಾಗ ಅದು ಹುಟ್ಟುತ್ತೆ, ಅದಕ್ಕೆ ಅರಣಿಗಳು ಅಂತ ಹೆಸರು. ಅದು ಅರಣಿಗಳಿಂದ ಬರತಕ್ಕಂಥ ಬೆಂಕಿ, ಅತ್ಯಂತ ಪವಿತ್ರವಾದ ಬೆಂಕಿ, ಅದು ಮಥನ ಮಾಡ್ತಾ ಇದ್ದಾರೆ. ಆಗೇನಾಯ್ತಂತೆ, ಒಂದು ಹೆಣ್ಣು ಗಿಳಿ ಬಂತಂತೆ, ಹೆಣ್ಣು ಗಿಳಿ ಬಂತಂತೆ, ವೇದವ್ಯಾಸರು ನೋಡಿದರಂತೆ. ಆಗ ತಕ್ಷಣ ಒಂದು ಮಗು ಹುಟ್ಟಿಬಿಡ್ತಂತೆ, ಆಗ ಹುಟ್ಟಿದವರೇ ಶುಕಾಚಾರ್ಯರು ಅಂತ ಒಂದು ಕಥೆ. ಅವರಿಗೆ ಶುಕಿ ಹೆಣ್ಣು ಗಿಳಿ ನೋಡಿದಾಗ ಹುಟ್ಟಿದರಲ್ಲ, ಶುಕಾಚಾರ್ಯ ಅಂತ ಹೆಸರಾಯ್ತು. ಇಷ್ಟು ಕಥೆ ಇಷ್ಟಿದೆ. ಜನ ಏನ್ ತಗೊಂಡ್ಬಿಟ್ಟಿದ್ದಕ್ಕೆ, ಓಹೋ ವೇದವ್ಯಾಸ ದೇವರು ಎಂಥವರು ಅಂತ ಕೇಳಿದ್ರೆ, ಒಂದು ಹೆಣ್ಣು ಗಿಳಿಯನ್ನೇ ಮೋಹಿಸಿಬಿಟ್ರು, ಮಹಾಕಾಮಿಗಳು ಇವರು ಅಂತ ಹೇಳಿ ಕಥೆ ಕಟ್ಟ ಜನ ಸಿಗ್ತಾರೆ. ಆಚಾರ್ಯ ಹೇಳ್ತಾರೆ, ನೀನ್ ನಡೆದಿದ್ದು ಗೊತ್ತೇ ಇಲ್ಲ ನಿಮಗೆ. ಅಲ್ಲಿ ಏನ್ ನಡೀತು ಅಂದ್ರೆ, ಘೃತಾಕಿ ಅಂತ ಒಬ್ಬ ಅಪ್ಸರಿ, ಅವಳಿಗೆ ವಿಚಿತ್ರವಾದಂತಹ ಒಂದು ಅಪೇಕ್ಷೆ, ನಾನು ವೇದವ್ಯಾಸರಿಂದ ಸಂತತಿಯನ್ನು ಪಡಿಬೇಕು, ವೇದವ್ಯಾಸರಿಂದ ಸಂತತಿಯನ್ನು ಪಡಿಬೇಕು, ಒಳ್ಳೆ ಮಗ ಹುಡ್ತಾನೆ, ನನ್ನ ಉದ್ಧಾರ ಮಾಡಿಬಿಡ್ತಾನೆ ಅಂತ ಅಪೇಕ್ಷೆ. ಆದ್ರೆ ಹತ್ರ ಬರಲಿಕ್ಕೆ ಭಯ, ಸಣ್ಣ ಪುಟ್ಟ ಋಷಿಗಳೇ ಶಾಪ ಕೊಟ್ಟು ಕೊಂದಾಕ್ಬಿಡ್ತಾರೆ ಎಷ್ಟೋ ಸಲ, ಅಪ್ಸರಿ ಶಾಪ ಕೊಟ್ಟ ಕತೆ ಬೇಕಾದಷ್ಟು ಬರುತ್ತೆ. ಅಂತ ಹೊತ್ತಿನಲ್ಲಿ ಇನ್ನು ವೇದವ್ಯಾಸರ ಹತ್ರದ ಗತಿ ಏನಾಗಬೇಕು? ಅವ್ರು ನನಗೆ ಶಾಪ ಕೊಟ್ಟ ಕತೆ ಮುಗಿದೋಗುತ್ತೆ, ಏನು ಮಾಡಲಿ, ಹೋಗಬೇಕು ಅಂತ ಅಪೇಕ್ಷೆ ಇದೆ, ಹೋಗಲಿಕ್ಕೆ ಸಾಧ್ಯತೆ ಇಲ್ಲ. ಆಗಳು ಯೋಚನೆ ಮಾಡಿಲ್ಲಂತೆ, ನನ್ನ ಈ ರೀತಿ ಅಪ್ಸರ ಸ್ತ್ರೀಯಾಗಿ ಹೋದ್ರೆ ಪದಿತಿ ಆಗುತ್ತೆ, ನಾ ಗಿಳಿ ರೂಪದಲ್ಲಿ ಹೋಗ್ತಾರೆ ಅಂತ ಹೋಗ್ತಾರೆ. ಗಿಳಿ ರೂಪದಲ್ಲಿ ಹೋಗ್ತೇನೆ, ಶುಕೀಹಿ ಭೂತ್ವ ಹೆಗಮದ್ ಘೃತಾಚಿ, ಹೆಣ್ಣು ಗಿಳಿಯ ರೂಪದಲ್ಲಿ ಹೋಗ್ತಾಳೆ. ಅಂದ್ರೆ ನನ್ನ ಕಾಮಿಸಿಯಿಂದ ಕೇಳೋದಕ್ಕೆ ಹೋಗೋದಿಲ್ಲ, ಅನುಗ್ರಹಿಸಿದ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾಳೆ. ಕಷ್ಟ ವೇದವ್ಯಾಸರು ಏನ್ ಮಾಡಿದ್ರಂತೆ, ಅವಳ ಭಕ್ತಿಯನ್ನು ಮೆಚ್ಚುತ್ತಾರೆ, ಆ ಕ್ಷಣಕ್ಕೇನೆ ಒಂದು ಮಗು ಹುಟ್ಟುತ್ತೆ. ಅವರೇ ಶುಕಾಚಾರ್ಯರು ಅಂತ ಹೆಸರಾದವರು, ಭಾಗವತ ಪ್ರವಚನ ಮಾಡಿದಂತ ಮಹಾನುಭಾವರು, ಸಾಕ್ಷಾತ್ ರುದ್ರದೇವರ ಇನ್ನೊಂದು ರೂಪ, ಅವ್ರು ಹುಟ್ಟಿ ಬಂದಿದ್ದೇ ಹಾಕಿ. ಅಂದಮೇಲೆ ವೇದವ್ಯಾಸ ದೇವರ ಬ್ರಹ್ಮಚರ್ಯ ನಷ್ಟವಾಗೇ ಇಲ್ಲ, ಅವರು ಅನುಗ್ರಹ ಮಾಡಿದ್ದಾರೆ ಹೊರತು ಪ್ರಶ್ನೆ ಬಂದಿಲ್ಲ. ಅದು ಗುರುತೇನು ಅಂತ ಕೇಳಿದ್ರೆ, ಟೆಸ್ಟ್ ಮಾಡಬೇಕಲ್ಲ, ಎರಡು ಬ್ರಹ್ಮಶಿರೋಸ್ತ್ರಗಳ ಮಧ್ಯೆ ನಿಂತ್ಕೊಂಡು ತೋರಿಸಿದ್ರೆ ಇನ್ನೇನು ಮಾತಾಡಲಿಲ್ಲ, ಅಲ್ಲಿ ಇಲ್ಲದೆ ಹೋಗಿದ್ರೆ ಪ್ರಸಂಗ ಬರ್ತಿರಲಿಲ್ಲ. ಆಗ ಹಿಂದಿನ ಕಾಲಕ್ಕೆ ಒಂದು ಟೆಸ್ಟ್ ಮಾಡ್ತಿದ್ರಂತೆ, ಕಳ್ಳತನ ಮಾಡಿದ್ದಾನೆ ಮಾಡಿಲ್ಲ ಅಂತ ತೀರ್ಮಾನ ಆಗ್ಬೇಕು. ಇವತ್ತು ಟೆಸ್ಟ್ ಮಾಡೋ ಕಮಿಷನ್ ಮಾಡಿಬಿಡ್ತಾರೆ, ಆ ಕಮಿಷನ್ ಮುಗಿಯುವತ್ತಿ ಕಳ್ಳಾರು ಸತ್ತಿರ್ತಾರೆ, ಇವರಾರು ಸತ್ತಿರ್ತಾರೆ ಹೊರತು ರಿಸಲ್ಟ್ ಬರೋದೇ ಇಲ್ಲ. ಜನಗಳಂತೂ ಒಂದು ಮರ್ತೇ ಬಿಟ್ಟಿರ್ತಾರೆ, ಅದು ಕಮಿಷನ್ ಮಾಡಿದ್ರೆ ಭಾರಿ ಖುಷಿ, ಸ್ಟ್ರೈಕ್ ಮಾಡಿದ್ರೆ ಕಮಿಷನ್ ಮಾಡಿ ಸ್ಟ್ರೈಕ್ ಅಷ್ಟೇ, ಸರ್ ತೀರ್ಮಾನ ಮಾಡಿ ಇಲ್ಲವೇ ಇಲ್ಲ. ಅದು ನಮ್ಮ ಜನಕ್ಕೆ ಎಷ್ಟು ತಿಳುವಳಿಕೆ ಇಲ್ಲ ಅಂದ್ರೆ ಹುಚ್ಚು ತರದ ಪರಮಾವಧಿ ಅದು, ಆಗಿನ ಕಾಲಕ್ಕೆ ಆಗಲ್ಲ. ಇಮ್ಮಿಡಿಯೇಟ್ ಡಿಸಿಷನ್ ಕರ್ಕೊಂಡು ಬರೋದು, ಪ್ರಮಾಣ ಮಾಡು ಅಂತ ಹೇಳೋದು. ಏನು ಪ್ರಮಾಣ? ಪರಿಶುಪ್ತಪ್ತಮಸ್ಮೈ ಕೊಟ್ಬಿಡ್ತಾರಂತೆ, ಒಂದು ಕೆಂಪು ಕಾದಿರತಕ್ಕಂಥ ರೆಡ್ ಹಾಟ್ ಐರನ್, ರೆಡ್ ಹಾಟ್ ಐರನ್ ಕೊಟ್ಟು ಮುಟ್ಟು ಅಂತ ಹೇಳ್ತಾರೆ. ಅವನು ಏನಂತ ಮುಟ್ಟಬೇಕು? ಅವನು ನಾನು ಕಳ್ಳತನ ಮಾಡಿಲ್ಲ ಅಂತ ಹೇಳಿ ಮುಟ್ಟಬೇಕು. ಕಳ್ಳತನ ಮಾಡಿ ಅದಕ್ಕೆ ಅಗ್ನಿ ದಿವ್ಯ ಅಂತ ಹೆಸರದು, ದಿವ್ಯ ಪರೀಕ್ಷೆ, ಡಿವೈನ್ ಟೆಸ್ಟ್ ಅಂತ ಅರ್ಥ. ದಿವ್ಯ ಅನ್ನಪದನೆ ಡಿವೈನ್ ಅಂತ ಆಗಿರೋದು. ಅವ್ನು ಮುಟ್ಟಬೇಕು, ಅವನು ನಾನು ಕಳ್ಳತನ ಮಾಡಿಲ್ಲ ಅಂತ ಮುಟ್ಟಬೇಕಂತ. ಅವ್ನು ಕಳ್ಳತನ ಮಾಡದೆ ಹೊರಗೆ ಸುಟ್ಟಿದ್ದಿಲ್ಲ ಅಂತ, ತಣ್ಣಗಿರ್ತೈತೆ ಅಂತ. ಹಾಗೆ ಕಳ್ಳತನ ಮಾಡಿದ್ರೆ ತಪತೇ ಜೋ ಸುಟ್ಟು ಹೊಡ್ಕೊಂಡು ಬಿಡ್ತಿದ್ದಾಗ್ಲೇನು, ಆದ್ರೆ ಕಳ್ಳ ಅಂತ ಪ್ರೂವ್ ಆಗೋದು. ಎಷ್ಟು ಸುಲಭ ನೋಡಿ, ಆಗಿನ ಕಾಲದ ಪರೀಕ್ಷೆ ಆಗಿತ್ತು ಅಂದ್ರೆ ಅದಕ್ಕೆ ನ್ಯಾಯ ಅನ್ನೋದು ತುಂಬಿ ತುಳುಕ್ತಾ ಇತ್ತು. ಇವತ್ತು ನಮಗೇನು ಗ್ಯಾರಂಟಿ? ಮೊದಲು ಸಿಗೋದೇ ಇಲ್ಲ, ಸಿಕ್ಕರೆ ಹಿಡಿಯೋದೇ ಇಲ್ಲ, ಅಕಸ್ಮಾತ್ ಎಂಕ್ವೈರಿ ಮಾಡಿ ಹೊರಗೆ ಬರೋದೇ ಇಲ್ಲ, ಅಲ್ಲಿಗೂ ಬರೋಕ್ಕೆ ಯಾರು ಇರೋದೇ ಇಲ್ಲ. ಆದ್ರಿಂದ ಯೋಚನೆ ಇಲ್ಲ, ಧೈರ್ಯ ಕಳ್ತನ ಮಾಡಬಹುದು, ಸುಳ್ಳು ಹೇಳಬಹುದು, ಇದು ನಮ್ಮ ಕಾನ್ಸೆಪ್ಟ್. ಆಗಿನ ಕಾಲ ಹಾಗಿರಲಿಲ್ಲ, ಅದಕ್ಕೆ ಪ್ರತಿಯೊಬ್ಬರು ಕೂಡ ಅಷ್ಟು ಧರ್ಮಿಷ್ಠರಾಗಿ ಬರತಕ್ಕಂತ ವಾತಾವರಣ ಇತ್ತು. ಇದನ್ನ ಅರ್ಥ ಮಾಡಿಕೊಂಡ್ರೆ ಒಂದು ಕೆಂಪು ಕಾದಿರತಕ್ಕಂತ ಇದನ್ನ ಮುಟ್ಲಕ್ಕೆ ಸತ್ಯ ಇರಬೇಕು. ಎರಡು ಬ್ರಹ್ಮಶಿರೋಸ್ತ್ರಗಳು ಅಂದ್ರೆ ಪ್ರಳಯಾಗ್ನಿ ಅದರ ಮುಂದೆ ಏನೂ ಅಲ್ಲ, ಅದರ ಮಧ್ಯೆ ನಿಲ್ಬೇಕಾದ್ರೆ ವೇದವ್ಯಾಸರು ಯಾರಾಗಿರಬೇಕು? ವೇದಪೀಠ ವಿರಿಂಚಿ ಭವ ಚಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಇದು ಒಳ್ಳೆ ಅದ್ಭುತವಾದ ಹರಿಕಥಾಮೃತ ಸಾರದ ಪದ್ಯ. ಅಲ್ಲಿ ಹೇಳ್ತಾರೆ ಲೋಕ ಪವಿತ್ರ, ಅವರು ಪವಿತ್ರ ಅಲ್ಲ, ಲೋಕವನ್ನು ಪವಿತ್ರ ಮಾಡಷ್ಟು ಪವಿತ್ರವಾಗಿದ್ದಾರೆ. ಅಂದಮೇಲೆ ಅವ್ರ ಬಗ್ಗೆ ಯಾವ ಕೆಟ್ಟ ಯೋಚನೆಯೂ ಮಾಡಬಾರದು ಅಂತ ಹೇಳೋದಕ್ಕೆ ಅತ್ಯುತ್ತಮ ನಿದರ್ಶನ. ಆಗ ವೇದವ್ಯಾಸ ಹೇಳಿದಂತೆ, ಆಯ್ತು ಅಶ್ವತ್ಥ ಮರೆ, ವಾಚಾ ನಿವಾರಯ ಅಸ್ತ್ರಂತೆ ಅಂತ ಹೇಳ್ತಾರೆ. ಬಾಯ್ಲಾದ್ರನ್ನೇ ವಾಪಸ್ ತಗೊಂಡ್ಬಿಟ್ಟೆ ಅಂತ ಹೇಳಿ ಅಂತ ಹೇಳ್ತಾರೆ. ಬಾಯ್ಲಾರ್ ಅನ್ನಯ್ಯ ಅಂತ, ಬಾಯ್ಲಾರ್ ಅನ್ನಿ ಕೊನೆ ಪಟ್ಟ ತೋಳಗೆ ಬರಲಿಲ್ಲ ನಿಮಗೆ, ತಗೊಂಡ್ಬಿಟ್ಟೆ ಅನ್ನಿ ಅಂತ ಹೇಳ್ತಾರೆ. ಆಗ ಅವ್ರು ಹೇಳಿದ್ರಂತ, ಆಯ್ತು ಮುಕ್ತಾಹ ಪಂಚೈವ ಪಾಂಡವಾಹ, ನಾನು 5 ಜನ ಪಾಂಡವರು ಮಾತ್ರ ಬಿಡ್ತೇನೆ, ಅವರ ಸಂತತಿ ನಾಶವಾಗಬೇಕು ಅಂತ ಹೇಳಿಬಿಟ್ಟು. ಮುಕ್ತಾಹ ಪಂಚೈವ ಪಾಂಡವಾಹ, ಆದ್ರೆ ಅವ್ರ ಸಂತತಿಯನ್ನು ಬಿಡೋದಿಲ್ಲ, ಅದು ನಾಶವಾಗಬೇಕು, ಇಷ್ಟೇ ನಾವು ವಾಪಸ್ ತಗೊಂಡಿರೋ ಅಂತ ಹೇಳಿದರೆ. ಆಗ ವೇದವ್ಯಾಸ ಹೇಳ್ತಾರೆ, ಬಾರಿ ತಪ್ಪು ಮಾಡ್ತಾ ಇದ್ದೀರಿ ಅಶ್ವತ್ಥಾಮರೆ, ಎಂಥ ಕೆಲಸ ಮಾಡ್ತಿದ್ದೀರಿ, ಎಷ್ಟು ತಪ್ಪು ಮಾಡಿದ್ದೀರಿ ಈಗಾಗಲೇ, ನೀವೀಗ ನನ್ನ ಮಾತು ಕೇಳಿ, ಈಗ ನೀವು ಭೀಮನಿಗೆ ಸೋತಿದ್ದೀರಿ, ಮಾಡುವ ಕೆಲಸ ಮಾಡಿದ್ದೀರಿ, ನಿಮಗೆ ಈಗ ಒಂದು ಅರ್ಹತೆ ಹೋಗಿದೆ, ನಿಮ್ಮ ತಲೆ ಮೇಲೆ ಒಂದು ಮಣಿ ಇದೆ, ಆ ಮಣಿಯನ್ನು ತೆಗೆದು ಕೊಟ್ಟು ಬಿಡಿ ಅಂತ ಹೇಳಿದ್ರು. ಅಶ್ವತ್ಥಾಮರ ತಲೆಯ ಮೇಲೆ ಹುಟ್ಟಿನಿಂದ ಒಂದು ಮಣಿ ಇತ್ತಂತ, ಅವರ ತಲೆಯ ಮೇಲೆ ಕತ್ಲಲ್ಲಿ ಓಡಾಡ ತಲೆ ಮೇಲೆ ಟಾರ್ಚ್, ಅವರಿಗೆ ಕತ್ಲು ಕೂಡ ಹೆದರಿಕೆನೇ ಇಲ್ಲ, ಎಲ್ಲಿ ಬೇಕಾದ್ರೆ ಓಡಾಡಬಹುದಾಗಿತ್ತು. ಅದಿದ್ರೆ ತಲೆ ಮೇಲೆ ಇದೇ ಇಲ್ಲ, ಹಸುವಿಲ್ಲ, ಬಾಯಾರಿಕೆ ಇಲ್ಲ, ನೀರಿಡಿಕೆ ಇಲ್ಲ, ಏನು ನಿಶ್ಚಿಂತೆ ಆಗಿರ್ಬೋದು, ರೋಗ ಇಲ್ಲ, ವೃದ್ಧಾಪ್ಯ ಇಲ್ಲ, ನಮಗನ್ಸ ಸಿಕ್ಕಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಸ್ಬಿಡ, ಅದೇನ ಬೈ ಚಾನ್ಸ್ ಸಿಕ್ಕಿಬಿಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ನಿಸೋಷ್ಟು ಬಿಟ್ಟು ಮಣಿ ಅವರ ತಲೆ ಮೇಲೆ ಇದೆ. ಅದು ಒಂದು ಇಂತ ಅಪೂರ್ವವಾದ ಮಣಿಯನ್ನು ಪಡೆದ ಪುಣ್ಯಾತ್ಮರವರು ಅದನ್ನ ಕೊಟ್ಟುಬಿಡಿ, ಈಗ ಕಿತ್ತಿ ಭೀಮನಿಗೆ ಕೊಟ್ಟುಬಿಡಿ ಅಂತ ಹೇಳಿದ್ರು. ಯಾಕೆ ಸೋತಿದ್ದೀರಿ, ಅನ್ಯಾಯ ಮಾಡಿದ್ದೀರಿ ಭೀಮನಿಗೆ, ಭೀಮನಿಗೆ ಒಪ್ಪಿಸಿ ಅಂತ ಹೇಳಿದ ತಕ್ಷಣ ಬೇರೆ ವೇದವ್ಯಾಸರು ಮಾತು ಅಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಕೂಡ ಅದ್ರ ಮುಂದೆ ಏನು, ಅಷ್ಟು ದೊಡ್ಡವರು ವೇದವ್ಯಾಸದೇವರು, ತಕ್ಷಣ ಕಿತ್ತು ಕೊಟ್ರಂತೆ. ಅದೇ ಈ ತೇರು ಕೂಡ ಮಣಿ ಅಲ್ಲ, ಫಿಕ್ಸ್ ಆಗಿಬಿಟ್ಟಿದೆ, ಒಳಗಡೆ ಹುಟ್ಟರೆ ಬಂದ್ಬಿಟ್ಟಿದೆ. ಆ ಚಾಕುವಿನಿಂದ ಕತ್ತರಿಸಿ ಕೊಡಬೇಕು, ಕರ್ಣ ಕವಚ ಕುಂಡಲನ್ನು ಕತ್ತರಿಸಿ ಕೊಟ್ಟನಲ್ಲ, ಹಾಗೆ ಕತ್ತರಿಸಿ ಕೊಡಬೇಕು, ರಕ್ತ ಸುರಿತಾ ಇದೆ, ತೆಗೆದು ಭೀಮನ ಕೈಯಲ್ಲಿ ಕೊಟ್ರಂತ. ಎಂಥ ಪನಿಷ್ಮೆಂಟ್ ನೋಡಿದ್ರೆ, ಹುಟ್ಟಿನಿಂದ ಬಂದ ತಲೆ ಮೇಲಿನ ಮಣಿ ಅವರು ಹೊರಟೋಯ್ತು ಅದರಿಂದ. ಸೊ ಭೀಮಸೇನೇ ಮಾಡಿದ ಅನ್ಯಾಯ ಮಣಿಯನ್ನ ಕಲಿತಾ ಇದೆ. ತಲೆಯಲ್ಲಿರೋ ಮಣಿ ಹೋಗೋದಕ್ಕೂ ಭೀಮನಿಗೆ ಅನ್ಯಾಯ ಮಾಡಿದ್ದಕ್ಕೆ ಏನು ಕಾರಣ ಅಂದ್ರೆ, ತಲೆ ಎಂಬುದು ಜ್ಞಾನದ ಸಂಕೇತ. ಭೀಮಸೇನ ವಾಯುದೇವರ ಅವತಾರ, ಜ್ಞಾನಾಭಿಮಾನಿನೇ ವಾಯುವೇ ನಮಃ, ಅವರು ವಾಯುದೇವರಿಗೆ ದ್ರೋಹ ಮಾಡಿದರೆ ಜ್ಞಾನ ನಾಶವಾಗುತ್ತೆ ಅಂತ ಅರ್ಥ. ತಲೆ ಮೇಲೆ ಮಣಿ ಅವರಿಗಿದೆ, ತಲೆ ಒಳಗೆ ಮಣಿ ಇರಬೇಕು ಅಂತ ಹೇಳ್ತಾರೆ. ತಲೆ ಒಳಗೆ ಮಣಿ ಇರಬೇಕು, ಅದ್ಯಾವುದದು? ಜ್ಞಾನದ ಮಣಿ, ತತ್ವಜ್ಞಾನದ ಜ್ಯೋತಿಯೇ ಒಳಗಿರತಕ್ಕಂಥ ಮಣಿ ಅದು. ವಾಯುದೇವರ ದ್ರೋಹ ಮಾಡಿದವರಿಗೆ ಜ್ಞಾನದ ನಂದಾದೀಪ ನಂದಿ ಹೋಗುತ್ತೆ ಅಂತ ಅದರ ತಾತ್ಪರ್ಯ. ತೆಗೆದು ಕೊಟ್ಟರಂತೆ ಭೀಮಸೇನ ಅದನ್ನು ತಗೊಂಡಾಯ್ತು. ಆಗ ಕೃಷ್ಣ ಮಾತಾಡ್ತಾನೆ, ಅಶ್ವತ್ಥಾವರೇ ಇಷ್ಟು ಮಾಡಿದ್ದೀರಿ, ಇನ್ನೊಂದು ಕೆಲಸ ಹೇಳ್ತೀರಿ ಮಾಡಿಬಿಡಿ ಅಂತ ಹೇಳಿದ್ದಾರೆ. ಏನು ಅಂದ್ರೆ, ನೀವೀಗ ಇನ್ನೊಂದನ್ನು ಬಿಡಬೇಕು, 5 ಜನ ಪಾಂಡವರನ್ನು ಬಿಟ್ಟಿದ್ದೀರಿ, ಸಂತತಿ ಹೊಡೆದಿದ್ದು ಹೇಳಿದ್ದೀರಿ, ಆಯ್ತು, ಆದರೆ ಉತ್ತರಾದೇವಿಯ ಗರ್ಭವನ್ನು ಮಾತ್ರ ಹೊಡಿಬೇಡಿ, ವಾಪಸ್ ತಗೊಳ್ಳಿ ಅಂತ ಹೇಳಿ, ಆ ಗರ್ಭದಿಂದ ವಿತರ ಮಾಡಿಕೊಳ್ಳಿ. ಆ ಕ್ಷಣಕ್ಕೆ ಅವ್ರು ಹೇಳ್ತಾರೆ, ಸುಮ್ಮನೆ ಕೂಡ ಇರೋದಿಲ್ಲ ಕೃಷ್ಣ, ಇಲ್ಲ ನಾನು ಅಲ್ಲೇ ಬಿಡಿಸ್ತೇನೆ ಅಂತ ಹೇಳಿದ್ರು. ಅಲ್ಲೂ ಬಿಡಿಸ್ತೇನೆ, ಉಳಿದವರು ಸಾಯ್ಬೇಕು, ಅಲ್ಲಿ ಬಿಡಿಸ್ತೇನೆ ಅಂತ ಹೇಳಿದ ತಕ್ಷಣ, ಇಲ್ಲ ನನ್ನ ಮಾತು ಕೇಳಿ, ಆ ಮಗುವನ್ನು ಉಳಿಸಿ ಅಂತ ಹೇಳಿದ್ದಾರೆ. ಆ ಗರ್ಭದಲ್ಲಿ ಕೂತಿದೆ ಮಗು, ಅದು ಉಳಿಸ್ಬೇಕು. ಇಲ್ಲ ನಾನು ಉಳಿಸೋದಿಲ್ಲ. ಯಾಕೆ ಗೊತ್ತಾ ಕೃಷ್ಣ? ಪಕ್ಷಪಾತಾದಿಚ್ಛಸಿತ್ವಂ ಭಾಗಿನೇಯಸ್ಯ ಸಂತತಿ. ಅದು ಯಾರು ಗೊತ್ತಾ? ಪರಿಷಿದ್ರಾಜನ ಗರ್ಭ. ಪರಿಷಿದ್ರಾಜ ಉತ್ತರ ಗರ್ಭದಲ್ಲಿ ಕೂತಿದ್ದಾನೆ. ಉತ್ತರೇ ಅಭಿಮನ್ಯುವನ ಹೆಂಡತಿ, ಅಭಿಮನ್ಯು ಸುಭದ್ರೆಯ ಮಗ, ಸುಭದ್ರೆ ನಿನ್ನ ತಂಗಿ, ನಿನ್ನ ತಂಗಿಯ ಸಂತಾನವನ್ನು ಉಳಿಸಕ್ಕೆ ಹೇಳ್ತಾ ಇದ್ದೀನಿ ನೀನೀಗ, ನೀನು ಪಕ್ಷಪಾತ ಮಾಡ್ತಾ ಇದ್ದಿ, ತತ್ರೈವ ಪಾತಾಯವ, ಅಲ್ಲಿಯೇ ಬಿಡಿಸಿಬಿಡ್ತೇನೆ. ಎಂಥ ವಿಚಾರ! ಕೃಷ್ಣರಿಗೆ ಪಕ್ಷಪಾತ ದೋಷ ಹೇಳ್ತಾರೆ. ನಿಜವಾದ ಪಕ್ಷಪಾತಿ ದುರ್ಯೋಧನ, ಅವರ ಪಕ್ಷಪಾತಿ ಇವರು, ಆರೋಪ ಮಾಡೋ ದೇವರ ಮೇಲೆ. ಇದನ್ನು ಯೋಚನೆ ಮಾಡಿದ್ರೆ ಅಶ್ವತ್ ದುರ್ಯೋಧನರ ಸಹವಾಸ ಎಷ್ಟು ಅವರನ್ನು ಕೆಡಿಸಿಬಿಟ್ಟಿದೆ ಯೋಚನೆ ಮಾಡಬೇಕು. ದುರ್ಯೋಧನರ ಸಹವಾಸ ಅವರ ಚಿಂತನ ಶಕ್ತಿಯನ್ನೇ ತೆಗೆದುಹಾಕಿಬಿಟ್ಟಿದೆ. ಓ ಮೈಷಮೇಂದ್ರ ಗೃಹೇನ ಸಾಪೇಕ್ಷತ್ವ ತಥಾಚ ದರ್ಶಯತಿ, ಓ ಬ್ರಹ್ಮಸೂತ್ರ, ಅದು ಒಂದು ದೇವರಿಗೆ ಪಕ್ಷಪಾತಾದಿ ದೋಷಗಳಿಲ್ಲ ಅಂತ ಶಾಸ್ತ್ರ. ಇವರು ದೊಡ್ಡ ಶಾಸ್ತ್ರಜ್ಞರು, ಭಾಗವತ ಹೇಳೋರು. ಆದ್ರೆ ಏನಾಗಿ ಆ ಶುಕರೂಪದಿಂದ ಇಲ್ಲೇನ್ ಮಾಡ್ತಿದ್ದಾರೆ? ಆ ತಪ್ಪು ತಪ್ಪಾಗಿ ಮಾತಾಡ್ತಾರೆ. ದೇವರೇ ನೀನು ಕೃಷ್ಣ ನೀನು ಪಕ್ಷಪಾತ ಮಾಡ್ತಾ ಇದ್ದಿ, ಅದಕ್ಕೆ ಅಲ್ಲೇ ಬಿಡಿಸ್ತೇನೆ ಅಂದ್ರೆ. ಅಶ್ವತ್ಥಾಮರೇ ಹಠ ಮಾಡಬೇಡಿ, ನನ್ನ ವಿರುದ್ಧ ನಿಲ್ಲಕ್ಕೆ ಹೋಗಬೇಡಿ, ನೀವದನ್ನ ವಾಪಸ್ ತಗೊಳ್ಳೇಬೇಕು ಅಂತ ಹೇಳಿದ್ರೆ ಅಶ್ವತ್ಥಾಮರು ಇಲ್ಲ ನಾನು ಹೊಡೆದೇ ಹೊಡಿತೇನೆ ಅಂತ ಹೇಳಿದ್ರೆ ಆ ಕೃಷ್ಣ ಹೇಳ್ತಾನೆ, ಏನ್ ಅಶ್ವತ್ ಏನು ತಿಳ್ಕೊಂಡಿದ್ದೀರಿ? ನನ್ನ ಕೈಲಿ ಆಗೋದಿಲ್ಲ, ಅದಕ್ಕೆ ಉಳಿಸಿ ಅಂತ ಕೇಳ್ತೇನೆ ಅಂತ ತಿಳ್ಕೊಂಡಿದ್ದೀರಾ? ತಪ್ಪು, ನಿಮಗೆ ವೈಷ್ಣವನ ದ್ರೋಹ ಬರಬಾರದು ಅಂತ ಹೇಳ್ತಿದ್ದೇನೆ ಅಷ್ಟೇನೆ. ಅಲ್ಲಿ ಕೂತಿರೋ ವ್ಯಕ್ತಿ ಸಾಮಾನ್ಯನಲ್ಲ, ಭಗವದ್ಭಕ್ತ ಒಬ್ಬ ಕೂತಿದ್ದಾನೆ, ಅವನಿಗೆ ಅನ್ಯಾಯ ಮಾಡಿದ ದ್ರೋಹ ನಿಮಗೆ ಆಗಬಾರದು, ಅದಕ್ಕೆ ಹೇಳ್ತಿದ್ದೇನೆ ಹೊರತು ನನ್ನ ಕೈಲಿ ಆಗೋದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನನ್ನ ಕೈಲಾಗೋದಿಲ್ಲ ಅಂತ ಹೇಳಲಿಲ್ಲ, ನೀವು ಅದನ್ನು ಬಿಟ್ಟರೆ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳಿದೆ ಅಷ್ಟೇನೆ. ಇಲ್ಲೊಂದು ಮಾತಿದೆ, ಯಾತಕ್ಕೆ ಕೃಷ್ಣನಿಗೆ ಇಷ್ಟು ಹಠ, ಅಶ್ವತ್ಥಾಮರ ಅಷ್ಟೇ ಅಲ್ಲದೆ ಹೋಗ್ಲಿ ಬಿಡಿ ಅಂತ ಮುಂದೆ ಹೋಗ್ತಿತ್ತ, ಆಗಲೇಬೇಕು ಅಂತ ಯಾಕೆ ಹಠ ಹಿಡಿತಾ ಇದ್ದಾರೆ? ಅದು ಬಹಳ ಸೂಕ್ಷ್ಮವಾದ ಪ್ರಶ್ನೆ. ಅದಕ್ಕೆ ಹೇಳ್ತಾರೆ, ಭಾರತದಲ್ಲಿ ಹೇಳ್ತಾರೆ, ಮುಂದೆ ಯಾತಕ್ಕೆ ಕೃಷ್ಣ ಉಳಿಸ್ತಿದ್ದಾನೆ ಪರಿಶುದ್ಧ ಇದನ್ನ ಅಂತ ಕೇಳಿದ್ರೆ, ಅವನಿಗೆ ಮುಂದೆ ಭಾಗವತ ಕೇಳೋ ಯೋಗ ಇದೆ, ಅದಕ್ಕೆ ಅವನು ಸಾಯಬಾರದು ಅಂತ ಕೃಷ್ಣ ಉಳಿಸ್ತಿದ್ದಾನೆ. ನಮ್ಗೆ ಈಗ ಅರ್ಥ ಆಗುತ್ತೆ, ಮುಂದೆ ನಾವು ಸಾಯಬಾರದು ಅಂತಿದ್ರೆ ಭಾಗವತ ಕೇಳ್ತೇವೆ ಅಂತ ಸಂಕಲ್ಪ ಮಾಡಿ ಲೈಫ್ ಅಲ್ಲಿವರೆಗೆ ಉಳಿಯುತ್ತೆ ಅಂತ ಅರ್ಥ. ನಾವು ಹಾಗಲ್ಲ, ಇದನ್ನೇ ಓದ್ತೇವೆ, ಇಂಜಿನಿಯರಿಂಗ್ ಮೆಡಿಕಲ್ಲೇ ಓದಿ ಸಂಕಲ್ಪ ಮಾಡಿಬಿಡ್ತೇವಲ್ಲ, ಅದನ್ನು ಮಾಡಬಾರದು ಅಂತ ಹೇಳಕ್ ಹೊರಟಿಲ್ಲ. ನಮ್ಮ ಜೀವನದ ಗುರಿ ಅದಾಗಬಾರದು, ಅದ್ರ ಮೇಲೆ ಇನ್ನೊಂದು ಗುರಿ ಇದೆ, ಅದು ಸೆಕೆಂಡರಿ. ಅವೆಲ್ಲ ಕೂಡ ಆಗಬಹುದು, ಆಗದೇ ಇರು, ಊಟ ಆಗ್ಬೇಕು ಕರೆಕ್ಟ್, ಜಿಲೇಬಿನೇ ತಿನ್ಬೇಕು ಸ್ವೀಟ್, ಅವೆಲ್ಲ ಹಠ ಮಾಡಕ್ ಹೋಗಬಾರದು. ಬಂದ್ರು ಸರಿ ಹೋದ್ರೂ ಸರಿ, ಆದ್ರೆ ಊಟ ಇಲ್ದಿರ್ಲಿಕ್ಕಾಗಲ್ಲ, ಅದು ಕರೆಕ್ಟ್, ಜಿಲೇಬಿ ಇಲ್ದಿರ್ಲಿಕ್ಕಾಗಲ್ಲ ಸರಿಯಲ್ಲ, ಲಾಡು ಇಲ್ದಿರ್ಲಿಕ್ಕಾಗಲ್ಲ, ಇನ್ನು ಜಾಸ್ತಿನೇ ಇರ್ತಾನೆ ಡಯಾಬಿಟಿಸ್ ಎಲ್ಲ ಬರೋದಿಲ್ಲ, ಅದರಿಂದ ಜಾಸ್ತಿನೇ ಇರ್ತಾನೆ. ಆದ್ರೆ ಊಟ ಇಲ್ಲದೆ ಇರ್ಲಿಕ್ಕಾಗೋದಿಲ್ಲ ಅಂದ್ರೆ ಅರ್ಥ ಇದೆ, ಆಹಾರ ಬೇಕು ಅಂದ್ರೆ ಅರ್ಥ ಇದೆ, ಆದ್ರೆ ಯಾವ್ದಾದ್ರು ವಿದ್ಯೆ ಬೇಕು ಅರ್ಥ ಇದೆ, ಇದೇ ಬೇಕು ಅಂತ ಹಠ ಮಾಡಬಾರದು, ಅದೇ ಬಂತ ಯೋಚನೆ ಇಲ್ಲ. ಆದ್ರೆ ನಿನ್ನೆ ಈ ರೀತಿ ಯೋಚನೆ ಮಾಡಿದ್ರೆ ಗೊತ್ತಾಗ್ತದೆ, ಆಗ ಭಾಗವತ ಕೇಳ್ತಾನೆ ಅನ್ನೋದರ ಫಲ ಅವನು ಬದುಕಿಸಬೇಕಾಗಿದೆ. ಕೃಷ್ಣ ಪರಮ ಭಾಗವತನನ್ನ, ಭಾಗವತ ಕೇಳ್ತಕ್ಕಂಥ ಭಾಗವತನನ್ನ ಉಳಿಸಕ್ಕೋಸ್ಕರ ಹಾಗೆ ಮಾಡಿದ್ದಾನೆ. ಅಶ್ವತ್ಥಾಮರಿಗೆ ಅರ್ಥವಾಗ್ತಾ ಇಲ್ಲ. ಕೃಷ್ಣ ಹೇಳ್ತಾನೆ, ನೋಡಿ ದುರ್ಮತೆ ಪಶ್ಯಮೇ ವೀರ್ಯಂ ಅಂತ ಹೇಳ್ತಾನೆ, ನನ್ನ ಶಕ್ತಿ ನೋಡಿ ಅಶ್ವತ್ಥಾಮರೇ, ನೀವು ಹೊಡಿರಿ, ಗರ್ಭ ಸಾಯಿಲೆ ಏನು ಯೋಚನೆ ಇಲ್ಲ, ತ್ವದಸ್ತ್ರಡಿಹ ತಮ್ ಗರ್ಭಂ ಪುನರುಜ್ಜೀವ ಯಾಮ್ಯಹಂ, ನಾನು ಮತ್ತೆ ಬದುಕಿಸ್ತೇನೆ ಆಯ್ತೋ ಇಲ್ಲ ಅಂತ ಹೇಳ್ತಾನೆ, ಮತ್ತೆ ಬದುಕಿಸ್ತೇನೆ. ಎಂತ ಚಾಲೆಂಜ್ ಇದು ಒಂದು, ಮತ್ತೆ ಈ ಮಾತಾಡೋ ಶಕ್ತಿ ಯಾರಿಗಿದೆ ಜಗತ್ತಿನೊಳಗೆ? ಸತ್ತವರು ಬದುಕ್ತೇನೆ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳು ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಸಿಕ್ಕರೆ ಯಾರು ಸಿಗ್ತಾರೆ? ರಾಯರು ಆದ್ರೆ ಅನ್ಸುತ್ತಾರೆ, ನಾವು ಬದುಕ್ತೇವೆ ಅಂತ ಹೇಳೋದೇ ಇಲ್ಲ, ದೇವ್ರ ಮೇಲೆ ಹಾಕ್ತಾರೆ. ಆದ್ರಿಂದ ನಾನು ಬದುಕ್ತೇನೆ ಅನ್ನೋ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇಲ್ಲ, ಭಗವಂತನ ಹೊರತು. ಅದಕ್ಕೆ ಹರಿರೇವ ಪರಹ, ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತೃಗತಿ ಅಂತ ಕೊಂಡಾಡೋದು ಅದಕ್ಕೇನೆ. ಇಷ್ಟು ಹೇಳಿದಾಗ ಅಶ್ವತ್ಥಾಮರಿಗೆ ಏನು ತೋಚ್ತಾ ಇಲ್ಲ. ಅಶ್ವತ್ಥಾಮರೇ, ನನ್ನ ಮಾತು ಕೇಳಿಕೊಂಡು ನೀವು ಉಳಿಸಿದ್ರೆ ಪರೀಕ್ಷೆದಾದ ಒಬ್ಬನು ಉಳಿತಿದ್ದ, ನನ್ನ ಮಾತು ಕೇಳಲಿಲ್ಲಲ್ಲ, ನಾನು ಪ್ರತಿಜ್ಞೆ ಮಾಡ್ತೇನೆ, ಸಂತತಿ ಪಾಂಡವ ಸಂತತಿ ಇಲ್ಲಿವರಿಗೆ ಬರುತ್ತೆ ಗೊತ್ತಾ, ಪಾಂಡವಾನ ಸಂತತಿ ವರ್ಷ ಸಹಸ್ರಂ ಭವಿಷ್ಯತಿ, ಬರೀ ಪರೀಕ್ಷೆ ಉಳಿಯೋದಿಲ್ಲ, ಅವನ ಮಗ ಅವನ ಮಗ ಅವನ ಮಗ ಅವನ ಮಗ ಅಂತೇಳಿ ಕಲಿಯುಗದಲ್ಲಿ ಸಾವಿರ ವರ್ಷಗಳ ಕಾಲ ಪಾಂಡವರ ಸಂತಾನ ಬದುಕುತ್ತೆ ಅಂತ ಕೃಷ್ಣ ಹೇಳಿಬಿಡ್ತಾರೆ. ಇಲ್ಲಿ ಅವ್ರು ಎಲ್ಲರೂ ಸಾಯ್ಬೇಕಾಗಿತ್ತು, ಅಷ್ಟರ ಪ್ರಕಾರ ಅವ್ರ್ಯಾರು ಸಾಯ್ ನನ್ನ ಶಕ್ತಿ ನೋಡಿ ಈಗ ಅಂತ ಹೇಳಿದೆ. ನಮ್ಗೆ ಅಶ್ವತ್ಥಾಮರು ಏನು ಮಾಡೋ ಸ್ಥಿತಿಯಲ್ಲಿಲ್ಲ, ಪಾಂಡವರ ಸಂತತಿ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ಕೂಡ ನಿಮ್ಮ ಅಸ್ತ್ರ ಏನು ಮಾಡಲಿಕ್ಕಾಗೋದಿಲ್ಲ, ಅವರೆಲ್ಲ ಉಳ್ಕೋತಾರೆ. ಪಾಂಡವರ ಸಂತತಿ ಒಂದ್ ದಿವಸ ಎರಡು ದಿವಸ ಇರೋದಿಲ್ಲ, ಸಾವಿರ ವರ್ಷಗಳ ಕಾಲ ಕಲಿಯುಗದಲ್ಲಿ ಇರುತ್ತೆ. ಕೊನೆಯ ರಾಜ ಯಾರು ಅಂದ್ರೆ ಅವನ ಹೆಸರು ಕ್ಷೇಮಕ, ಕ್ಷೇಮಕ ಅಂತ ಹೆಸರು, ಕ್ಷೇಮಕಾಂತ ಈರಿಹ ಅಂತ ಹೇಳ್ತಾರೆ. ಜನಕ್ಕೆ ಅರ್ಥ ಆಗದೆ ಕ್ಷೇಮಕಾಂತ ಕ್ಷೇಮಕಾಂತ ಅಂತ ಮಾಡಿಬಿಟ್ಟಿದ್ದಾರೆ. ಕ್ಷೇಮಕ ಅಂತ ಕ್ಷೇಮಕಾಂತ, ಕ್ಷೇಮಕನವರೆಗೆ ಅಂತ ಅರ್ಥ. ಕ್ಷೇಮಕಾಂತ ಕೊನೆಯ ರಾಜ ಅವನು, ಅಲ್ಲಿವರೆಗೂ ಪಾಂಡವರ ಸಂತತಿ ಇರುತ್ತೆ. ನನ್ನ ಶಕ್ತಿ ನೋಡಿದ್ರ, ನನ್ನ ಮಾತಿಗೆ ವಿರುದ್ಧ ಮಾತಾಡಿದ್ರಲ್ಲ, ನಿಮಗೆ ಶಾಪ ಕೊಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ದೇವರ ದ್ರೋಹ ಏನು ಮಾಡುತ್ತೆ ಯೋಚನೆ ಮಾಡಬೇಕು. ನೀವು ಏನು ಹಣೆಯನ್ನು ಕಿತ್ತುಕೊಟ್ಟಿದ್ದೀರಿ, ಆ ಗಾಯ ಹಾಗೇ ಇರಲಿ ಅಂತ ಹೇಳ್ಬಿಡ್ತಾನೆ ಕೃಷ್ಣ. ಕಿತ್ತುಕೊಟ್ಟ ಗಾಯ ಹಾಗೇ ಇರಲಿ, ವಾಸಿಯಾಗದ ಗಾಯವಾಗಬೇಕು. ದುರ್ಗಂಧಯುಕ್ತ ಗಣಸಂಚಿತಾಂಗ ಸದಾಚರಸ್ತಂ ವಿಪಿನೇಶು ಮಂದ, ನಿಮ್ಮ ಮೈದ ದುರ್ಗಂಧ ಬರಲಿ, ವಾಸನೆ ಬಂದ್ಬಿಡುತ್ತಲ್ಲ ಗಾಯದಾದ ಮೇಲೆ ವಾಸನೆ ಬರಲಿ. ಗಣಸಂಚಿತಾಂಗ, ಮೈಯೆಲ್ಲ ಹುಣ್ಣುಗಳಾಗಲಿ. ಅದರ ಜೊತೆಗೆ ನಿಮಗೆ ಗಮ್ಯಸ್ತವಶ್ಚಾತ್ ನಚ ಭೂಮಿ ಭಾಗ, ಭೂಮಿ ಜನರಿರುವ ಮಧ್ಯೆ ಹೋಗದಂತೆ ಆಗಲಿ ಅಂತ ಹೇಳ್ತಾರೆ. ಜನರ ಮಧ್ಯೆ ಹೋಗದಂತೆ ಆಗಲಿ, ಅಷ್ಟೇ ಅಲ್ಲ, ನೀವು ನಡ್ಕೊಂಡು ಹೋಗೋ ಶಕ್ತಿ ಹೋಗಿಬಿಡ್ಲಿ, ಇನ್ನೊಬ್ರು ಎತ್ಕೊಂಡು ಬಿಡ್ಬೇಕು ನಿಮ್ಮನ್ನ, ಅಷ್ಟೇ, ನಡ್ಕೊಂಡು ಹೋಗ್ಲಿಕ್ಕೆ ಆಗಬಾರ್ದು, ನಿಮ್ ಕೈಲಿ ನಡ್ಕೊಂಡು ಹೋಗ್ಲಿಕ್ಕೆ ಆಗಬಾರದು. ಇನ್ನೊಬ್ಬ ನರಾಧಿರೂಢ, ಇನ್ನೊಬ್ರು ಎತ್ಕೊಂಡೋಗಿ ಬಿಡ್ಬೇಕು ಅಷ್ಟೇ, ನಿಮ್ಮನ್ನ ಎತ್ಕೊಂಡೋಗಿ ಬಿಡಬೇಕು, ಎತ್ಕೊಂಡೋಗಿ ಬಿಡಬೇಕು, ಬಿಡಾಗಿಲ್ಲ, ದುರ್ಗಂಧ ಹತ್ರ ಬರಾಗಿಲ್ಲ, ಎಷ್ಟು ತಮಾಷೆ ಇದೆ, ಹತ್ರ ಬರಾಗಿಲ್ಲ, ಇವ್ರು ಹೋಗಾಗಿಲ್ಲ. ಇಂಥ ಶಿಕ್ಷೆ ನಿಮಗೆ ಕೊಡ್ತಾ ಇದ್ದೇನೆ, ಈ ಪಾಂಡವರ ದ್ರೋಹ ಮಾಡಿದ್ದಕ್ಕೋಸ್ಕರ ಶಿಕ್ಷೆ ಅಂತ ಹೇಳಿದ ತಕ್ಷಣ ಅಶ್ವತ್ಥಾಮರು ಸುಮ್ಮನೆ ಇದ್ದಾರೆ, ಏನು ಮಾಡೋ ಸ್ಥಿತಿಯಲ್ಲಿಲ್ಲ. ಕೃಷ್ಣನ ಮೇಲೆ ಮಾತಿನ ಮೇಲೆ ಇಷ್ಟೊತ್ತು ಹಾರಾಡಿದ್ರು, ಹಾರಾಡಕ್ಕೆ ಆಗ್ತಾ ಇಲ್ಲ. ಆಗ ವೇದವ್ಯಾಸರು ಮಾತಾಡ್ತಾರೆ, ಕೃಷ್ಣ ಹೇಳಿದ್ದೆಲ್ಲ ಸತ್ಯವಾಗಲಿ ಅಂತ ಹೇಳಿಬಿಟ್ರು. ಎರಡು ರೂಪದ ಕೃಷ್ಣನ ಶಾಪ ಬಂದಾಗ ಆಯ್ತವ. ಆಗ ಅವ್ರು ಏನು ಮಾಡ, ದುರ್ಯೋಧನ ಪಕ್ಷಪಾತ ಎಲ್ಲಿ ಹೋಯ್ತಾ ಇದೆ ಲೆಕ್ಕ ಹಾಕಬೇಕು. ದೊಡ್ಡ ಜೀವರವರು ಪಾಪ, ರುದ್ರದೇವರ ಅವತಾರರಾದವರು, ದುರ್ಯೋಧನ ಮಾಡಿದ ಪಕ್ಷಪಾತದಿಂದ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಅಂತ ಒಂದು ಹೀನಾಯವಾದ ಸ್ಥಿತಿ ಬರಹಾಗಾಯ್ತು. ಕೊನೆಗೆ ಒಂದು ಉಪಾಯ ಮಾಡಿದರಂತೆ, ಆಯ್ತು ನಿಮ್ಮನ್ನ ನಾನು ತಪ್ಪು ಮಾಡಿದೆ, ಈಗ ತಪ್ಪು ಒಪ್ಪುಗೋತಾ ಇರೋ, ಕ್ಷಮಿಸಿ ಬಿಡಿ ನನ್ನನ್ನು, ದೊಡ್ಡ ತಪ್ಪು ಮಾಡಿದೆ, ನನ್ನ ಅನುಗ್ರಹ ಮಾಡಬೇಕು ಅಂತ ಕೇಳಿಕೊಂಡ್ರೆ ಉಳಿದವರ ಇದೇನು ಅನುಗ್ರಹ ಮಾಡ್ತಾರೆ, ಹೋಗ ಏನು ಬಿಡ್ತಿದ್ರು. ಆದರೆ ದೇವರಷ್ಟು ಕರುಣಾಳು ಯಾರೂ ಇಲ್ಲ. ಪಾಪ ಕರ್ಮವ ಸಹಿಸುವರೆ ಲಕ್ಷ್ಮೀಪತಿಗೆ ಸಮರಾದ ದಿವಿಜರನು ಈ ಪಯೋಜ ಭವಂಡದೊಳಗೆ ಆವಲ್ಲಿ ನಾ ಕಾಣೆ, ಗೋಪ, ಗುರುವಿನ ಮಡದಿ, ಭೃಗು, ನಗ, ಚಾಪ ಮೊದಲಾದವರು ಮಾಡಿದ ಮಹಾಪರಾಧಗಳೆಡಿಸಿದನೇ ಕರುಣಾ ಸಮುದ್ರ ಹರಿ. ಎಂಥ ಕರುಣಾಳು ಪರಮಾತ್ಮ. ಆಯ್ತು, ಏನ್ ಕೇಳಿ ಅಂತ ಹೇಳಿದ್ರೆ, ಏನ್ ಬೇಕು ಅಂತ ಕೇಳಿದ್ರೆ, ಇನ್ನೇನೂ ಇಲ್ಲ, ತ್ವಯಾ ಸಹ ಸ್ಯಾತ್ ಮಮ ಸಂಗಮೋ ವಿಭೋ ಯಥೇಷ್ಟತಃ ಅಂತ ಕೇಳಿದ್ರೆ ವೇದವ್ಯಾಸರೇ, ಕೃಷ್ಣ ಇಷ್ಟಪಟ್ಟ ಹಾಗೆಲ್ಲ ನೀವು ಕಾಣಬೇಕು ನನಗೆ ಅಂತ ಹೇಳಿದ್ರು. ಇಷ್ಟಪಟ್ಟ ಹಾಗೆಲ್ಲ ಕಾಣಬೇಕು, ಎಲ್ಲ ದುಃಖ ಮರೆಸ್ತಕ್ಕಂಥವರ ಕೇಳ್ತಾರ. ದೇವರ ಕಣ್ಣಿಗಿದ್ರೆ ಇನ್ನೇನು ಬೇಕು, ಇನ್ನೇನಿನ್ನೇನು, ಚಿನ್ಮಯ ಪುರಂದರ ವಿಠಲಯ್ಯ ದೊರಕಿದ, ಇನ್ನೇನಿನ್ನೇನು ಅಂತ ಗುಣದಾಡಬೇಕು ಅಂತ ವರ ಕೇಳಿದ್ರಂತೆ. ತಥಾಸ್ತು ಅಂದ್ರೆ ಅವರ ದೋಷಗಳನ್ನು ಮರೆತು ಅನುಗ್ರಹ ಮಾಡ್ತಾರಲ್ಲ, ಅದಕ್ಕೆ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ರಾಹಿಮಾಂ ಕೃಪಯಾ ದೇವ ಶರಣಾಗತ ವತ್ಸಲ ಅಂತ ನಾವು ತಪ್ಪನ್ನು ಒಪ್ಪಿಕೊಂಡ್ರೆ ಆಗ ದೇವರು ನಮ್ಮನ್ನು ಮನ್ನಿಸ್ತಾನೆ. ಆ ಅಲ್ಲಿಂದ ನೀವು ಹೊರಡಿ ಅಂತ ಕಳಿಸಿದ್ರಂತೆ. ಆಗ ಅಲ್ಲಿಂದ ಹೊರಟ್ರಂತೆ. ಅಶ್ವತ್ಥಾಮರ ತಪ್ಪನ್ನ ಅವ್ರ ನಿಂದೆ ಉಪಯೋಗ ಮಾಡ್ಕೊಳ್ಬಾರದು. ನಾವು ಪರಮಾತ್ಮನಿಗೆ ಪಾಂಡವರಿಗೆ ದ್ರೋಹ ಮಾಡಿದ್ದಕ್ಕೆ ಏನಾಯ್ತು ಅಂತ ಅಷ್ಟೇ ಅರ್ಥ ಮಾಡಿಕೊಂಡು ನಾವು ಮಾಡಬಾರದು ಅಂತ ತಿಳ್ಕೊಳ್ಬೇಕೇ ಹೊರತು ಬೇರೆ ಅಲ್ಲ. ಮತ್ತು ಶಾಪ ಎಲ್ಲಿವರೆಗೆ ಇರಬೇಕು ಅಂತ ಹೇಳಿದ್ದಾರೆ? ಶಾಪ ಯಾವಾಗಲೂ ಇರೋದಿಲ್ಲ, ಯಾವತ್ ಪಾಂಡವ ಸಂತತಿ ಅಷ್ಟೇ. ಪಾಂಡವರ ಸಂತತಿ ಇರೋವರೆಗೂ ಹೀಗಿರಬೇಕು, ಆಮೇಲೆ ಸರಿ ಹೋಗ್ಬಿಡಿ ಅಂತ ಹೇಳ್ಬಿಡ್ತಾರೆ. ಇದು ಅನೇಕರಿಗೆ ಗೊತ್ತಿಲ್ಲ. ಈ ಇಷ್ಟ ಕತೆ ಕೇಳಿಬಿಟ್ಟಿರ್ತಾರಲ್ಲ, ರಮಜಾನ್ ಹಲಟೆ ಹೊಡಿತಿರ್ತಾರೆ. ಮೊನ್ನೆ ಹೋಗಿದ್ದೆ, ಅಶ್ವತ್ಥಾಮರ ಸಿಕ್ಬಿಟ್ಟಿದ್ರು ನನಗೆ, ಹಲಟೆ ಹೊಡ್ಕೊಂಡು ಬಂದ್ಬಿಟ್ಟೆ ಬಂದು ಮಾತಾಡ್ತಿರ್ತಾರಷ್ಟೇ. ಅವ್ರ ಪಾಪ ನೋಡ್ಬಿಟ್ಟೆ, ಏನು ವಾಸನೆ ವಾಸನೆ, ಇಷ್ಟೆಲ್ಲ ಗಡ್ಡೆ ಬೆಳೆದೋಗ್ಬಿಟ್ಟಿತ್ತು, ಏನೇನೋ ಕಾಣ್ತಿದ್ರು ಪಾಪ, ನಾನು ಒಂದು ಹೆಲ್ಪ್ ಮಾಡಿ ಬಂದ್ಬಿಟ್ಟೆ ಅಂತ ಹಲಟೆ ಹೊಡಿತಾರೆ. ಮಹಾಭಾರತ ಸುಳ್ಳೆ ಯಾರ ಬಾಬಾದಿನ ಕಂಡಿರ್ತಾರೆ ಹೊರತು ಅಶ್ವತ್ಥಾಮನ ಕಂಡಿರೋದಿಲ್ಲ. ಸುಳ್ಳೆ ಹೊಡಿತಾರೆ. ಅವ್ರಿಗೆ ಕಥೆನೇ ಗೊತ್ತಿಲ್ಲ. ಕಲಿಯುಗ ಶುರುವಾಗಿ 5,000 ವರ್ಷ ದಾಟಿ ಹೋಗ್ಬಿಟ್ಟಿದೆ. ಶಾಪ ಇದು 1,000 ವರ್ಷ ಮಾತ್ರ. ಈಗ ಅದಿಲ್ಲ, ಅವ್ರು ಎಲ್ಲಿದ್ದಾರೆ ಗೊತ್ತೇನ? ಆಮೇಲೆ ವೇದವ್ಯಾಸರ ಆಶ್ರಮದಲ್ಲಿದ್ದಾರೆ. ಮತ್ತೆ ಆಚಾರ್ಯ ಇದ್ದಾರಲ್ಲ, ಅಲ್ಲಿದ್ದಾರೆ ಅಶ್ವತ್ಥಾಮಾಚಾರ್ಯ. ದೊಡ್ಡ ಬದಿರಿಯಲ್ಲಿದ್ದಾರೆ ಹೊರತು ಅಶ್ವತ್ಥಾಮರು ಎಲ್ಲೋ ಇಲ್ಲ. ಅವ್ರು ಸಾಮಾನ್ಯರಲ್ಲ, ದೊಡ್ಡ ರುದ್ರದೇವ ಮಹಾರುದ್ರದೇವ ಅವರು. ಆಕಸ್ಮಿಕವಾಗಿ ಪ್ರಾರಬ್ಧದ ಫಲ ಅಷ್ಟೇನೆ. ಅವರು ಸ್ತೋತ್ರ ಮಾಡ್ತಾ ಅಲ್ಲಿಂದ ಹೊರಟ್ರಂತೆ. ದಾರಿದ್ದಕ್ಕೂ ನೆನಪು ಮಾಡ್ಕೋತ ಹೋದ್ರಂತೆ. ನಾನು ಕಂಡಾಗೆ ಆಯಿತು ಅನ್ಕೊಂಡ್ರಂತೆ. ಕಂಡಾಗೆ ಆಯಿತು. ಏನು ಕಂಡಿದ್ರು ಅಂದ್ರೆ, ಅವರಿಗೆ ಒಂದು ಕನಸು ಬಿಡ್ತಾ ಇತ್ತಂತೆ. ಆ ಕನಸಿನಂತೆ ನಡೀತು ಅನ್ಕೋತ ಹೋಗ್ಬಿಟ್ರು. ಆ ಕನಸಿನಂತೆ ನಡೀತು ಅನ್ಕೊಂಡು ಅಲ್ಲಿಂದ ಒನಕ್ಕೆ ಪ್ರವೇಶ ಮಾಡ್ತಾ ಇದ್ದಾರೆ. ಅಲ್ಲಿ ಹೋದವರು ಆ ಪಾಪ ಶಾಪವನ್ನು ಅನುಭವಿಸ್ತಾರೆ. ಆ ಕನಸು ಏನು ಬಿತ್ತು ಅಂತ ಇವತ್ತು ಗೊತ್ತಾಗಿದೆ, ಹೇಳೋದಿಲ್ಲ. ನಾಳೆ ದಿವಸ ಆ ಕನಸು ಏನು ಅಂತ ನಮಗೆ ಅರ್ಥವಾಗ್ತದೆ, ಅದನ್ನು ನೋಡೋಣ. ಅಲ್ಲಿಂದ ಹೊರಟವರು 8 ದಿವಸಗಳ ಕಾಲ ಇದ್ದುಬಿಟ್ಟು ವಿಶೇಷವಾಗಿ ಶಾಪ ಅನುಭವಿಸಿದ ಮೇಲೆ ವೇದವ್ಯಾಸಾಶ್ರಮಕ್ಕೆ ಹೋಗಿ ಅವರು ಶಿಷ್ಯರಾಗಿ ಇದ್ದು ಚಿರಂಜೀವಿಗಳಲ್ಲ. ಮುಂದಿನ ದ್ವಾಪರ ಯುಗದೊಳಗೆ ಭವಿಷ್ಯ ದ್ವಾಪರೇ ಚೈವ ದ್ರೋಣಿರ್ ವ್ಯಾಸೋ ಭವಿಷ್ಯತಿ. ವೇದವ್ಯಾಸರ ಅನುಗ್ರಹದಿಂದ ವೇದ ವಿಭಾಗಾದಿ ಕಾರ್ಯಗಳನ್ನು ಮಾಡ್ತಾ ಮಹಾಭಾರತ ಅದನ್ನು ಬರೆಯೋದಿಲ್ಲ, ಪ್ರಸಾರ ಕಾರ್ಯವನ್ನೆಲ್ಲ ಮಾಡ್ತಾರೆ. ಅನಂತರ ತತ ಸಪ್ತಋಷಿರ್ಭೂತ್ವ ಮುಂದಿನ ಕಲ್ಪದೊಳಗೆ ಸಪ್ತಋಷಿಗಳಲ್ಲಿ ಒಬ್ಬರಾಗಿ ಅಶ್ವತ್ಥಾಮರಾಗ್ತಾರೆ. ಅಷ್ಟು ಮೇಲೆ ಹೋಗ್ತಾರೆ. ಅದಾದ ಮೇಲೆ ಅವರು ಕಲ್ಪದ ಕೊನೆಗೆ ಮೂಲ ರೂಪದ ಐಕ್ಯವನ್ನು ಹೊಂದುತ್ತಾರೆ. ಅಶ್ವತ್ಥಾಮರ ಮುಂದಿನ ಚರಿತ್ರೆಯನ್ನೆಲ್ಲ ಆಚಾರ್ಯ ಹೇಳಿಬಿಡ್ತಾರೆ. ಮಹಾಭಾರತದಲ್ಲಿ ಬರುತ್ತೆ, ವಿಷ್ಣು ಪುರಾಣದಲ್ಲಿ ಬರುತ್ತೆ. ಅದಿಷ್ಟು ಮುಂದಿನ ಕಥೆ ಅದು. ಇದು ಯಾತಕ್ಕೆ ಹೇಳಿದೆ ಅಂದ್ರೆ, ಅವ್ರು ಹಾಳಾಗಲಿಲ್ಲ, ತಪ್ಪಿಗೆ ತಕ್ಕ ಶಿಕ್ಷೆ ಅಷ್ಟೇ, ಅದಕ್ಕೆ ಸಮ ಅಂತ ದೇವರಿಗೆ ಹೆಸರು. ಎಷ್ಟು ತಪ್ಪು ಅವ್ರ ಶಿಕ್ಷೆನೆ ಹೊರತು ಕಡಿಮೆನೂ ಕೊಡೋದಿಲ್ಲ, ಹೆಚ್ಚು ಕೊಡೋದಿಲ್ಲ. ಅಂತೂ ಪಾಂಡವರ ದ್ರೋಹ, ಹರಿವಾಯುಗಳ ದ್ರೋಹ ಯಾವುದಕ್ಕೆ ಕಾರಣವಾಗುತ್ತೆ ಅಂತ ನೋಡಿದಾಗಾಯ್ತು. ಇದಿಷ್ಟು ಅಶ್ವತ್ಥಾಮರ ವಿಚಿತ್ರವಾದ ಕಥೆಯ ಭಾಗ. ಇದು ಮುಂದೇನಾಗುತ್ತೆ ಎಂಬುದಕ್ಕೆ ನೋಡೋಕೆ ಒಂದು ದಿವಸ ಇದೆ. ನಾಳೆ ಒಂದು ದಿವಸದಲ್ಲಿ ಮುಂದೆ ಪಾಂಡವರ ಪಟ್ಟಾಭಿಷೇಕದವರೆಗೂ ಆಗಬೇಕು, ಬಹಳ ವೇಗವಾಗಿ. ನಾಳೆ ಮಂಗಳ ದಿವಸವಾದ್ದರಿಂದ ಸರಿಯಾಗಿ 6 ಗಂಟೆಗೆ ಪ್ರಾರಂಭ, 6:30 ಎಂದಿನಂತೆ ಪ್ರಾರಂಭ ಮಾಡಿ 8:00 ಒಳಗೆ ಪಾಂಡವರ ಪಟ್ಟಾಭಿಷೇಕದ ಕಥೆಯನ್ನು ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನ ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಗಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಲಯ.